ذاك الحق اللي
ருதிரதிதேவதானாம் ஸ்ரீயோபி ச ஜானஸ்ஃபூர்த்திஹி ஸதா தஸ்மை ஹரயே நமே வ்யாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஃ. வசது ஸ்ரீமத் ஆனந்த தீர்த்தேந்திரனோ ஹ்ருதம்பரே யத்வச சந்திரிகா ஸ்வாந்த சந்தாபம் வினிகிருந்தது வாணிதே கரவாணியம்ப சரணௌ ஹிருதி சர்வதா மத்வாக்கிய சரணி பூயா ஸ்ரீமதாச்சாரிய பாவசா ஹராய பஜதாரிஷ்ட ஹராய புலவகிரிணே பவாய பவதே பூயா சிவாய சிரசா நம. உமேஷாத்யா சுராவோகம் வீதே பூதோ விமானியஹ யூயம் சர்வே சதுருத மனோமே மத்வபாவ ஸ்ரீமத்வஹ கல்பவிட்சஸ்து ஜயாரிய காமசுஸ்மிருத சிந்தாமணிஸ்தூராச்சாரிய முனித்ரய உதாகரம் வாதிராஜகுரு வந்தே ரகுருத்தம குரு ததா ராகவேந்திரான் ததா சர்வான் சத்குரும் சரதோஸ்மி பூஜ்யாய ராகவேந்திராய சத்ய தர்மரதாய ச ரஜதாம் கல்பவிருஷாய நமதாம் ஆனந்தம் பிருத்வீமண்டலமத்தியஸ்தாஹ பூர்ணவோ தமதானுகாஹ வைஷ்ணவா விஷ்ணு ஹிருதயாஹ தன்னமஸ்தே குரு ஸ்ரீ குருப்யோ நம. நம ஸ்ரீபாதராஜாய நமஸ்தே வியாசயோகினே நம புரந்தராரியாய விஜயாரியாய தே நம. ஜலஜேஷ்டநிபாதாரம் ஜெகதீஷபதாஸ்ரயம் ஜெகதீதலவிக்யாதம் ஜெகந்நாதகுரும் ஹரிகதாமிருதசார குருகட கருணதிந்தாபனிது தேழுவே பரம பகவத் பக்தரிதநாதரதி கேளு. ஸ்ரீ ஹரிகதாமிருதசாரத கருணா சந்தி எம்ப எரடனே சந்தியில்லி ஸ்ரீ ஜெகநாதாசரு பகவந்தன பரிபரிய காருண்யவன்ன அநேக ரீதியில் வர்ணனையன்னு மாத்த தேவரு பரீ நம்மன்ன யாவதோ ரீதியில் சம்ரட்சணை மாதல்ல நம்ம அர்த்தக்கந்த சாமானிய சமர்ப்பணையன்னு கூட ಅನಂತ ಮಡಿಯನ್ನಾಗಿ ಮಾಡಿ ನಮಗೆ ತಿರುಗಿ ಕೊಡ್ತಾನೆ. ಸ್ಮರಿಸುವವರ ಅಪರಾಧಗಳ ತಾತ್ಪರ್ಯ ಪಟಿಷ್ಟದಾಯಕ ಮರಳಿತನ ಗರ್ಪಿಸಲು ಕೊಟ್ಟರು ಅನಂತ ಮಡಿ ಮಾಡಿ ಪರಿಪರಿಯದೊಂದು ನಿಂತು ಸುಖ ಸಾಗರವೆ ದೋಲಾಡಿಸುವ ಮಂಗಲ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಪರಿಪರಿಯಲೊಂದು ಅನಂತ ಮಡಿ ಮಾಡಿ ಕೊಡೋದೇ ದೊಡ್ಡ ಆಶ್ಚರ್ಯ. ಇವತ್ತು ಮೊದಲೇ ಹೇಳಿದಂತೆ ನಾವೆಲ್ಲರೂ ಇಟ್ಟರೆ ಇನ್ವೆಸ್ಟ್ ಮಾಡಿದರೆ ಇಂಟ್ರೆಸ್ಟ್ ಹಾರಿ ಕೊಡೋದಂತೂ ಸಾಧ್ಯವೇ ಇಲ್ಲ. ಕೊಡೋದು ಸ್ವಲ್ಪ, ಅದಕ್ಕೆ ಯಾವ ಜವಾಬ್ದಾರಿಯನ್ನು ಅವರು ಬರೋದಿಲ್ಲ. ಭಗವಂತ ಹಾಗಲ್ಲ, ಅನಂತ ಮಡಿ ಮಾಡಿ ಕೊಡ್ತಾನೆ ಮತ್ತು ಎಲ್ಲ ವಿಧವಾದ ಸುಖ ಸಂತೋಷಗಳನ್ನು ತಂದು ಕೊಡ್ತಾನೆ. ಪರಿಪರಿಯಲಿಂದು ಸುಖ ಸಾಗರದಲ್ಲಿ ಲೋಲಾಡಿಸುವ, ಇವತ್ತು ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಯಾವ ಶಕ್ತಿ ಇರುತ್ತೋ ಬಿಡುತ್ತೋ ಅನಂತರದ ಪ್ರಶ್ನೆ. ಆದರೆ ಸುಖ ಕೊಡತಕ್ಕಂಥ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ, ಅದು ಭಗವಂತನಿಗೆ ಮಾತ್ರ ಇರೋದು. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅತ್ಯಂತ ಮುಖ್ಯವಾದ ವಿಚಾರ. ಜಗತ್ತಿನಲ್ಲಿ ಸುಖ ಕೊಡತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ, ಕೇವಲ ದೇವರಿಗೆ ಮಾತ್ರ ಇದೆ. ಬೇರೆಯವರು ಯಾತಕ್ಕಿಲ್ಲ ಅಂದರೆ ಅವರಿಗೆ ಆನಂದ ಇಲ್ಲ, ನಮಗೇನು ಆನಂದ ಕೊಡ್ತಾರೆ ಮನೆ. ಅಜ್ಞಾನಾಂ ದಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಸ್ಯ ಸಹ ಆನಂದದಸ್ಯ ಮುಕ್ತಾನಾಂ ತಯೇ ವೈಭೋ ಜನಾರ್ದನ. ಆನಂದವನ್ನು ಕೊಡ್ತಕ್ಕಂಥ ಹಿರಿಮೆ ಭಗವಂತನದು ಮಾತ್ರ. ಹಾಗಿದ್ರೆ ನಾವು ಊಟ ಮಾಡ್ತೇವೆ ಆನಂದವಾಗುತ್ತಲ್ಲ ಅಂತ ಕೇಳಿದರೆ, ಅನ್ನದಿಂದ ಆನಂದ ಆಗೋದಿಲ್ಲ. ಅನ್ನದಲ್ಲಿ ಭಗವಂತ ಕೇಶವ ರೂಪದಿಂದ ಇದ್ದಾನೆ, ಅದರಿಂದ ಆನಂದ ಕೊಡ್ತಾನೆ ಹೊರತು ಬರೀ ಅನ್ನದಿಂದ ಆಗೋದಿಲ್ಲ. ಅದೇ ರೀತಿಯಲ್ಲಿ ಯಾವುದೇ ಒಂದು ಸೋಫಾ ಮೇಲೆ ಕೊಡ್ತಾನೆ ಅಂದರೆ ಆರಾಮಾಸದಲ್ಲಿ ಕೊಡ್ತಾನೆ, ಅದರಿಂದ ಸುಖ ಆಗುತ್ತೆ ಅಂದರೆ ಇಲ್ಲ ಅದರೊಳಗೆ ಭಗವಂತನಿದ್ದಾನೆ ಅದರಿಂದ ಸುಖವಾಗುತ್ತೆ ಹೊರತು ಸುಖವಾಗಲು ಸಾಧ್ಯವೇ ಇಲ್ಲ. ಅದೇ ನಾವು ದೇವ ಸುಖ ಕೊಡದೆ ಹೋದಾಗ ಅನ್ನ ಕಂಡ ಅಸಹ್ಯ ಬರುತ್ತೆ, ಆ ರೀತಿ ಮಾಡ್ತಾನೆ ಭಗವಂತ. ಅನ್ನ ನೋಡಲಿಕ್ಕೆ ಆಗೋದಿಲ್ಲ, ತಿನ್ನೋದರಲ್ಲೇ ಮೇಲೆ ಬರುತ್ತೆ, ನೋಡಿದರೆ ವಾಂತಿ ಆಗುತ್ತೆ, ತಿಂದರೆ ಅಜೀರ್ಣವಾಗುತ್ತೆ, ಸುಖ ಕೊಡೋ ಪ್ರಶ್ನೆ ಇಲ್ಲ. ಅದೇ ರೀತಿಯಲ್ಲಿ ಆಸನವನ್ನು ಮಲಗಲಕ್ಕಾಗಲ್ಲ, ಹೊರಟೆ ಒಂದು ಹಂತದಲ್ಲಿ ಬೆಟ್ಟೋರಾಗಿ ಸಾಯ್ತಾನೆ ಸ್ಥಿತಿ ಬರ್ತದೆ. ಅಂದರೆ ಆ ವಸ್ತುಗಳಿಗೆ ಸುಖ ಕೊಡೋ ಶಕ್ತಿ ಇದ್ದಿದ್ರೆ ಹಾಸ್ಯದಲ್ಲಿರೋದಕ್ಕೆ ಸುಖ ಆಗಿರಬೇಕಾಗಿತ್ತು, ಅದೇ ಅವನ ಪಾಲಿಗೆ ಮೃತ್ಯುವಾಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ತುಂಬ ಜನ ಯೋಚನೆ ಮಾಡಬೇಕು, ನಮಗೆ ಬೇಕಾಗಿರೋದು ಸುಖ. ಗೃಹಸಲು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗತಿ ಮಾಹು. ನಮಗೆ ಸುಖ ಒಂದೇ ಬೇಕು, ದುಃಖ ಸ್ವಲ್ಪನೂ ಬೇಡ ಅಂತೇಳಿ ಪ್ರತಿಯೊಬ್ಬರ ಆಕಾಂಕ್ಷೆ ಇದೆ, ಒಬ್ಬಿಬ್ಬರ ಆಕಾಂಕ್ಷೆ ಎಲ್ಲ ಬದುಕಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿ ಬರೀ ಮನುಷ್ಯನಲ್ಲ, ಪ್ರಾಣಿಗಳ ಅಪೇಕ್ಷೆಯೂ ಅದೇನು. ಪ್ರಾಣಿಗಳು ಸಹ ಒಂದು ಕಡೆ ಸಕ್ಕರೆ ಇಳಿ, ಒಂದು ಕಡೆ ಬೆಂಕಿ ಇಳಿ, ಇಳಿವೆ ಕೂಡ ಬೆಂಕಿ ಕಡೆ ಹೋಗೋದಿಲ್ಲ, ಸಕ್ಕರೆ ಕಡೆಗೇನೆ ಹೋಗೋದು. ಪ್ರತಿಯೊಬ್ಬರ ಅಪೇಕ್ಷೆ ಕೂಡ ಸುಖವಾಗಿರಬೇಕು, ಇಷ್ಟಪಟ್ಟ ವಸ್ತುವನ್ನು ಪಡೆಯಬೇಕು ಅಂತ. ಆದರೆ ಸುಖ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಇರೋದು ಭಗವಂತನಲ್ಲಿ ಮಾತ್ರ. ಆನಂದಮಯೋ ಅಭ್ಯಾಸ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಅನಾದ್ಯಾನಂದ ಕಾಲದಲ್ಲಿ ಪೂರ್ಣಾನಂದಮಯ, ಪರಿಪೂರ್ಣವಾದ ಆನಂದವನ್ನು ತುಂಬಿ ತುಳುತ್ತಕ್ಕಂಥ ವ್ಯಕ್ತಿ ಆನಂದ ಘನ ಭಗವಂತನಾದ್ದರಿಂದ ಸುಖ ಸಾಗರದೇ ಲೋಲಾಡಿಸುವ. ಆಗ ನಮಗೆ ಅರ್ಥ ಆಗುತ್ತೆ, ನಿದ್ರೆ ಬಂದಾಗಂತೂ ನಮಗೆ ಅರ್ಥ ಆಗುತ್ತೆ. ನಿದ್ರೆ ಮಾಡಿದ್ದು ಸುಖವಾಗಿ ನಿದ್ದೆ ಮಾಡಿದ್ದೆ ಅಂತ ಹೇಳ್ತಾನೆ. ಸುಖವಾಗಿ ನಿದ್ದೆ ಮಾಡಿರೋದಕ್ಕೆ ಏನು ಕಾರಣ? ಅದು ಭಗವಂತನ ಆಲಿಂಗನವಾಗಿದ್ದರಿಂದ ಕಾರಣವನ್ನು ಮತ್ತೆ ಹೇಳಿದೆ. ನಿದ್ರಾಕಾಂಬ ನಿಮೀಲಿ ತಾಕ್ಷಯುಗಲಹ ಪ್ರಾಜ್ಞಂ ಯದಾ ಲಿಂಗನ್. ರುಕ್ಮಿಣಿ ಜೀವಿದೆಯಲ್ಲಿ ಶ್ರೀವಾದಿರಾಜ ಸ್ವಾಮಿಗಳು ಉಪನಿಷತ್ತಲ್ಲಿ ಬಂದಂಥ ನಿದ್ರೆಯ ಅರ್ಥವನ್ನು ಹೇಳ್ತಾರೆ. ಭಗವಂತನ ಹತ್ತಿರ ಹೋಗಿದ್ದಕ್ಕೆ ಆನಂದವಾಗ ಮತ್ತು ದೇವಸ್ಥಾನಕ್ಕೆ ಬಂದ ಖುಷಿಯಾಗುತ್ತೆ, ದೇವರ ದರ್ಶನ ನಮಗೆ ಆನಂದ ಕೊಡುತ್ತೆ. ಆ ರೀತಿ ಇನ್ಯಾವುದಕ್ಕೂ ಆನಂದ ಕೊಡತಕ್ಕಂಥ ಶಕ್ತಿ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಬರಿಬರಿಯಲ್ಲಿ ಹಿಂದುಣಿಸಿ ಸುಖ ಸಾಗರದೆ ಲೋಲಾಡಿಸುವ ಪರಮ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಮಂಗಲ ಚರಿತ, ಪರಮ ಪವಿತ್ರ, ಚಿನ್ಮಯ ಗಾತ್ರ, ಲೋಕ ಪವಿತ್ರ, ಸುಚರಿತ್ರ ಎಷ್ಟು ಹೇಳ್ತಾರೆ ದೇವರ ವೈಭವವನ್ನು. ಒಂದು ಕಡೆಯ ಪ್ರಾತ ಚರಿತ್ರ ಪವಿತ್ರ ಮೊದಲಾದಲ್ಲಿ ಪ್ರಾತ ಇದ್ದರೆ ಅದರೊಳಗಿರತಕ್ಕಂಥ ಅರ್ಥದಲ್ಲಿ ದೇವರ ಒಂದು ಹಿರಿಮೆಯನ್ನು ಸ್ಪಷ್ಟ ಮನಗಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿದ್ದ. ಇಷ್ಟು ಹೇಳಿ ಮುಂದಿನ ಪದ್ಯದಲ್ಲಿ ಏನು ಕರುಣಾ ನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಕೆಳ ಲೋಕ ಸ್ಥಾನದಲ್ಲಿ ತನ್ನವರನಿಟ್ಟು ಆನಂದ ಬಡಿಸುವ. ಇದು ದೇವರ ಮಹಿಮೆ ಇನ್ನೊಂದು ಮುಖ. ಮೊನ್ನೆ ಹೇಳಿದ್ದು ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಡಿದ್ದು ಸಂಹರಿಸುವನು ಲೋಕಗಳ ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮದೇವರಲ್ಲಿ ಬ್ರಹ್ಮಾನ ರೂಪ ಇಟ್ಟಿದ್ದಾನೆ. ಬ್ರಹ್ಮದೇವರೇ ಭಗವಂತನಲ್ಲ, ಬ್ರಹ್ಮದೇವರಲ್ಲಿ ಬ್ರಹ್ಮಾನ ರೂಪ ಇಟ್ಟಿದ್ದ, ಶಿವನಲ್ಲಿ ಶಿವಾನ ರೂಪ ಇಟ್ಟಿದ್ದ, ಮತ್ತು ಸ್ವತಃ ತಾನೇ ವಿಷ್ಣುವಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿ ಉದ್ಧಾರ ಮಾಡ್ತಾ ಇದ್ದಾನೆ. ಸೃಷ್ಟಿಯು ಉದ್ಧಾರದ ಕಾರ್ಯ, ಸ್ಥಿತಿ ಉದ್ಧಾರದ ಕಾರ್ಯ ಅಂತ ನಮಗೆ ಗೊತ್ತಿದೆ, ಇನ್ನು ಲಯನೂ ಉದ್ಧಾರದ ಕಾರ್ಯ. ಅದು ಬಹಳ ಆಶ್ಚರ್ಯ, ಲಯ ಮಾಡ್ತಾನೆ ಅಂತ ಭಗವಂತನ ಸುಖವಾಗಿದ್ದೇವೆ, ಇದರ ಗತಿ ಏನಾಗ್ತೈತೆ ಯೋಚನೆ ಮಾಡಿ. ತುಂಬ ಹಣ್ಣು ಮುದುಕ ಒದ್ದಾಡ್ತಿರ್ತಾರಲ್ಲ, ಅವ್ರು ಎಷ್ಟು ದುಃಖ ಬರ್ತಾರೆ ಅಂದರೆ ಬೇಗ ಸಾಯ್ಬೇಕು ಅಂತ ಇಷ್ಟಪಡ್ತಾರೆ, ಸಾಯಾಗಿಲ್ಲ, ತತ್ರ ಆತ್ಮಹತ್ಯೆ ಆಗಿದೆ. ಇನ್ನೊಬ್ರು ಕೊಂದ್ರೆ ಕೊಲೆ ಆಗುತ್ತೆ, ಇನ್ನೊಬ್ರು ಕೊಂದ್ರೆ ಕೊಲೆ, ತಾನು ತತ್ರ ಆತ್ಮಹತ್ಯೆ, ದೇವರು ಕೊಂದ್ರೆ ಮಾತ್ರ ಅದು ಸತ್ಯ. ಅಂದರೆ ಕೊಲ್ಲೋ ಕೆಲಸವು ಅತ್ಯಂತ ಪರಮಾತ್ಮನ ಕಾರುಣ್ಯವನ್ನೇ ತೋರಿಸುತ್ತೆ. ಏಕಾಗ್ರತ್ವ ಆದರೂ ವಿಷ್ಣು ತತ್ವ ನಿರ್ಣಯ ಟೀಕೆಯಲ್ಲಿ ಹೇಳ್ತಾನೆ ಪರಮಾತ್ಮ ಏನು ಮಾಡ್ತಾನೆ, ಪಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವ ತಾನೇಚಯ ತಂ ದೇವಂ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ. ನಮ್ಮ ಆಯಾಸ ಪರಿಹಾರಕ್ಕೋಸ್ಕರವಾಗಿ ನಿದ್ರೆಯನ್ನು ಕೊಡ್ತಾನೆ ಪ್ರತಿ ದಿವಸ, ಮತ್ತು ದೇಹ ಜೀರ್ಣವಾದಾಗ ಆ ಜೀರ್ಣ ದೇಹ ನಮಗೆ ಅಸಹ್ಯ ಹುಟ್ಟಿಬಿಟ್ಟಿದೆ, ಆ ಕಾಲದಲ್ಲಿ ಅದನ್ನು ಬಿಡಿಸಿಬಿಟ್ಟು ಹೊಸ ದೇಹವನ್ನು ಕೊಟ್ಟು ಮತ್ತೆ ಉದ್ಧಾರ ಮಾಡ್ತಾನೆ. ಅದರ ಸಂಹಾರ ಅಂದರೆ ಹೊಸ ದೇಹದ ಪ್ರಾಪ್ತಿ. ಇದೆಲ್ಲ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ? ಕೇವಲ ಭಗವಂತನಿಗಷ್ಟೇ ಅಂತ ಹೇಳಿದ್ದು. ಈಗ ಹೇಳ್ತಾನೆ ಮತ್ತೆ, ಏನು ಕರುಣಾ ನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ ಇನ್ನೇನು ಈತನ ಲೀಲೆ. ಕರುಣಾನಿಧಿ ಭಕ್ತಾಧೀನ, ಎಷ್ಟು ಲೀಲೆ ಪರಮಾತ್ಮನ ಕಾರುಣ್ಯ. ಭಕ್ತರ ಅಧೀರ, ಅಧೀನದಲ್ಲಿರೋದು ಅಂದರೆ ಸ್ವಂತ ಮಕ್ಕಳಿಗೇನೆ ಅಕ್ಷಿತವಾದದ್ದಲ್ಲ, ನಾವ್ಯಾಕೆ ಅಧೀನದಲ್ಲಿರಬೇಕು ಅಂತ ಕೇಳೋ ಕಾಲ ಇದೆ. ಇವತ್ತು ಜನಗಳ ಅಲ್ಲಲ್ಲಲ್ಲಿ ಮಾತುಗಳನ್ನು ಕೇಳಿ ಲೌಕಿಕ ಸಂಪರ್ಕ ಬಂದು ಅದು ಆರ್ಥಿಕವಾಗಿ ಮನುಷ್ಯ ಬಹಳ ಸದೃಢನಾಗ್ತಾ ಇದ್ದಾನೆ. ಒಂದಿನ ದಿವಸ ಹೆಂಗಸರು ಗಂಡಸರು ಬೇಕಾದ ಲಕ್ಷಾಂತರ ದುಡಿತಕ್ಕಂಥ ಕಾಲ, ಅದೇನಿಸುತ್ತೆ ನಾವ್ಯಾಕೆ ಅಧೀನರಾಗಿರಬೇಕು ಅಂತ ಕೇಳ್ತಾರೆ. ಎಷ್ಟೋ ಜನ ಅವರಿವರ ಅಧೀನರಾಗಿರೋದು ಬೇಡ, ಗಂಡ ಹೆಂಡತಿಯಲ್ಲೇ ಪರಸ್ಪರ ಒಂದು ಹೊಂದಾಣಿಕೆ ಇರೋದಿಲ್ಲ. ಎಷ್ಟೋ ಮದುವೆಗಳು ಇತ್ತೀಚೆಗೆ ನೋಡ್ತಾ ಇರೋ ಮದುವೆಗಳೇನವು, ಮದುವೆ ಆಗುತ್ತೆ, ಕೆಲವೇ ತಿಂಗಳಲ್ಲಿ ಡೈವರ್ಸ್ ಆಗುತ್ತೆ ಅಂತ ಸ್ಥಿತಿ ಬಂದಿದೆ. ಅವ್ರ ಮಾತು ಹೇಳೋಕ್ಕೆ ಸಾಧ್ಯ ಇಲ್ಲ, ನನ್ನ ಕೆಲಸ ನನಗೆ, ಅವ್ರ ಕೆಲಸ ಆ ಥರ. ಯಾರ ಸಂತಾನಕ್ಕೆ ಒಪ್ಪೋದಿಲ್ಲ ಮತ್ತೆ ಅವರು, ನನಗೇನು ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ನನಗೇನು ಕಡಿಮೆ ಆಗಿದೆ, ಡಿಪೆಂಡೆನ್ಸ್ ಏನು ನನಗಿಲ್ಲ, ಆ ಥರ ವಾದ ಬಂದುಬಿಟ್ಟಿದೆ ಈಗಾಗಲೇ. ಆ ನಮಗೆ ಅರ್ಥ ಆಗುತ್ತೆ, ನಮ್ಮ ಮಕ್ಕಳು ನಮ್ಮ ಇವರು ಕೆಲಸಗಾರರ ಅಧೀನರಾಗಿರೋದು ಕಷ್ಟ. ತುಂಬ ಸರ್ ಆಫೀಸರ್ ದಲ್ಲಿ ನೋಡಿದ್ರೆ ಬಂದು ಬೈತಾರೆ, ಯಾಕೆ ಹೊಡ್ಕೊತೀರಿ ಬರ್ತೀನಿ ತಡೀರಿ ಅಂತ ಹೇಳ್ತಾರೆ. ಆ ಕಾಲ ಬಂದವರು ಅವ್ರು ದುಡ್ಡು ತಗೊಳ್ಳೋ ನಿಮ್ಮದ್ದೆ, ಅಂಥವ್ರು ಮಾತು ಕೇಳೋದು ತಯಾರಿರೋದಿಲ್ಲ. ಕೆಲಸಗಾರರೇನೋ ಜೋರಾಗಿ ನಾಳೆ ಬರೋದಿಲ್ಲ ಹೋಗಿ ಅಂತ ಹೇಳ್ಬಿಡ್ತಾರೆ. ಮುರುಗಿ ಪ್ರತಿಯೊಬ್ಬರು ಈಗ ಅಧಿಕಾರಿಗಳು ಕೆಲಸಗಾರರು ಹೇಳತಕ್ಕಂಥ ಕಾಲ ಬರ್ತಾ ಇದೆ. ಅಂಥ ಹೊತ್ತಿನಲ್ಲಿ ಭಗವಂತ ಸರ್ವತಂತ್ರ ಸ್ವತಂತ್ರ, ಅವನೇನಾಗ್ತಾನಂತೆ ಭಕ್ತರಿಗೆ ಅಧೀನಾಗ್ತಾನಂತೆ. ಎಷ್ಟು ದೊಡ್ಡವನು ದೇವರು, ಏನು ಕರುಣ ನಿರೀಹರಿ ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ದೇವರ ವೈಭವ ಸಾಮಾನ್ಯವಾಗಿ ಕೈಲಾಗದವರು ಅಧೀನರಾದರೆ ಅರ್ಥ ಇದೆ ಪದೇ ಪದೇ. ಸರ್ವತಂತ್ರ ಸ್ವತಂತ್ರನಾದವರು ಭಕ್ತರಿಗೆ ಅಧೀನನಾಗ್ತಾನೆ ಅಂದರೆ ಅದು ಕಾರುಣ್ಯ ಹೊರತು ಮತ್ತೊಂದಲ್ಲ, ಕೇವಲ ಕರುಣಾನಿಧಿಯಾಗಿ ಭಗವಂತ ಕಾರ್ಯವನ್ನು ಮಾಡ್ತಾನೆ. ಇದನ್ನು ನೋಡ್ತಾ ಹೋದ ನಮಗೆ ಎಲ್ಲ ಕಡೆ ನಿರಾಶೆಯಾಗಿರುತ್ತೆ. ದೂರ ನಮಗೆ ಅಧೀನರಾಗಿಲ್ಲ, ಅವರ ಅಧೀನರಾಗಿ ದುಃಖಪಟ್ಟಾಗ ನಮಗೆ ಯಾರೂ ಬೇಕಿಲ್ಲ, ದೇವರು ನಮಗೆ ಅನುಗ್ರಹ ಮಾಡ್ತಾನೆ ಅನ್ನೋ ಭಾವನೆ ಬಂದರೆ ಅದು ಜೀವನ. ದೇವರು ನಮ್ಮ ಯಾತ್ರ ಸಂಸಾರಕ್ಕೆ ತರ್ತಾನೆ ಅಂದರೆ ಎಲ್ಲದರ ಮೇಲೆ ಆಸೆ ಹೋಗಲಿ ಅಂತ ಹೇಳೋದಕ್ಕೋಸ್ಕರ. ಎಲ್ಲರೂ ಕೈಬಿಟ್ಬಿಡ್ತಾರಲ್ಲ ಸದ್ಯವರಿಂದ, ಏನು ಉಪಯೋಗ ಇಲ್ಲ, ದೇವರೊಂದೇ ನಮ್ಮನ್ನು ಕೈಬಿಡೋದಿಲ್ಲ ಅನ್ನೋ ಭಾವನೆ ಬರುತ್ತೆ. ಆರಿಗಾಡಿಲ್ಲ ವಾಪಸ್ ಕಾಲದೊಳಗೆ, ಆರು ಬರುವರು ತಂಗಾಡ ಏನು ಬರುವುದು ಅಂತ ಕೇಳ್ತಾರೆ ದಾಸರ. ಯಾರು ಹಿಂದೆ ಬರೋದು, ದೇವರೊಬ್ಬನೇ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಜೊತೆಗೆ ಪ್ರತಿ ಕ್ಷಣದಲ್ಲಿ ಇರತಕ್ಕಂಥ ವ್ಯಕ್ತಿ ಅಂದರೆ ಭಗವಂತ ಒಬ್ಬನೇ. ಅದನ್ನು ತಿಳಿಸಲಿಕ್ಕೆ ಭಕ್ತಾಧೀನನೋ ಇನ್ನೇನು ಈತನ ಲೀಲೆ. ಇಷ್ಟು ಮಾಡ್ತಾರಲ್ಲ, ದೇವ್ರಿಗೆ ಏನು ಬೇಕಾಗಿದೆ ಹೋಗಲಿ, ನಮಗೆ ಆಳುಗಳು ಅಧೀನರಾಗಿರೋದಿಲ್ಲ, ಆಗಿದ್ದಾರೆ ತಿಳ್ಕೊಬೋಣ ಹೋಗಲಿ. ಅಧೀನರಾಗಿರೋ ಉದ್ದೇಶ ಏನಿದೆ ಅವರಿಗೆ, ನಮ್ಮಿಂದ ಬರತಕ್ಕಂಥ ಹಣಕಾಸು ಬೇಕಿದೆ ಅಂತೆ, ನಮ್ಮಿಂದ ಪ್ರತಿಫಲ ಬೇಕಿದೆ, ಅಧೀನರಾಗಿರ್ತಾರಂತೆ. ಪ್ರತಿಫಲ ಇಂದ ಹೋದರೆ ಅಧೀನರಾಗೋದಿಲ್ಲ ದೇವರಾಗ, ನಮಗೆ ಏನು ಪಡಿಬೇಕು ದೇವರು, ಏನಿಲ್ಲ, ಸ್ವತಃ ಪೂರ್ಣವು. ಅಂತ ಪೂರ್ಣನಾದವನು ಅಧೀನನಾಗಿದ್ದಾನೆ ಅಂತ ಕೇಳಿದರೆ ಅದು ಕಾರುಣ್ಯ ಹೊರತು ಮತ್ತೊಂದಿಲ್ಲ. ಇನ್ನೇನು ನೀತಾನೆ ಅಲ್ಲಿ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ, ಇಚ್ಛಾ ಮಾತ್ರ ಜಗತ್ತನ್ನೇ ಸಹ ಸೃಷ್ಟಿ ಮಾಡ್ತಾನೆ, ಪಾಲಿಸುವ ತಾನೇ ರಕ್ಷಣೆ ಮಾಡ್ತಾನೆ. ನಿರ್ವಾಣ ಮೊದಲಾದ ಅಖಿಲ ಲೋಕ ಸ್ಥಾನದಲ್ಲಿ ತನ್ನವರನ್ನಿಟ್ಟು ಆನಂದ ಬಡಿಸುವನು. ಸೃಷ್ಟಿ ಮಾಡುತ್ತಾನೆ, ಸ್ಥಿತಿ ಮಾಡುತ್ತಾನೆ, ಲಯ ಮಾಡೋದು ತಾನೆ, ವೈಕುಂಠ ಕೊಯ್ಯೋದು ತಾನೆ, ಅಲ್ಲಿ ಆನಂದ ಕೊಡೋದು ತಾನೆ. ಮತ್ತೆ ಸಾಮಾನ್ಯ ಎರಡು ಮೂರು ಕೆಲಸ ಒಬ್ಬರು ಮಾಡಿದ ತಕ್ಷಣ ಎಲ್ಲ ನಾನೇ ಮಾಡಬೇಕನ್ನೋ ಭಾವನೆ ಬಂದರು, ಹೆಚ್ಚೇನೂ ಮಾಡಿರೋದಿಲ್ಲ, ಅದಕ್ಕೆ ನಾನೇ ಮಾಡಬೇಕಂತಕ್ಕಂಥ ಅಹಂಕಾರ ಹೊರಗಿಂದ ಶುರುವಾಗುತ್ತೆ. ಎಲ್ಲ ನಾನೇ ಮಾಡೋದು ಇನ್ನೊಬ್ಬರಿಗೆ ಹೇಳಿ ಹಾಗಿದ್ರೆ ಅನ್ನೋ ಪ್ರಶ್ನೆ ಬರಬಹುದು. ಆದರೆ ಎಲ್ಲವನ್ನೂ ಭಗವಂತ ಮಾಡ್ತಾನಲ್ಲ, ಏನೂ ತಗೊಳ್ಳದೇ ಮಾಡ್ತಾನಲ್ಲ, ಎಲ್ಲರಿಗೂ ಮಾಡ್ತಾನಲ್ಲ, ಎಲ್ಲ ಕಾಲಕ್ಕೂ ಮಾಡ್ತಾನಲ್ಲ, ಎಷ್ಟು ವೈಭವ ಇರಬೇಕು, ಆಯಾಸ ಹೆಸರು ಉಂಟ ಏನು ಇಲ್ಲ, ಇಚ್ಛಾ ಮಾತ್ರದಲ್ಲಿ ಜಗವ. ಆಗ ದೇವರ ಸ್ವಾತಂತ್ರ್ಯ, ಆತರ ಸರ್ವಶಕ್ತತ್ವ ಎಲ್ಲವನ್ನು ಗಮನಿಸಲಿಕ್ಕೆ ಈ ಪದ್ಯದಲ್ಲಿ ದಾಸರಾಯರಿ ಉದ್ಗಾರ. ಏನು ಕರುಣ ನಿಧಿಯೋ ಹರಿ ಮತ್ತೇನು ಭಕ್ತ ದೀನನೋ, ಇನ್ನೇನು ಈತನ ಲೀಲೆ. ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ, ಪಾಲಿಸುವ, ನಿರ್ವಾಣ ಮೊದಲಾದ ಅಖಿಲ ಲೋಕ ಸ್ಥಾನದಲ್ಲಿ ಮತ್ತವರನ್ನಿಟ್ಟು ಆನಂದ ಬಡಿಸುವನು. ಮುಂದೆ ಹೇಳುತ್ತಾರೆ ದೇವರು ಏನು ಕೊಡ್ತಾರೆ ಅಂತ ಕೇಳೋರಿಗೆ ದಾಸರು ಉತ್ತರ ಕೊಡ್ತಾರೆ. ದೇವರು ಕೊಡೋಷ್ಟು ಯಾರು ಕೊಡ್ತಾರೆ ಯೋಚನೆ ಮಾಡಿ. ಜನಪ ಮೆಚ್ಚಿದ ರೀವ ಧನ ವಾಹನ ವಿಭೂಷಣ ವಸನ ಭೂಮಿಯ ತನು ಮನೆಗಾಡಿ ತಾದರಿಪರು ಉಂಡೇನೋ ಲೋಕದೋಳು. ಈ ರೀತಿ ಯಾರು ಅನುಗ್ರಹ ಮಾಡೋದುಂಟ, ಜನಪ ಮೆಚ್ಚಿದ ರೀವ ಧನ ವಾಹನ ವಿಭೂಷಣ ವಸನ ಭೂಮಿಯ. ಜನಪ ಅಂದರೆ ರಾಜ, ರಾಜ ತುಂಬ ಅನುಗ್ರಹ ಮಾಡಿದರೆ ಏನು ಮಾಡಬಹುದು, ಕಲವನ್ನು ಕೊಡಬಹುದು. ಎಷ್ಟು ಕೊಡ್ತಾನೆ, ಧನ ವಾಹನ ವಿಭೂಷಣ, ಧನ ಕೊಡ್ತಾನೆ, ವಾಹನಗಳನ್ನು ಕೊಡ್ತಾನೆ, ವಿಭೂಷಣ ಒಳ್ಳೆ ಅಲಂಕಾರ ಸಾಮಗ್ರಿಗಳನ್ನು ಕೊಡ್ತಾನೆ, ವಸನ ವಸ್ತ್ರಗಳನ್ನು ಕೊಡ್ತಾನೆ, ಭೂಮಿಯ ಜಾಗೀರಾಗಿ ಭೂಮಿನೂ ಕೊಡಬಹುದು. ಇದಕ್ಕಿಂತ ಹೆಚ್ಚು ಯಾವ ರಾಜನೂ ಕೊಡೋದಕ್ಕೆ ಸಾಧ್ಯ ಇಲ್ಲ, ಇಷ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ. ಮೊದಲು ದಾಸರು ಏನು ಮಾಡಿದ್ದಾರೆ ಅಂದರೆ ಕೊಡಬಹುದಾದ ಮ್ಯಾಕ್ಸಿಮಮ್ ಇದೇ ಹೇಳ್ಬಿಟ್ಟಿದ್ದಾರಂತೆ. ಅದಕ್ಕಿಂತ ಹೆಚ್ಚು ಕೊಡೋದು ಅಷ್ಟು ಕೊಡ್ತಾನೆ ಅಂತಲ್ಲ, ಅದಕ್ಕಿಂತ ಹೆಚ್ಚು ಕೊಡೋದಿಲ್ಲ ಅಂತ ಅಷ್ಟೇ ಅರ್ಥ. ಆದರೆ ತನು ಮನೆಗಳಿತ್ತಾದರಿ ಬರುವಂತೇನ ಲೋಕದೋಳು, ತಮ್ಮ ದೇಹವನ್ನು ಯಾರಾದರೂ ಕೊಡ್ತಾರಾ, ಸಾಧ್ಯವೇ ಇಲ್ಲ. ತಮ್ಮನೇ ಕೊಟ್ಟುಬಿಡ್ತಾರಾ, ಸಾಧ್ಯವೇ ಇಲ್ಲ. ಆದರೆ ದೇವರು ಏನು ಮಾಡ್ತಾನೆ, ಅನವರತ ನೆನೆ ಬರನು ಅನಂತಾತನವೇ ಮೊದಲಾದ ಆಲಯದೊಳಗಿಟ್ಟು ಅಣುಗನಂದದಲ್ಲಿ ಅವರ ವಚನಾಗುವ ಮಹಾಮಹಿಮ. ದೇವರು ಕೊಟ್ಟಷ್ಟು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಒಳ್ಳೆ ದೃಷ್ಟಾಂತ ಕೊಟ್ಟು, ಲೋಕದೊಳಗೆ ಯಾವ ಮನುಷ್ಯನೂ ಕೂಡ ಸರ್ಕಾರ ಕೊಟ್ಟಷ್ಟು ಕೊಡಲಿಕ್ಕೆ ಸಾಧ್ಯ ಇಲ್ಲ, ರಾಜ ಕೊಟ್ಟಷ್ಟು ಕೊಡೋದಕ್ಕೆ ಯಾವ ವೈಯಕ್ತಿಕ ವ್ಯಕ್ತಿಗೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅಷ್ಟು ದುಡ್ಡು ಅವನಲ್ಲಿ ಇರೋದಿಲ್ಲ. ಫಸ್ಟ್ ಇದ್ರೆ ಅಕೌಂಟಬಿಲಿಟಿ ಇರೋದಿಲ್ಲ. ಎರಡನೇ ಕೋಟಿ ರೂಪಾಯಿ ದಾನ ಮಾಡಿದಾಗ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೆ, ಎಲ್ಲಿಂದ ಕೊಟ್ಟು ಎಲ್ಲಿ ಕೊಡೋ ಶಕ್ತಿ ಇಲ್ಲ, ಇರೋಷ್ಟನ್ನು ಕೊಟ್ಟರೆ ಇವತ್ತು ಕೋಟಿಗಟ್ಟೆ ಇಂಡಿವಿಜುವಲ್ ಅವನು ಕೊಡೋಕ್ಕಾಗೋದಿಲ್ಲ. ಎಂಥ ಮಹಾಮಹಾ ಕೋಟ್ಯಾಧೀಶ ಕೂಡ ಅದಿರೋದೇ ಕೋಟಿ, ಕೋಟಿಯನ್ನು ಕೊಡ್ತಾನೆ ಇವತ್ತೆ ಸಾಧ್ಯ ಇಲ್ಲ. 10,000 ಕೋಟಿ ಇದ್ರು ಕೂಡ ಎಲ್ಲ ಕೊಟ್ಟರು ಲಿಮಿಟೇಷನ್ ಇದೆ. 1,000 ಜನ ಇಲ್ಲ, ಕೋಟ್ಯಂತರ ಜನ ಇದ್ದಾರೆ. ಇವತ್ತು ಎಷ್ಟು ಕೋಟಿ ಇದ್ರು ಕೂಡ ಒಬ್ಬರಿಗೆ ಒಂದು ಕೋಟಿ ಮೇಲೆ ಕೊಡೋಕ್ಕಾಗೋದಿಲ್ಲ, ಅಷ್ಟು ಕೊಡೋದೂ ಇಲ್ಲ. ಆದರೆ ದೇವರು ಹಾಗಲ್ಲ, ರಾಜ ಮಾತ್ರ ಭಾರಿ ಹೆಚ್ಚು ಕೊಡ್ತಾನೆ, ಅವರಿಗೆ ಸಾಮರ್ಥ್ಯ ಇದೆ ಕೊಡಬೇಕು. ಸರ್ಕಾರದ ಗ್ರ್ಯಾಂಟ್ಸ್ ಕೋಟಿಗಟ್ಟೆ ಕೊಟ್ಟರು ಯಾರು ಏನು ಹೇಳೋದಿಲ್ಲ, ಸರ್ಕಾರದ ಸಾಮರ್ಥ್ಯ ಇದೆ. ಇವತ್ತು ಜನಪ ಅಂದರೆ ಇವತ್ತಿನ ಕಾಲಕ್ಕೆ ರಾಜರಿಲ್ಲ, ಸರ್ಕಾರಕ್ಕೆ ನಾನು ಕರೆಯಲು ಜನಪ ಮೆಚ್ಚಿದ್ದಾರೆ. ಅವನು ಮೆಚ್ಚಬೇಕು ಫಸ್ಟು, ಮೆಚ್ಚೋ ಸುಲಭ ಅಲ್ಲ. ರಾಜ ಮಹಾರಾಜನ ಮೆಚ್ಚಬೇಕಾದ ದಾಸ ಹೇಳ್ತಾರೆ, ಸಾಕು ಸಾಕಿನ್ನು ಮನುಜ ಸೇವೆಯೋ ರಂಗಯ್ಯ. ಎಂದು ಮನುಷ್ಯನ ವ್ಯಕ್ತಿಗೆ ಸಾಧ್ಯ ಇಲ್ಲ. ವೆಂಕಟಭಟ್ಟರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮ, ಅವರಿಗೆ ಸುರೇಂದ್ರ ಸ್ವಾಮಿಗಳು ಹೇಳ್ತಾರೆ, ವೆಂಕಟಭಟ್ಟರೆ ನೀವು ಸನ್ಯಾಸ ತಗೊಳ್ಳಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನಾನು ತಗೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ನನಗೆ ಅರ್ಹತೆ ಎಲ್ಲ ತಗೊಳ್ಳೋದಿಲ್ಲ. ಮುಖ್ಯವಾಗಿ ಬಾಲಾಭಾರ್ಯ ಬಾಲಕೋ ನೋಪನೀತ ಬಾಲಶ್ಚಾಹಂ ನಾಶ್ರಮೇ ಮೆಚ್ಚಿ ವಾಚಿತ. ನಾನು ಚಿಕ್ಕವನು, ಹೆಂಡತಿ ಚಿಕ್ಕವಳು, ಮಗ ಚಿಕ್ಕವನು, ನನಗೆ ಆಶ್ರಮದ ಅಪೇಕ್ಷೆನೂ ಇಲ್ಲ, ನನಗೆ ಬೇಡ, ಒತ್ತಾಯ ಮಾಡಿದ್ರೆ ಮಠ ಬಿಟ್ಟು ಹೋಗಿಬಿಡ್ತೇನೆ ಅಂತ ಹೇಳಿ ಆಗ ಅವ್ರು ಹೇಳ್ತಾರೆ. ವೆಂಕಟಭಟ್ಟರೆ ದೇವ್ರ ಪೂಜೆ ಮಾಡಿಕೊಂಡಿರೋಷ್ಟು ಆರಾಮ ಜನಗಳ ಮಧ್ಯೆ ಇದ್ರೆ ಉಪಯೋಗ ಇಲ್ಲ. ನೀವು ಸನ್ಯಾಸಿಗಳಾದರೆ ವೈಭವದಿಂದ ಇರಬಹುದು, ಹಾಗೆಯೇ ಬರೀ ವಿದ್ವಾಂಸರಾಗಿದ್ದರೆ ಜನಗಳ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ವಿದ್ವಾಂಸರು ಜನಗಳನ್ನು ಆಶ್ರಯಿಸಬೇಕಾಗುತ್ತೆ. ಆಶ್ರಯಿಸಿದ್ರೆ ಎಷ್ಟು ಕಷ್ಟ ಗೊತ್ತಾ ಅಂತ ಹೇಳ್ತಾರೆ ಸುರೇಂದ್ರ ಸ್ವಾಮಿ ಅವರು. ಎಷ್ಟು ಕಷ್ಟ ಗೊತ್ತೇ, ತುಂಬ ಕಷ್ಟ. ಜನಗಳನ್ನು ಮೆಚ್ಚಿಸಬೇಕಾದ್ರೆ ಅರ್ಷಣಾತಾಣಂ ಕರ್ಣ ಪರ್ಯಂತ ನೇತ್ರಂ ಒಕ್ಕಣ್ಣ. ಏನು ಕಣ್ಣು ನಿಮ್ಮ ಕಣ್ಣು ಕಿವಿಯವರಿಗೆ ಇದೆ ಅಲ್ರಿ, ಕಮಲಾಯತಾಕ್ಷ ಅಂತ ಹೇಳಬೇಕು. ಒಕ್ಕಣ್ಣನ ಹೊಗಳಬೇಕು, ಇದ್ದವ್ರು ಕೊಡೋದಿಲ್ಲ. ಒಕ್ಕಣ್ಣ ಅಂದ್ರೆ ಓಡಿಸಿಬಿಡ್ತಾನೆ ಅಷ್ಟೇ, ಒಕ್ಕಣ್ಣನ ಓಡಿಸಿಬಿಡ್ತಾನೆ. ಸಂಧ್ಯಾವನ್ನು ಕೂಡ ಮಾಡೋದಿಲ್ಲ, ಅಬ್ಬ ನಿಮ್ಮಂಥ ಯಾಜ್ಞಿಕರೇ ಇಲ್ಲ ಅಂತ ಹೇಳಬೇಕು. ಅವನು ಯಜ್ಞ ಶಬ್ದ ಅರ್ಥನೇ ಗೊತ್ತಿಲ್ಲ. ಅವನು ಕಡು ಲೋಭಿ, ನೀನು ಸಾಕ್ಷಾತ್ ಉದಾರಿ ಅಂದರೆ ಪರಮ ಉದಾರಿ ಅಂತ ಹೊಗಳಬೇಕು. ರಾಘವೇಂದ್ರ ವಿಜಯನಲ್ಲಿ ಈ ಲೌಕಿಕರ ಸಹವಾಸ ಎಷ್ಟು ಕಷ್ಟ ವರ್ಣನೆ ಮಾಡ್ತಾರೆ. ದುಡ್ಡಿಲ್ಲದ ಸಾಹಸ ಮಾಡಿ ಉಪಯೋಗ ಇಲ್ಲ, ಇದ್ದರೆ ಅವ್ರು ಸುಲಭ ಕೊಡೋದಿಲ್ಲ. ಇಲ್ಲದನ್ನು ಹೇಳಿದರೆ ಮಾತ್ರ ಕೊಡ್ತಾರೆ, ದೇವರು ಇಲ್ಲದನ್ನು ಹೇಳಿದ್ರೆ ಕೊಡೋ, ಇದ್ದದನ್ನು ಹೇಳಿದ್ರೆ ಮಾತ್ರ ದೇವರು ಕೊಡ್ತಾರೆ. ದೇವರು ಇಲ್ಲದನ್ನು ಹೇಳೋದಕ್ಕೆ ಅಪೇಕ್ಷೆ ಪಡೋದೇ ಇಲ್ಲ. ಭಗವಂತನಿಗೆ ಸುಳ್ಳು ಬೇಡ, ಜನಕ್ಕೆ ಸುಳ್ಳು ಬೇಕು. ಪ್ರಾಮಾಣಿಕನನ್ನು ಇವತ್ತು ಪ್ರಾಮಾಣಿಕ ಅಂದರೆ ವ್ಯವಸ್ಥೆಯೇ ಇಲ್ಲ, ಆದರೆ ಅಪ್ರಾಮಾಣಿಕನ ಭಾರಿ ಪ್ರಾಮಾಣಿಕ ಅಂತ ಕರೆದ್ರೆ ಮಾತ್ರ ಅವನಿಗೆ ಸಂತೋಷವಾಗುತ್ತೆ. ಈ ಜನರ ಸಹವಾಸ ಬೇಡ, ನೀವು ಸನ್ಯಾಸ ತಗೊಂಡುಬಿಡಿ ಅಂತ ಹೇಳ್ತಾರೆ. ಅಂದರೆ ಒಂದು ಜನಸಾಮಾನ್ಯರ ಮಧ್ಯೆ ಬದುಕೋದು, ಜನಗಳ ಮಧ್ಯೆ ಅವನ್ನೇ ಅವಲಂಬಿಸಿ ಬದುಕೋದು ಎಷ್ಟು ಕಷ್ಟಕರ ಅನ್ನೋ ಮಾತಾಡಿ ಬರೋದು. ಅಂಥ ರಾಜ ಮಹಾರಾಜನ ಮೆಚ್ಚೋದು ಮೊದಲ ಕಷ್ಟ, ಮೆಚ್ಚಿದರೆ ಕೂಡ ಮ್ಯಾಕ್ಸಿಮಮ್ ಕೊಡಬಹುದಾದೇನು, ಧನ ವಾಹನ ವಿಭೂಷಣ ವತನ ಭೂಮಿಯ. ತನು ಮನೆಗಳಿತ್ತಾದರಿ ಬರುವಂತೇನೋ ಲೋಕದೋಡು. ತನು ಮನೆಗಳನ್ನು ಯಾರು ಕೊಡ್ತಾರ? ತನು ಮನ, ತನು ಮನೆ, ತನು ಮನೆ ಎಂಬ ಪಾಠನೇ ಸರಿಯಾದ ಪಾಠ. ತನು ಮನೆಗಳಿತ್ತಾದರಿ ಬರುವಂತೇನೋ ಲೋಕದೋಡು. ಬರೀ ಕೆಲವರು ಅಲ್ಲಿಗೂ ಸ್ವಲ್ಪ ಕೊಟ್ಟರು ಕೂಡ ಬೈತಾರ, ಅವಜ್ಞೆ ಮಾಡ್ತಾರೆ. ಎಂತ ಅಳಿಯಂದ್ರು 3 ಜಾಸ್ತಿ ಇದ್ರೆ ಆಗಲೇ ಅವರಿಗೆ ನೀವು ಕಸ ಬಿಡಬೇಕಾಗುತ್ತೆ ಅಂತ ಹೇಳೋದು, ನೀವು ಅಂಗಡಿಗೆ ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ, ಬಿಡೋದಿಲ್ಲ. ದೇವರು ಅಷ್ಟು ಕೊಟ್ಟು ಆದರೆ ಬರುವಂತೇನು, ಆಧಾರದಿಂದ ಕಾಣುತ್ತಂತೆ. ಪರಮಾತ್ಮನಷ್ಟು ಆಧಾರವನ್ನು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ದೇವರಲ್ಲಿ ಯಾತಕ್ಕೆ ಹೆಚ್ಚು ಭಕ್ತಿ ಮಾಡಬೇಕು ಅಂದರೆ ಅವರಷ್ಟು ಪ್ರೀತಿ ಯಾರೂ ತೋರಿಸೋದಿಲ್ಲ. ಆದ್ದರಿಂದ ಅವರಷ್ಟು ಪ್ರೀತಿ ತೋರಿಸ್ತಕ್ಕಂಥ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ, ಅದು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ವರ್ಣನೆ ಮಾಡ್ತಾರೆ, ತನು ಮನೆಗಳಿ ತಾದರಿ ಬರುವಂತೇನೋ ಲೋಕದೋಡು. ದೇವರು ತನ್ನ ದೇಹವನ್ನೇ ಕೊಡ್ತಾರೆ, ಅದು ಹೇಗೆ ಸಾಧ್ಯ? ಅದಕ್ಕೆ ಅದರಿಗೆ ಅನಿಸ್ಬೋದು. ತನ್ನ ದೇಹವನ್ನೇ ಕೊಟ್ಟ ಉಲ್ಲೇಖ ಎಲ್ಲಾದರೂ ಉಂಟ? ಹನುಮಂತ ದೇವರು ಸುಂದರಕಾಂಡದೊಳಗೆ ಸಮುದ್ರ ತರಣಾದಿಗಳನ್ನು ಮಾಡಿ ಅಶೋಕವನ ಧ್ವಂಸ, ಲಂಕಾ ದಹನ, ರಾವಣನ ಮರ್ದನ ಎಲ್ಲವನ್ನೂ ಮಾಡಿ ಚೂಡಾಮಣಿಯನ್ನು ತಂದು ರಾಮದೇವರ ಪಾದದ ಗುಡಿಯಲ್ಲಿ ಇತ್ತು ನಮಸ್ಕಾರವನ್ನು ಮಾಡ್ತಾನೆ. ಸರ್ವಾಂಗ ಕೈ ಪ್ರಣತಿಮಶ್ಚ ಚಕಾರ ಭಕ್ತ್ಯ. ಆಗ ರಾಮದೇವರು ಏನು ಮಾಡಿದರು ಅಂದರೆ ಆಚಾರ್ಯರು ಬರೀತಾರೆ, ರಾಮೋಪಿ ನಾಣ್ಯದ ಅನುದಾತು ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಶ್ಚ ವಿಲಕ್ಷ ಕಿಂಚಿತ್ ಸ್ವಾತ್ಮಪ್ರದಾನವಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಷ್ಟಿಷತಮಂ ಪರಮಾಭಿತುಷ್ಟ. ಸ್ವಾತ್ಮಪ್ರದಾನ ತನ್ನನ್ನೇ ಕೊಟ್ಬಿಟ್ಟು ಕಿಂವರ್ಣಯಾಮಃ ಪರಮಂ ಪ್ರಸಾದಂ ಹಿತಾಪತೆಸ್ತತ್ರ ಹರಿಪ್ರವರ್ಹೇ ಮುಂಚನ್ಮಹೀಂ ನಿತ್ಯ ನಿಷೇವನಾರ್ಥಂ ಸ್ವಾತ್ಮಾನಮೇವೈಷ ದದೌ ಯದಸ್ಮೈ. ತನ್ನದೇ ಒಂದು ರೂಪವನ್ನು ಭಗವಂತ ನಿತ್ಯ ಉಪಾಸನೆಗೋಸ್ಕರ ಹನುಮಂತದೇವರು ಕೊಟ್ಟುಬಿಟ್ರು. ಈ ಎರಡು ಪ್ರಸಂಗದಲ್ಲಿ ಹನುಮಂತ ದೇವರಿಗೆ ರಾಮದೇವರು ಕೊಟ್ಟಿದ್ದೇನೋ ತನ್ನನ್ನೇ ಕೊಟ್ಟ, ತನ್ನನ್ನೇ ಹೇಳ್ತಾರೆ. ಪರಮಾತ್ಮನನ್ನು ಈ ರೀತಿ ಆರಾಧನೆ ಮಾಡಿದವರಿಗೆ ತನ್ನನ್ನೇ ಕೊಟ್ಟ ದೊಡ್ಡ ದಾಖಲೆ ಇದೆ. ಆ ರೀತಿ ಕೊಡ್ತಕ್ಕಂಥದ್ದು ಯಾರಿಗೂ ಸಾಧ್ಯ ಇಲ್ಲ. ಆಮೇಲೆ ಇನ್ಯಾರಿಗೆ ಕೊಡ್ತಾನೆ ಅಂತ ಪ್ರಶ್ನೆ ಬರುತ್ತೆ. ಮೋಕ್ಷದಲ್ಲಿ ಸಾಯುಜ್ಯ ಮೋಕ್ಷ ಅಂತ ಒಂದಿದೆ, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಅಂತ ಮೋಕ್ಷ ಇದೆ. ಸಾಹಿತ್ಯ ಅಂದ್ರೇನು? ತತ್ವಾಭಿಮಾನಿ ದೇವತೆಗಳು ಪರಮಾತ್ಮನ ದೇಹದಲ್ಲೇ ಮುಕ್ತಿಯಲ್ಲಿ ವಾಸ ಮಾಡ್ತಾರೆ, ದೇಹದೊಳಗೆ ವಾಸ ಮಾಡ್ತಾರೆ, ಅದಕ್ಕೆ ಸಾಯುಜ್ಯ ಅಂತ. ಉದಾಹರಣೆಗೆ ನಮ್ಮ ಮೈ ಮೇಲೆ ಇರುವೆ ಓಡಾಡ್ತಿದ್ರೆ ಏನಾಗುತ್ತೆ ಯೋಚನೆ ಮಾಡಿ? ನಾವು ಸುಮ್ಮನೆ ಬಿಡೋದ್ರೆ ಪಟ್ಟ ಅಂತ ಅದು ಕೊಂತೆಯನ್ನು ಓಡಿಸ್ಬಿಡ್ತೇವೆ ಅಷ್ಟೇ, ಇರುವೆ ತಡ್ಕೊಳ್ಳೋದು ಸಾಧ್ಯ ಇಲ್ಲ. ದೇವರ ಮೇಲೆ ಅಲ್ಲಿ ಓಡಾಡಿಕೊಂಡಿರ್ತಾರೆ, ಸಾಹಿತ್ಯ ಮೋಕ್ಷದವರು ಯಾರು ತಡ್ಕೊಡ್ತಾರೆ ಅಂತ ಯೋಚನೆ ಮಾಡೋದು ಸಾಧ್ಯ ಉಂಟ? ಇಮ್ಯಾಜಿನ್ ಮಾಡೋಕ್ಕಾಗೋದೇ ಅಂಥ ಒಂದು ಅಪೂರ್ವವಾದ ಹಿರಿಮೆ ಭಗವಂತನದು. ತನ್ನ ಮೈ ಮೇಲೆ ಕೈ ಮೇಲೆ ಎಲ್ಲಿ ಸಿಕ್ಕರಲ್ಲಿ 24 ಜನ ದೇವತೆಗಳು ಪರಮಾತ್ಮ ತತ್ವನ್ಯಾಸ ಮಾಡೋದೇ ಗೊತ್ತಿರುತ್ತದೆ. ಮೈ ತುಂಬ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಆಯಾ ಜಾಗದಲ್ಲಿದ್ದಾರೆ. ಅವರ ಮುಕ್ತಿಯಲ್ಲಿ ಹಾಗೆ ಇರ್ತಾರೆ, ಒಂದೇ ಸಾಲ ಇರೋದಿಲ್ಲ, ಮತ್ತೆ ಪರ್ಮನೆಂಟಾಗಿ ಹಾಗೆ ಇರ್ತಾರೆ. ಒಬ್ಬಿಬ್ಬರಲ್ಲವರು ಅನಂತ ಕಲ್ಪದವರು, ಮತ್ತೆ ಅನಂತ ಕಲ್ಪದವರು ಅನಂತ ಜನ ಒಂದೊಂದು ಅವಧಿಯಲ್ಲಿ ಓಡಾಡ್ತಿದ್ರೆ ಪರಮಾತ್ಮ ಆರಾಮಾಗಿರ್ತಾರೆ. ಎಂಥ ಸಾಮರ್ಥ್ಯ ದೇವರು! ನಾವು ಇರುವೆ ಬಂದ ಸ್ವಲ್ಪ ಜ್ಞಾಪಕ ಮಾಡ್ಕೋಬೇಕಷ್ಟೇ, ಓಡಿಸ್ಬೇಕಂತ ಹೋದಾಗ ದೇವರು ನಮ್ಮಲ್ಲಿ ಈಗ ಓಡಿಸಿದ್ರೆ ಗತಿಯಾರಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಅವರು ಸ್ವಲ್ಪ ಸಮಾಧಾನ ಆಗಿದೆ. ಕೇಳುಗಡೆ ಬಂದರೆ ಓಡಿಸೋದು ಬಿಟ್ಟುಬಿಡಿ, ಸಣ್ಣ ಇರುವೆ ಕೂಡ ತಡ್ಕೊಳ್ಳೋಕ್ಕಾಗುತ್ತೆ, ಸಳ್ಳೆ ಬಂದರೆ ಸತ್ಯ ಹೋಗಬೇಕು. ಇದು ಮನುಷ್ಯನ ರೀತಿ, ಆದರೆ ಭಗವಂತನ ರೀತಿ ಎಷ್ಟು ಅಪೂರ್ವ ಅಂಬುದನ್ನು ಊಹಿಸಿದರೆ, ತನು ಮನೆಗಳಿತ್ತಾದರೆ ಬರುಂತೇನೋ ಲೋಕದೋಡು. ಮನೆ ತನ್ನದೇ ಮನೆ ಭಗವಂತ ಕೊಡ್ತಾನೆ, ವೈಕುಂಠ ಲೋಕ ಯಾರದ್ದು ಅಲ್ಲ, ಭಗವಂತನದೇ ಮನೆ. ರಾಜಮಹಾರಾಜರು ಮನೆಗಳನ್ನು ಕೊಟ್ಟರೆ ಕ್ವಾರ್ಟರ್ಸ್ ಕೊಡ್ತಾರಷ್ಟೇನೆ, ಅಥವಾ ಜಹಗಿರನ್ನು ಕೊಡ್ತಾರಷ್ಟೇನೆ, ಅಥವಾ ಅಂತಃಪುರ ಕೊಡ್ತಾನೆ ಯಾವುದಾದ್ರು ಮಹಾರಾಜ ಒಳ್ಳೆಯ ಸಾಧ್ಯ, ಅರಮನೆಯನ್ನೇ ಕೊಟ್ಟುಬಿಡ್ತಾನೆ, ದೇವರಾಣೆ ಕೊಡೋದು, ಅವ್ರ ರಾಜತ್ವನೇ ಹೋಗಿಬಿಡುತ್ತೆ ಕೊಟ್ಟರೆ. ದೇವರು ಹಾಗಲ್ಲ, ವೈಕುಂಠ ಲೋಕ ಪೂರ್ತಿ ತನ್ನದೇ ಮನೆ ಭಗವಂತ, ಪ್ರತಿ ಮನೆಯಲ್ಲೂ ಭಗವಂತ ಅಲ್ಲಿದ್ದಾನೆ, ಆ ಮನೆಯನ್ನು ಭಗವಂತ ಕೊಡ್ತಾನೆ. ತನು ಮನೆಗಳಿತ್ತಾದರಿಪರುಂತೇನು, ಅಷ್ಟು ಕೊಡೋದ್ರ ಜೊತೆ ಆಧಾರವನ್ನು ಕೊಡ್ತಾನೆ. ಜಗತ್ತಿನಲ್ಲಿ ವಸ್ತುಗಳು ಸಿಗೋದು ಒಂದು ಕಷ್ಟವಾದರೆ ಆಧಾರ ಸಿಗೋದು ಇನ್ನೊಂದು ಕಷ್ಟ. ಅಮೃತಾನ್ನವನ್ನೇ ಕೊಟ್ಟರು ಕೂಡ ಆಧಾರವಿಲ್ಲದೆ ತಿನ್ನಕ್ಕಾಗೋದಿಲ್ಲ, ಆಧಾರವಿಲ್ಲದ ಅಮೃತಾನ್ನ ಬೇಕು ಅಂತ ದಾಸರ ಹೇಳ್ತಾನೆ. ಇಷ್ಟೆಲ್ಲ ಕೊಟ್ಟು ಆಧಾರವನ್ನು ಕೊಡ್ತಾನಲ್ಲ ಭಗವಂತ, ಅದಕ್ಕೆ ಭಗವಂತ ಇಷ್ಟು ಆಧಾರವನ್ನು ಮಾಡೋದ್ರಿಂದನೇ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿದು ಬೇಡುವೆ ಪರಮ ಭಗವದ್ಭಕ್ತರಿಂದ ಆಧಾರದಿ ಕೇಳು. ಆಧಾರದಿಂದ ನಮ್ಮನ್ನು ಯಾವನು ನೋಡುತ್ತಾನೋ ಅವನ ಬಗ್ಗೆ ಆಧಾರ ನ್ಯಾಚುರಲಿ ಬರಬೇಕು, ರಿಫ್ಲೆಕ್ಟ್ ಆ್ಯಕ್ಷನ್ ಅದು. ಇವತ್ತು ನಮ್ಮ ಮನುಷ್ಯ ಆಧಾರವನ್ನು ಮಾಡಿದರೆ ಪ್ರತಿ ಆಧಾರ ಮಾಡತಕ್ಕಂಥ ಲೋಕದಲ್ಲಿ ಸ್ಪಷ್ಟ ಕಂಡಿದೆ, ದೇವರಷ್ಟು ಆಧಾರ ಯಾರೂ ಮಾಡೋದಿಲ್ಲ. ಅದಕ್ಕಾಗಿಯೇ ಆತನಲ್ಲಿ ನಾವು ಯಾರಲ್ಲೂ ಮಾಡದೆ ಎಷ್ಟು ಭಕ್ತಿಯನ್ನು ಮಾಡಬೇಕು ಅನ್ನೋದು ಶಾಸ್ತ್ರದ ಸಂದೇಶ. ಜನಪ ಮೆಚ್ಚಿದ ರೀವ ಧನ ವಾಹನ ವಿಭೂಷಣ ವಸನ ಭೂಮಿಯ ತನು ಮನೆಗಳಿ ತಾದರಿ ಬರುಂಟೇನೋ ಲೋಕದೋಡು ಸಾಧ್ಯವೇ ಇಲ್ಲ. ಅನವರತ ನೆನೆವರನು ಅನಂತಾಸನವೇ ಮೊದಲಾದ ಆಲಯದೊಳಗಿರಿಸಿ ಅಣುಗನಂದದಲ್ಲಿ ಅವರ ವಚನಾಗುವ ಮಹಾಮಹಿಮ. ಅನವರತ ನೆನೆವರನು ಯಾರು ತನ್ನನ್ನು ನೆನೀತಾರೆ, ಒಮ್ಮೊಮ್ಮೆ ನೆನೆದರೆ ದೇವರ ನೆನೆದಾಗಲ್ಲ, ಅದು ಸಂಕಟಪದ ವೆಂಕಟರಮಣ ಅಂದರೆ ಅಷ್ಟೇ, ಅದೇನು ಪರೀಕ್ಷೆ ಬಂದಾಗ ಒಳ್ಳೆ ದೇವ್ರ ಭಕ್ತನಾದರೆ ಹೇಗೆ ರಿಸಲ್ಟ್ ಬಂತ ಎಲ್ಲಿದ್ದ ದೇವರನ್ನು ಓಡಾಡೋದು, ಪರೀಕ್ಷೆ ಬಂದರೆ ದೇವ್ರ ಗುಡಿ ಬರೋದಂತೆ, ಅದಲ್ಲ. ಅನವರತ ಎಡೆಬಿಡದೆ ಯಾರು ಸ್ವಲ್ಪ ಮುಂದೆ ಬಂದರು, ಮುಂದೆ ಮುಂದೆ ಅನವರತ ನೆನೆವರನು ಅನಂತಾಸನವೇ ಮೊದಲಾದ ಆಲಯದೊಳಗಿರಿಸಿ ಅಣುಗನಂದದಲ್ಲಿ ಅವರ ವಚನಾಗುವ ಮಹಾಮಹಿಮ. ಅನಂತಾಸನ, ಶೇತದ್ವೀಪ, ವೈಕುಂಠ ಮೊದಲಾದ ಅಂದರೆ ಮೂರು, ಅನಂತಾಸನ, ವೈಕುಂಠ ಮತ್ತು ಶೇತದ್ವೀಪ ಅಂತಕ್ಕಂಥ ಮೂರು ಆಲಯದೊಳಗೆ ಮನೆಯೊಳಗೆ ಇರಿಸಿ ಅಲ್ಲಿಡ್ತಾನೆ. ಇಟ್ಟು ಎಷ್ಟು ದಿವಸ ಇಡ್ತಾನೆ? ನಚ ಪುನರಾವರ್ತತೆ, ನಚ ಪುನರಾವರ್ತತೆ, ಒಂದು ಸ್ವರ ಕೊಟ್ಬಿಡೋದೇ ಕೆಲಸ. ಇವತ್ತು ಶಾಶ್ವತ ಆರಿಸಿ ಕೊಡೋದು ಸಾಧ್ಯವೇ ಇಲ್ಲ. 99 ಇಯರ್ಸ್ ಲೀಸು, 30 ಇಯರ್ಸ್ ಲೀಸು ಹಾಗೆಲ್ಲ ಭಗವಂತ ಕೊಡೋದಿಲ್ಲ. ಫಾರ್ ಎವರ್ ಒಂದ್ಸತಿ ಕೊಟ್ಟ ಮೇಲೆ ಪೂರ್ತಿ ಕೊಟ್ಬಿಡ್ತಾರೆ ಅಂತ ವೈಕುಂಠ ಲೋಕವ. ಆ ರೀತಿ ಕೊಡ್ತಕ್ಕಂಥದ್ದು ಜಗತ್ತಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೊಡೋನು ಬದುಕಿರೋದಿಲ್ಲ, ವಸ್ತು ಇರೋದಿಲ್ಲ, ತಗೊಳ್ಳೋನು ಇರೋದಿಲ್ಲ, ಮೂರು ಇರೋದಿಲ್ಲ ನಮ್ಮಲ್ಲಿ. ಆದರೆ ದೇವರಲ್ಲಿ ವೈಶಿಷ್ಟ್ಯ ಅಂತ ಲೋಕ ಕೊಡ್ತಾನೆ, ಅಷ್ಟು ದಿವಸ ಇರುತ್ತಾನೆ. ಸರ್ಕಾರ ಪರ್ಮನೆಂಟ್ ಕೆಲಸ ಕೊಡುತ್ತೆ, ಪರ್ಮನೆಂಟ್ ಅಂದ್ರೆ ರಿಟೈರ್ ಆಗೋದು ಪರ್ಮನೆಂಟ್ ಅಷ್ಟೇ ಹೊರತು ಅದ್ರ ಮೇಲಲ್ಲ. ಆಮೇಲೂ ಕೂಡ ಒಂದು ಹಂತದವರೆಗೆ ರಕ್ಷಣೆ, ಆಮೇಲಿಲ್ಲ. ದೇವರದ್ದು ಹಾಗಲ್ಲ. ಅನವರತ ನೆನೆವರನು ಅನವರತ ಅಂತ ಎರಡು ಕಡೆ ಅನ್ವಯ ಮಾಡಬೇಕು. ಅನವರತ ನೆನೆವರನು ಅನಂತಾಸನಕಲಾದ ಆಲಯದೊಳಗೆ ಅನವರತ ಇರಿಸಿ, ಎರಡು ಕಡೆ ತಗೋಬೇಕಲ್ಲ. ಅನವರತ ಅಂದರೆ ಯಾವಾಗಲೂ ಅಂತ, ಅನವರತ ಯಾರು ನೆನೆಯುತ್ತಾರೋ ಅನವರತ ಅವರನ್ನು ಅಲ್ಲಿಡ್ತಾರೆ. ಇವತ್ತು ನಾವು ದೇವರ ಬಗ್ಗೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಎಲ್ಲ ಬಿಟ್ಟು ದೇವರ ಧ್ಯಾನ ಮಾಡಬೇಕು ಅಂತ ಹೇಳ್ತೀರಲ್ಲ, ಇದು ಸರಿನಾ? ನಮಗೆ ಬೇರೆ ಟೈಮ್ ಕೆಲಸ ಇರೋದಿಲ್ಲ, ನನಗೆ ಅಷ್ಟೊಂದು ಮಾಡೋಕ್ಕೆ ಯಾರಿಗಾರು ಆಗುತ್ತಾ ಈ ಮಧ್ಯೆ ಅಂತ ಕೇಳಿದರೆ, ನಾವು ಯಾವಾಗ ಹೇಳ್ತೇವೆ? ಮೊದಲೇ ಹೇಳ್ತೇವೆ, 6 ತಿಂಗಳು 2 3 ಪಾರ್ಟ್ ಟೈಮ್ ಕೆಲಸಕ್ಕೆ ಎಷ್ಟೊತ್ತು ಮಾಡ್ತಾನೆ? 3 ಗಂಟೆ 4 ಗಂಟೆ ಮಾಡ್ತಾನೆ. ಫುಲ್ ಟೈಮ್ ಕೆಲಸ ಏಳು ಗಂಟೆ ಮಾಡ್ತಾನೆ. ಇವತ್ತು 12 ಗಂಟೆ 24 ಗಂಟೆನೂ ಮಾಡ್ತಾರೆ. ಯಾತಕ್ಕೆ? ಅದು ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಎಷ್ಟು ಕೊಡ್ತಾರೆ ಅನ್ನೋದ್ರ ಮೇಲೆ ಅವಾಗ ಎಷ್ಟೊತ್ತು ಮಾಡಬೇಕು ಅಂತ ಗೊತ್ತಾಗುತ್ತೆ. ಇವತ್ತು ನೋಡಿದರೆ ತುಂಬ ಜನರ ಜೀವನ ಬಹಳ ಆಶ್ಚರ್ಯಕರವಾದ ಜೀವನ. 6 ಮನೆ ಬಿಟ್ಟರೆ ಎಷ್ಟೋ ಜನ ಹೇಳ್ತಿರೋರು, ಮನೆ ಬಿಟ್ಟರೆ ರಾತ್ರಿ ಎಷ್ಟೊತ್ತಿಗೆ ಬರೋ, ಹೋಗೋದು ಗ್ಯಾರಂಟಿ, ಬರೋದು ಗ್ಯಾರಂಟಿ ಅಂತ ಅವರೇ ಹೇಳ್ಬಿಡ್ತಾರೆ. ಎಷ್ಟೊತ್ತಿಗೆ ಬರ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. 12 ಆದ್ರೂ 1 ಕೆಲವೊಂದು 2 ಮನೆಗೆ ಬರೋದೇ ಇಲ್ಲ. ಅಲ್ರಿ, ಹೀಗೆಲ್ಲ ಇರ್ತೀರಲ್ಲ, ಏನು ನಿಮಗೆ ಬೇಜಾರಾಗದಿದೆ ಅಂತ ಕೇಳಿದರೆ, ಆ ದುಡ್ಡು ಎಷ್ಟು ಕೊಡ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ದುಡ್ಡು ಎಷ್ಟು ಕೊಡ್ತಾರೆ ವರ್ಷಕ್ಕೆ? ಈ ತಿಂಗಳ ಲೆಕ್ಕ ಹೊರಟೋಯ್ತು, ಈಗಾಗಲೇ ತಿಂಗಳ ಸಂಬಳ ಕೇಳು, ವರ್ಷದ ಸಂಬಳ ಕೇಳ್ತಾರೆ. 15 ಲಕ್ಷ 20 ಲಕ್ಷ ಕೊಟ್ಟು ಒತ್ತಿಗೆ ಕೊಟ್ಬಿಡು, ಪ್ಲಸ್ ಫ್ರಿಜ್ ಏನು ಅವೇನು ಅವೆಲ್ಲ ಫ್ರೀ ಇದ್ದಾಗ ಲೆಕ್ಕ ಆಯ್ತು ಕಡೆಗೆ. ಅದ್ಯಾವುದಕ್ಕೂ ಟ್ಯಾಕ್ಸ್ ಹೆಸರು ಕೂಡ ಇಲ್ಲ. ಅದು ಇಷ್ಟು ಕೊಡಲಿಕ್ಕೆ ಸಾಧ್ಯ ಉಂಟಾ? ಹಾಗಿದ್ರೆ ಅಲ್ಲಿರ್ತೇವೆ ಅಂದರೆ ಓಕೆ ಅಂತ ಹೇಳ್ತಾರೆ. ಅದು ಇಷ್ಟು ಕೊಟ್ಟಾಗ ಕೇಳಬೇಕಾಗುತ್ತೆ, ಇದು ಎಷ್ಟು ದಿವಸ ಕೊಡ್ತಾರೆ ಈ ಮಧ್ಯೆ ಗ್ಯಾರಂಟಿ ಅಂತ ಮೂರು ದಿವಸ ನೋಟ್ ಕಮ್ಮದ ಕತೆ ಮುಗಿತಲ್ಲಿ. ಅದು ನಿಮ್ಗೆ ಕೆಲಸ ಮುಗಿತು, ನಾಳೆಯಿಂದ ಬರಬೇಡ. ಯಾಕೆ ನಮ್ಮ ಕಂಪ್ಯೂಟರ್ ಮುಚ್ತಾ ಇದ್ದೇವೆ, ಆದ್ದರಿಂದ ಗುಡ್ ಬೈ ಅಂದರೆ ಮುಗಿದೋಯ್ತಾರೆ. ದೇವರಾಗಲ್ಲ, ಶಾಶ್ವತವಾಗಿಯೂ ಕೊಡ್ತಾನೆ, ಮತ್ತೆ ಸಂಪೂರ್ಣವಾಗಿಯೂ ಕೊಡ್ತಾನೆ. ಜೊತೆಗೆ ಇಷ್ಟೆಲ್ಲ ಕೊಡ್ತಾರಲ್ಲ, ಇವ್ರು ಟೈಮ್ ಕೊಡ್ತಾರ? ಕೊಡೋದೇ ಇಲ್ಲ. ಇಷ್ಟೆಲ್ಲ ಫ್ರಿಜ್ ಗುಜ್ಜಿ ಎಲ್ಲ ಕೊಟ್ಟಿರ್ತಾರೆ, ಆದ್ರೆ ಎಲ್ಲೂ ಹೋಗೋಗಿಲ್ಲ. ಅದನ್ನು ಈ ಕೆಲಸ ಇದೇ ಕೆಲಸ ಮಾಡಬೇಕಲ್ಲ, ಹೋಗೋ ಚಾನ್ಸೇ ಇಲ್ಲ. ರಜೆಗೆ ಹೆಸರಿಗೆ 5 ದಿವಸ 7 ದಿವಸನೂ ಹೋಗ್ತಾರಪ್ಪ. ಎಷ್ಟೋ ಜನ ಬಂದ್ಯಾರು ಅಮೆರಿಕಕ್ಕೆ ಹೋದ್ರು 3 ವರ್ಷದ ಕೆಳಗೆ, ಒಂದೇ ವಾರಕ್ಕಂತ ಕಳಿಸಿದ್ರು 3 ವರ್ಷಾರು ಬರಲಿಕ್ಕಾಗಿಲ್ಲ ವಾಪಸ್ ಅವ್ರಿಗೆ. ಮತ್ತೊಂದು ಕೆಲಸ ಅವ್ರಿಗೆ ಇನ್ನೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಬರ್ತೀವಿ ಅಂದ್ರೆ ಗೊತ್ತಾಗೋದೇ ಇಲ್ಲ. ಯಾಕೆ? ದುಡ್ಡು ಕೊಡ್ತಾರೆ, ಬಿಡ್ಲಕ್ಕೆ ಸಾಧ್ಯ ಬಿಟ್ಟರೆ ಕೆಲಸ ಹೋಗುತ್ತೆ ಆಮೇಲೆ. ಆದರೆ ದೇವರು ಹಾಗಲ್ಲ, ದೇವರಿಗೆ ಸಾಮರ್ಥ್ಯ ಯಾರಿಗೂ ಇಲ್ಲ. ಇಷ್ಟೆಲ್ಲ ಕೊಟ್ಟು ಸುಖ ಸಾಗರದಲ್ಲಿ ಲೋಲಾಡಿಸುವ, ಮತ್ತೆ ಒಂದು ವಸ್ತುವನ್ನು ಕೊಟ್ಟು ಅದು ಎಂಜಾಯ್ಮೆಂಟ್ ಟೈಮ್ ಕೊಡದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಹೇಳಿದ್ದೇನೆ, ಬಂಗಾರದ ತಟ್ಟೆಯಲ್ಲಿ ಭಕ್ಷ್ಯ ಭೋಜ್ಯ ಬಡಿಸಿಬಿಟ್ಟು ಇನ್ನೇನು ಆಪೋಸರ ತಗೊಂಡ, ಹೇಳಿ ತಟ್ಟೆ 2 ಬ್ಯಾಚ್ ಹಾಕ್ತೀವಿ ಅಂತ ಹೇಳಿದ್ರೆ ಗತಿ ಏನಾಗ್ಬೇಕು? ತಟ್ಟೆ ಬಿಟ್ಟು ಹೇಳಿ ತಟ್ಟೆ ತಗೊಂಡು ಅದು ಮಾಡಬೇಕೇನೆ? ಆದರೆ ಅದು ಇಲ್ಲ, ನೋಡಬೇಕಷ್ಟೇ, ಯಾವುದೂ ಮುಟ್ಟಾಗಿಲ್ಲ. ಆ ರೀತಿ ಮಾಡಿದರೆ ಅದು ಊಟ ಅಂತ ಕರೀತಾರ? ಇವತ್ತಿನ ಸ್ಥಿತಿ ಆಗಿರೋ. ಆದರೆ ಭಗವಂತ ಹಾಗಲ್ಲ, ಎಲ್ಲವನ್ನೂ ಕೊಡ್ತಾನೆ, ಅತ್ಯಂತ ಪ್ರೀತಿಯಿಂದ ಕೊಡ್ತಾನೆ, ಶಾಶ್ವತವಾಗಿ ಕೊಡ್ತಾನೆ, ಆಯಾಸವಿಲ್ಲದಂತೆ ಅನುಭವಿಸ ಮಾಡ್ತಾನೆ. ಮತ್ತೆ ನಮ್ಮ ಒಂದು ಇನ್ನೊಂದು ಸಮಸ್ಯೆ ಇದೆ, ಒಳ್ಳೆ ಪ್ರೀತಿಯಿಂದಲೇ ಬಡಿಸ್ತಾರೆ ಅಂತ ತಿಳ್ಕೊಬೋಣ. ಒಳ್ಳೆ ಊಟನೇ ಬಡಿಸ್ತಾರೆ, ಕೇಳಿದಷ್ಟು ಹಾಕ್ತಾರೆ. ಮನೆಗೆ ಎಲ್ಲಿ ಹೋಗ್ತೇವೆ ಗೊತ್ತಾ? ಇನ್ನು ನಮ್ಮ ಕೈಯಲ್ಲಿ ಆಗೋದಿಲ್ಲ, ಆ ಸ್ಥಿತಿಗೆ ಹೋಗ್ತೇವೆ ಮನೆ. ಇಲ್ಲಿ ಆಗೋದಿಲ್ಲ, ಇಲ್ಲ ಸಾಧ್ಯನೇ, ಅದು ಅಡ್ಡ ಮನೆಗೆ ಬಿಡ್ತಾರೆ, ಇಲ್ಲ ಚೆಲ್ಲಿ ಹೋಗಿಬಿಡ್ತಾರೆ. ನಮಗೆ ವಸ್ತು ಇಲ್ಲ, ಆಸಕ್ತಿ ಇದೆ, ಅಥವಾ ಆಸಕ್ತಿ ಇದೆ, ಶಕ್ತಿ ಇಲ್ಲ, ಎರಡೇ ಡಿಫರೆನ್ಸ್. ಆಸಕ್ತಿ ಇದೆ, ಹಾಕೋದಿದ್ದರೆ ತಿನ್ನೋ ಸಾಮರ್ಥ್ಯನೇ ನನಗಿಲ್ಲ. ಭಗವಂತ ಹಾಗಲ್ಲ, ಆ ಸಾಮರ್ಥ್ಯವನ್ನು ಕೊಡ್ತಾನೆ. ಮತ್ತೆ ಎಂ ಎಂ ಸುಖಿ ಕಾಮಯತೆ ಸಮತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸತ್ಯ ಇತ್ತೇವ ವೇದ ಅಭಿವೇದಯಂತಿ ಮುಕ್ತಿಂ ತತಃ ಸೋ ವಿಭವಾತಿರೇಕಃ. ಅಂಥ ವೈಭವದ ಲೋಕವನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ ಮತದವರಿಗೂ ಕೂಡ ಇಂಥ ವೈಕುಂಠ ಇದೆ ಅಂತ ಗೊತ್ತಿಲ್ಲ. ಬೇರೆ ಯಾವ ಮತದಲ್ಲೂ ಕೂಡ ಇಂಥ ಪರಿಪೂರ್ಣವಾದ ಸುಖದ ಕಾನ್ಸೆಪ್ಟ್ ಇಲ್ಲ. ತುಂಬ ಮತಗಳಲ್ಲಿ ಮೋಕ್ಷದಲ್ಲಿ ಸುಖವೇ ಇಲ್ಲ ಅವರ ಪ್ರಕಾರ. ಎಷ್ಟೋ ಮತಗಳಲ್ಲಿ ಸುಖ ದುಃಖ ಎರಡೂ ಇಲ್ಲ ಮೋಕ್ಷದೊಳಗೆ. ಅವರಿಗೆ ದೇವರಿಗೆ ಸುಖ ಇಲ್ಲ, ಪಾಪ ಪುಸ್ತಕ ಸುಖ ಕೊಡ್ತಾರೆ ಅಂತ ದೇವ್ರನ್ನ ಒಪ್ಪಿದ ಜನಗಳು ಇದ್ದಾರೆ. ನಿರ್ಗುಣ ಬ್ರಹ್ಮ ಅಂದ್ರೆ ಅರ್ಥ ಅದೇ, ದೇವರಿಗೂ ಸುಖ ಇಲ್ಲ ಪಾಪ. ಆದರೆ ಆದ್ರಿಂದಲೇ ಜನ ಮುಕ್ತಿಗೆ ಹೋಗಬೇಕು ಅಂದರೆ ಜನ ಗಾಬರಿ ಆಗಿಬಿಡ್ತಾರೆ. ನಮಗೇನು ಗ್ರಾಚ ನೀವು ಬೇಕಾದ್ರೆ ನಾವು ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅಂತ ಮುಕ್ತಿಗೆ ಅವ್ರು ಹೋಗದೇ ಇದ್ರೆ ಏನೋ ಆಶ್ಚರ್ಯ ಅಲ್ಲ, ಹೋಗಿ ಮಾಡೋದು ಅಷ್ಟರಲ್ಲೇ. ಇಲ್ಲಿಗಿಂತ ಅದೇ ಹೋಪ್ಲೆಸ್ ಆಗೋದ್ರೆ ಯಾಕೆ ಹೋಗ್ತಾನೆ? ಮತ್ತೆ ಇವತ್ತು ಆನಂದ ತೀರ್ಥರ ಶಾಸ್ತ್ರಾರ್ಥ ಯಾತಕ್ಕೆ ಮಹತ್ವ ಬಂತು ಅಂದರೆ ಅಲ್ಲಿದೇ ನಮ್ಮ ಮನೆ, ಶಾಶ್ವತವಾದ ಒಂದು ಮನೆ ಇದೆ. ಅದರಂಥ ವಸ್ತುವೆ ಮತ್ತೊಂದಿಲ್ಲ. ಅಲ್ಲಿಗೆ ಹೋಗಲಿಕ್ಕೆ ಪ್ರಿಪ್ರೇಷನ್ ಮಾತ್ರ ಇದು. ಭೂಲೋಕ ಅಂದರೆ ಇಲ್ಲೇ ಇರಲಿಕ್ಕೆ ಬಂದಿದ್ದಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಅಷ್ಟೇ. ಇದು ಪ್ಲಾಟ್ಫಾರ್ಮ್ ಅಲ್ಲಿ ಕಾದಾಗ ಎಷ್ಟೋ ಅಷ್ಟೇ. ಪ್ಲಾಟ್ಫಾರ್ಮ್ ಅಲ್ಲಿ ಟಿಕೆಟ್ ನಿಂತ್ಕೊಂಡಿರೋದು ಪ್ಲಾಟ್ಫಾರ್ಮ್ ಕೂಡಲಿಕ್ಕಲ್ಲ, ಆ ಟ್ರೈನ್ ಬರೋವರೆಗೂ ಕಾಯೋದಷ್ಟೇ. ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆ ಬೇರೆ ಇದೆ. ಅಂತ ಪರಿಕಲ್ಪನೆ ಕೊಟ್ಟಿದ್ದೆ ಆಚಾರ್ಯರ ಶಾಸ್ತ್ರ. ಅದಕ್ಕೆ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಾಪಾನ ಅಂತ ಒಂದು ಅಪೂರ್ವವಾದ ಸಿದ್ಧಾಂತವನ್ನು ಜನ ಇವತ್ತಿಗೂ ಬಹಳ ಜನ ಗೊತ್ತಿಲ್ಲ. ಆದ್ದರಿಂದ ಅವರಿಗೆ ಅಜ್ಞಾತ ಅಂದರೆ ಅಸಹ್ಯವಾಗುತ್ತೆ. ಪಾಪ, ಯಾವುದೋ ಅಜ್ಞಾತವನ್ನು ಕಂಡವರಿಗೆ ಅಜ್ಞಾತ ಹಣೆಬರ ಇಷ್ಟೇನಾ, ನಮಗೆ ಬೇಡ ಅಂತ ಹೇಳಿಬಿಡ್ತಾರೆ. ತುಂಬ ಜನಕ್ಕೆ ಮೋಕ್ಷ ಅಂದರೆ ವೃದ್ಧಾಶ್ರಮ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಕಂಡೆಮ್ಡ್ ಪೀಪುಲ್ಲು, ಕಣ್ಣು ಕಾಯಿಲ್ಲ ಇದ್ದಾರು, ಎಲ್ಲ ಇವತ್ತೋ ನಾಳೆ ಹೋಗೋರು. ಅಂಥ ಜಾಗ ಮುಕ್ತಿ ಅಂತಾದ್ರೆ ನಾವ್ಯಾಕೆ ಹೋಗಬೇಕು ಅಲ್ಲಿಗೆ? ನಾವು ಭಾವನೆ ಬಂದ್ಬಿಡುತ್ತೆ. ಮೋಕ್ಷದೊಳಗೆ ವಯಸ್ಸೇ ಆಗೋದಿಲ್ಲ. ಫಸ್ಟ್ ಎಲ್ಲರ ವಯಸ್ಸು 16 ವರ್ಷ, ಆದರೆ ಒಂದು ದಿವಸ ಜಾಸ್ತಿ ಆಗೋದಿಲ್ಲ. ಮತ್ತೆ ಪರ್ಮನೆಂಟಾಗಿ ಅಷ್ಟೇ ಇರ್ತಾರೆ. ಮತ್ತೆ ಯಾವ ಕಾಲಕ್ಕೂ ಆಯಾಸದ ಹೆಸರಿಲ್ಲ, ರೋಗರುಜನೆಗಳಿಲ್ಲ, ಯಾವ ಒಂದು ಖೇದ ಇಲ್ಲ, ಶತ್ರುಗಳ ಭಯ ಇಲ್ಲ, ಯಾವ್ಯಾವುದೂ ಇಲ್ಲ. 100% ಸೇಫ್ ಪ್ಲೇಸು. ಅಂಥ ಮುಕ್ತಿಯ ಕಾನ್ಸೆಪ್ಟೇ ವೈಕುಂಠ ವರ್ಣನೆ ಹೊಡೆದೇ ಗೊತ್ತಾಗುತ್ತೆ. ವಜ್ರಾತ್ಮಗಳ ವೈಕುಂಠ ವರ್ಣನೆ ಬಹಳ ವಿಸ್ತಾರವಾದದ್ದು, ಅದನ್ನು ಓದಬೇಕು. ಅದು ಸುಮಧ್ರವಾಗಿ 11ನೇ ಸರ್ಗವನ್ನು ಓದಬೇಕು. ಒಂದು ಭಾಗವತಾದಿ ಗ್ರಂಥಗಳನ್ನು ನೋಡಬೇಕು. ಆಗ ವೈಕುಂಠಕ್ಕೆ ಹೋಗ್ತಕ್ಕಂಥ ಅಪೇಕ್ಷೆ ಬರುತ್ತೆ. ನಮ್ಮ ಜನ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಯಾಕೆ ಕಾಯ್ತಿರ್ತಾರೆ? ಅಲ್ಲಿ ಹೋಗಿದ್ದವ್ರು ವರ್ಣನೆ ಮಾಡ್ತಾರೆ, ಹಾಗಿರುತ್ತೆ ಹೀಗಿರುತ್ತೆ ಅಂತೇಳಿ ಇವನು ಸಾಯದ್ರೊಳಗೆ ಹೋಗಲೇಬೇಕು ತೀರ್ಮಾನ ಮಾಡಿಬಿಡ್ತಾನೆ. ಕೊನೆ ಹೋಗಲೇಬೇಕು ಅಲ್ಲಿಗೆ, ಅಷ್ಟು ಅನುಕೂಲ ಯತ್ನಲ್ಲಿ ಹಾಕಿರಬೇಕು ಇಲ್ಲಿ ಅನ್ನೋ ಭಾವನೆ ಬರೋದು. ಅಮೆರಿಕಾ ವರ್ಣನೆ ಮಾಡೋರಿದ್ದಾರೆ, ಇಂಗ್ಲೆಂಡ್ ವರ್ಣನೆ ಮಾಡೋರಿದ್ದಾರೆ, ಆಸ್ಟ್ರೇಲಿಯಾ ವರ್ಣನೆ ಮಾಡೋರಿದ್ದಾರೆ, ಬೈಕುಂಠ ವರ್ಣನೆ ಮಾಡೋರಿಲ್ಲ. ಅದಕ್ಕೆ ಅಲ್ಲಿ ಹೋಗೋ ಜನಗಳೇ ಇಲ್ಲ. ಅಲ್ಲಿ ಹೋಗೋರೆಲ್ಲ ಬೈತಾರೆ, ಓದಿ ಏನು ಮಾಡ್ತೀರಿ ಅಲ್ಲಿ ಹೋಗಬೇಡಿ ಅಂತ ತಿಳ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು. ನಿಜವಾದ ಅರ್ಥದಲ್ಲಿ ಆಚಾರ್ಯ ಶಾಸ್ತ್ರದ ಪರಮ ಗುರಿ ಅಂದರೆ ವೈಕುಂಠ ಪ್ರಾಪ್ತಿ. ವೈಕುಂಠದ ವರ್ಣನೆ ಊಹಾತೀತವಾದದ್ದು. ಅಲ್ಲಿ ಹೋಗಬೇಕು ಅಂತಕ್ಕಂಥ ಭಾವನೆ ನಮ್ಮ ಜನಕ್ಕೆ ಇವತ್ತು ಬೇರೆ ದೇಶಕ್ಕೆ ಹೋಗಬೇಕು ಅನ್ನೋ ಭಾವನೆ ಬಂದರೆ ತಪ್ಪಲ್ಲ, ಯಾಕಂದ್ರೆ ಕೇಳಿದ್ದಾರೆ. ಅಲ್ಲಿ ವೈಕುಂಠಕ್ಕೆ ಹೋಗೋದು ಯಾಕೆ ಅನಿಸಿಲ್ಲ ಅದನ್ನು ಕೇಳೇ ಇಲ್ಲ ಜನಗಳು. ಕೇಳೋದು ಯಾವಾಗ ಅವರು ಪಾಠ ಪ್ರವಚನಕ್ಕೆ ಬಂದರೆ, ಅದಕ್ಕೂ ಅವರಿಗೆ ಒಂದಕ್ಕೊಂದು ಅಪೋಸಿಟ್ ಇದ್ದಾಗ ಜನ್ಮದಲ್ಲೇ ಬರೋದಿಲ್ಲ. ಆದ್ದರಿಂದ ಕೇಳೋ ಚಾನ್ಸೇ ಇರೋದಿಲ್ಲ. ಮಕ್ಕಳಿಗೆ ಭಾಗವತಾದಿ ಸಂಪರ್ಕವನ್ನು ಮಾಡಿಕೊಡದೆ ಹೋದರೆ ನಾವು ಮಾಡ್ತಕ್ಕಂಥ ಅದಕ್ಕಿಂತ ದೊಡ್ಡ ತಪ್ಪತ್ತೊಂದು ಇರೋದಿಲ್ಲ. ನಾಳೆ ಯಾರೋ ನಮ್ಮನ್ನು ಬೈದಲ್ಲ, ಮಕ್ಕಳೇ ನಮ್ಮನ್ನು ಬೈತಾರೆ ಫಸ್ಟ್. ಇಂಥ ಶಾಸ್ತ್ರ ಇದೆ ನಮಗೆ ಯಾತಕ್ಕೆ ಕೇಳಲಿಲ್ಲ ಅಂತ ಕೇಳ್ತಾರೆ. ಹುಬ್ಬಳ್ಳಿಯಲ್ಲಿ ಪ್ರವಚನವಾದ ಕಾಲಕ್ಕೆ ಸುಮಾರು 80 ವರ್ಷಗಳ ಹಿಂದೆ ಅಲ್ಲಿ ಒಬ್ಬ ಪ್ರಸಿದ್ಧ ಡಾಕ್ಟ್ರು ಪ್ರತಿನಿತ್ಯ ಉಪನ್ಯಾಸ ಬರ್ತಿದ್ರು. ಐ ಸ್ಪೆಷಲಿಸ್ಟ್ ಅವರು, ದೊಡ್ಡ ವಿದ್ವಾಂಸರ ಮಗ ಅವರು, ಪ್ರತಿನಿತ್ಯ ಬರ್ತಿದ್ರು. 12 ದಿವಸ ಪ್ರವಚನ ಮುಗಿತು, ಮಂಗಳ ದಿವಸ ಬಂದಿದ್ದರು. ಆಗ ಮಾತಾಡ್ತಾ ಪಕ್ಕದಲ್ಲೇ ಕುತ್ಕೊಂಡು ಮಾತಾಡ್ತಿದ್ರು. ಇವತ್ತು ನಮ್ಮ ಮನೆಗೆ ಹೋದೆ ನಿನ್ನೆ, ನಮ್ಮಪ್ಪನ ಬಾಯಿ ಬೈದ ಬಂದುಬಿಟ್ಟೆ ಅಂತ ಹೇಳಿಬಿಟ್ಟು. ಅವರಪ್ಪ ದೊಡ್ಡ ವಿದ್ವಾಂಸರು ಪಾಪ, ಯಾತಕ್ಕೆ ಬೈದಿರಿ ದೊಡ್ಡ ಆಚಾರ್ಯರು ಪಾಪ ಅವರು ಅಂತ ಹೇಳಿದೆ. ನಾನು ಅಪ್ಪನ ಕೇಳಿದೆ, ಅಪ್ಪ ಸುಧಾದಿ ಗ್ರಂಥ ಇಷ್ಟು ಒಳ್ಳೆ ಗ್ರಂಥಗಳಿವೆ, ನಮಗೆ ಯಾತಕ್ಕೆ ಇದನ್ನು ಹೇಳಲಿಲ್ಲ ನೀವು ಇದೇ ಅಂತ ಹೇಳಿ. ಈಗ 60 ನನಗೆ ಇದೇನು ಓದ್ತೀನಿ ನಾನೀಗ ಅಂತ ನಾನು ಬೈದೆ ನಮ್ಮಪ್ಪನ್ನ. ನಿಮ್ಮಪ್ಪ ಏನಂದ್ರು ಅಂತ ಕೇಳಿದೆ. ಮಗನೇ, ನಾನು ಸುಧಾ ಓದಿ ಭಾಳ ಕಷ್ಟಪಟ್ಟೆ, ಲೋಕದಲ್ಲಿ ಭಾಳ ಕಷ್ಟಪಟ್ಟೆ, ಅದು ನೀನು ಕಷ್ಟಪಡಬಾರ ಅಂತ ಓದಿಸ್ತೆ, ಮೆಡಿಕಲ್ ಓದಿಸಿ ಡಾಕ್ಟ್ರಿ ಮಾಡಿದೆ ಅಂತ ಹೇಳಿದೆ. ಅವಾಗ ಅವ್ರು ಹೇಳಿದರು, ಅವ್ರು ಲೋಕದಲ್ಲಿ ಕಷ್ಟಪಡೋದು ತಪ್ಪಿಸ್ಬಿಟ್ರಿ, ಮುಂದೆ ವೈಕುಂಠಕ್ಕೆ ಹೋದ್ರೆ ತಪ್ಪಿಸ್ಬಿಟ್ರಿಲ್ಲ ಅಂತ ಕೇಳಿದೆ ಅಂತ ಹೇಳಿದ. ನಮಗೀಗ ಅರ್ಥ ಆಗುತ್ತೆ, ತುಂಬ ಜನಗಳಿಗೆ ಚಿಕ್ಕ ವಯಸ್ಸಿನೊಳಗೆ ಪ್ರಹ್ಲಾದರಾಜ ಹೇಳಿದ್ದು ಅದಕ್ಕೇನೆ, ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾರಿಹ. ಚಿಕ್ಕಂದಿನಲ್ಲಿ ಭಗವಲ್ಲೋಕದ ವರ್ಣನೆ ಕೇಳಿದರೆ ಅವನೆಂದೂ ದಾರಿ ತಪ್ಪೋದೇ ಇಲ್ಲ. ನಮ್ಮ ಜನಕ್ಕೆ ಏನು ಭಯ ಗೊತ್ತಾ, ನಮ್ಮ ಮಕ್ಕಳು ಉಪನ್ಯಾಸ ಕರ್ಕೊಂಬಂದ್ರೆ ಅವ್ರು ಕೆಟ್ಟ ಹಾಳಾಗೋಗ್ಬಿಡ್ತಾರೆ ಅಂತ ಹೆದರಿಕೆ. ನಾವು ರಿಟೈರ್ ಆದರೆ ಕೇಳ್ಕೊಳ್ಳಿ, ಹೇಗಿದ್ರು ಹಾಳಾಗಿರ್ತಾರೆ ಯೋಚನೆ ಇಲ್ಲ ಅಂತ ಹೇಳಿ. ತಪ್ಪು, ಸಣ್ಣ ವಯಸ್ಸಿಗೆ ಕೇಳಿದರೆ ಅವ್ರಿಗೆ ಹಾಳಾಗೋ ಬುದ್ಧಿ ಬರೋದಿಲ್ಲ, ಬ್ಯಾಲೆನ್ಸ್ ಮಾಡ್ತಾರೆ. ಲೋಕದನ್ನೂ ಬ್ಯಾಲೆನ್ಸ್ ಮಾಡ್ತಾರೆ, ಶಾಸ್ತ್ರವನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಲೋಕಕ್ಕೆ ಒಂದು ಕೆಲಸ ಇದೆ, ಹೊಟ್ಟೆ ಪಾಡಿಗೋಸ್ಕರ ಬದುಕಬೇಕಾದ್ದು ದುಡಿಬೇಕಾದ ಅನಿವಾರ್ಯ. ಆದರೆ ಟೂ ಮಚ್ ಮಾಡಿದ್ರೆ ತಪ್ಪಾಗ್ತದೆ. ಇವತ್ತು 20 ತಾಸು ಊಟ ಮಾಡೋಕ್ಕೆ ಸಾಧ್ಯ ಉಂಟಾ ಎಷ್ಟೇ ಬೇಕಾದರೂ ಕೂಡ, ಮತ್ತೆ ಗ್ಯಾಪ್ ಇರುತ್ತೆ ತಾನೇ. ಆ ತರಹ ನಮ್ಮ ಹೊಟ್ಟೆಗೆ ಮಿತಿ ಇದೆ, ಇವತ್ತು ನಾಳೆ ಸಾಯ್ಬೇಕದು. ಆದರೆ ತಲೆ ಎಂಬುದು ಜನ್ಮ ಜನ್ಮಕ್ಕೂ ಬರತಕ್ಕಂಥ ಆಸ್ತಿ. ಆದ್ದರಿಂದ ಅದ್ರ ಬಗ್ಗೆ ನಾವು ಆಸಕ್ತಿ ಪಡಬೇಕು ಅಂತಿದ್ರೆ ಮಕ್ಕಳ ಕೇಳಿ ಕೇಳಿಸ್ಬೇಕು. ಅವಾಗಲೂ ಕೂಡ ವರ್ಷಕ್ಕೊಮ್ಮೆ ಭಾಗವತ ಪ್ರವಚನ ಕೇಳಿಸಿ, ವರ್ಷಕ್ಕೊಮ್ಮೆ ಹರಿಕಥಾಮೃತ ಕೇಳಿ. ತುಂಬ ದಿವಸ ಬೇಡ, ದಿವಸ ಅರ್ಧರ್ಧ ಗಂಟೆ ಒಂದು ವಾರ ಕೇಳಿದರೆ ಸಾಕು, ಅವ್ರ ಜೀವನ ಚೇಂಜ್ ಆಗಿಬಿಡುತ್ತೆ ಪೂರ್ತಿ. ಎಷ್ಟು ಚೇಂಜ್ ಆಗ್ತಾರೆ ಅಂದರೆ, ಇವತ್ತು ನಿಷ್ಠಾವಂತ ವೈದಿಕ ಬ್ರಾಹ್ಮಣಿಗಿಂತ ಜಾಸ್ತಿ ಶ್ರದ್ಧೆಯಿಂದ ಏಕಾಚಿ ಉಪವಾಸ ಮಾಡ್ತಾರೆ, ಶ್ರದ್ಧೆಯಿಂದ ದೇವ್ರ ಪೂಜೆಯನ್ನು ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಶಕ್ತಿ ಇದೆ, ಮನಸ್ಸಿದೆ. ತುಂಬ ಜನ ಯಾಂತ್ರಿಕವಾಗಿ ಮಾಡೋದು ಬೇರೆ, ತಿಳ್ಕೊಂಡು ಮಾಡೋದು ಬೇರೆ. ಅಂಥ ವ್ಯವಸ್ಥೆ ನಮಗೆ ಬರದೇ ಹೋದರೆ ಭಾಳ ತಪ್ಪಾಗುತ್ತೆ. ನಮ್ಮ ನಾಳೆ ನಮ್ಮ ಶತ್ರುಗಳು ಯಾರೋ ಅಲ್ಲ, ನಮ್ಮ ಮಕ್ಕಳೇ ಆಗ್ತಾರೆ, ಬೈತಾರೆ ನೀವು ಎಷ್ಟು ಅನ್ಯಾಯ ಮಾಡಿದ್ದೀರಿ ನಮಗೀಗ. ಮನೆ ಕೊಡಿಸಿರಬಹುದು, ದುಡ್ಡು ಕೊಡಿಸಿರಬಹುದು, ಆದರೆ ಜ್ಞಾನವನ್ನೇ ಕಳೆದುಬಿಟ್ಟಿದ್ದೀರಲ್ಲ, ಜ್ಞಾನ ಬರದಂತೆ ಮಾಡಿದ್ದೀರಿ ಅಂತ ಕೇಳಿದ್ರೆ ಉತ್ತರ ಕೊಡೋದು ಬಹಳ ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ನಾವು ತಿಳ್ಕೊಳ್ಬೇಕಾದ ಎಷ್ಟು ಮುಖ್ಯನೋ, ಇಂಥ ದೇವರಿದ್ದಾನೆ ಅಂತ ತಿಳಿಸ್ಬೇಕು ನಾವು. ಇವತ್ತು ದೇವ್ರ ಬಗ್ಗೆ ಜನಕ್ಕೆ ಅಲರ್ಜಿ ಬಂದುಬಿಟ್ಟಿದೆ. ದೇವ್ರ ಅಂದ್ರೆ ನಮ್ಮ ಗೋಕ್ಬಿಡಿ ಕಾಡಸ್ತಾನೆ ಅಂತಾನೆ, ಮಾರೆಮ್ಮ ತಿಳ್ಕೊಬಿಟ್ಟಿದ್ದಾರೆ ದೇವ್ರ. ದೇವ್ರ ಮಾರಮ್ಮ ಕಾಳಮ್ಮ ಅಲ್ಲ, ಅದು ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಶೇಷ ದೋಷ ದೂರ. ನಮ್ಮ ಕಲ್ಯಾಣಕ್ಕೋಸ್ಕರ ಇರತಕ್ಕಂಥವನು ನಾವು ಬದುಕಿರೋದೇ ದೇವರಿಂದ. ಮುಂದೇನ ದೇವರಾಗುತ್ತೆ ಅಂತ ಯೋಚನೆ ಮಾಡಬೇಡಿ. ಇವತ್ತು ನಾವು ಇರೋದೇ ದೇವರಿಂದ, ಹಿಂದಿನಿಂದ ಬರೋದು ದೇವರಿಂದನೇ. ಆ ಕಾರುಣ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಹರಿಕಥಾಮೃತ ಸಾರ ಆರಿಸಿ ವಿಚಾರಗಳನ್ನು ಮುಂದಿರತಕ್ಕಂಥ ಗ್ರಂಥ. ಅನವರತ ನೆನೆವರನು ಅನಂತಾಸನವೇ ಮೊದಲಾದ ಆಲಯದೊಳಗಿಟ್ಟು ಅಣುಗನಂದದಲ್ಲಿ ಅವರ ವಚನಾಗುವ ಮಹಾಮಹಿಮ. ಬರೀ ವಚನ ಆಗ್ತಾನೆ ಅಂತ ಹೇಳಿದ್ರೆ ರಾತ್ರಿ ಸಮಾಧಾನ ಆಗಲಿಲ್ಲ. ಎಷ್ಟು ವಶ ಆಗ್ಬೋದು ಅಂತ ಕೇಳಿದರೆ ಅಣುಗ, ಅಣುಗ ಅಂದರೆ ಸೇವಕ ಅಂತ, ಸೇವಕನಂತೆ ವಶವಾಗ್ತಾನಂತೆ, ಸೇವಕನಂತೆ ಭಗವಂತ ವಚನ ಆಗ್ತಾನೆ. ಇಂಥ ವಶವನ್ನು ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಮಾನತೆ ಎಂಬ ಹೆಸರಿನೊಳಗೆ ಜನಗಳಲ್ಲಿ ವಿರೋಧ ತರತಕ್ಕಂಥ ಒಂದು ಹೊಸ ತಂತ್ರಜ್ಞಾನ ಮಾಡ್ತಿದ್ದ. ನಾವೆಲ್ಲರೂ ಸಮಾನರ ಮೇಲೆ ಯಾರು ಮಾತನ್ನು ಯಾರೂ ಕೇಳಬೇಕಾಗಿಲ್ಲ. ಅದರಿಂದ ಜನ ಆಗೋದೇನೋ ಸರ್ವನಾಶವಾಗುತ್ತಷ್ಟೇ. ಈ ಸಮಾನತೆಗೆ ಅರ್ಥ ಅದಲ್ಲ, ನಿಷ್ಪಕ್ಷಪಾತವಾಗಿರೋ ಸಮಾನತೆ ಆಗಬೇಕೇ ಹೊರತು ಆಲ್ ಆರ್ ಈಕ್ವಲ್ ಅನ್ನೋ ಸಮಾನತೆ ಅಲ್ಲ. ವೃಂದಾವನದಕ್ಕ ಕುತ್ಕೊಂಬಿಡಿ ರಾಯರತ್ ಹೋಗ್ಬಿಟ್ಟು ಎಲ್ಲ ಸಮಾನ ಅಂತೇಳಿ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಅದು ಸಮಾನತೆ ಅಲ್ಲ, ನಿಷ್ಪಕ್ಷಪಾತವಾಗಿ ಬದುಕತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಆ ಎಚ್ಚರ ಬರಬೇಕಾದ್ರೆ ದೇವರು ಅಣುಗನಂದದಲ್ಲಿ ಬರ್ತಾರೆ. ಅದು ಕಥೆಯಲ್ಲ, ಪುರಂದರದಾಸ ಜೀವನದಲ್ಲಿ ನಾವು ಕಾಣ್ತೇವೆ ಆ ಕಥೆಯನ್ನು. ಪುರಂದರದಾಸರು ವೃದ್ಧಾಪ್ಯದಲ್ಲಿ ಅವರ ಅಪ್ಪಣ್ಣ ಅಂತ ಒಬ್ಬ ಸೇವಕ ಇದ್ದ, ಪಾಪ ಬಹಳ ನಿಷ್ಠಾವಂತ ಸೇವಕನೇ. ದಾಸರಿಗೆ ಒಂದು ಸತ್ತೆ ನೀರು ಬೇಕಾಗಿತ್ತು ಕಾಲು ತೊಳ್ಕೊಳ್ಳೋದಕ್ಕೆ ಕೂಗಿದ್ರು. ಆ ಎಲ್ಲೋ ಇಲ್ಲ ಪಾಪ ಅಣ್ಣ ಅಲ್ಲಿಲ್ಲ,
ಕೂಗಿದ್ರು ಬರಲೇ ಇಲ್ಲ. ಆಮೇಲೆ ಏನಾಯ್ತು, ಸ್ವತಃ ಪಾಂಡುರಂಗನೇ ಬಂದನು, ಅಪ್ಪಣ್ಣನ ವೇಷದಲ್ಲೇ ಬಂದನು, ಬಂದು ನೀರು ಕೊಟ್ಟನು. ದಾಸರಿಗೆ ಆ ವಯಸ್ಸಾಗಿತ್ತು, ಆಗಲೇನೆ ತುಂಬ ಸುಸ್ತಾಗಿತ್ತು, ಕಾದು ಸಿತ್ತು ಹಣೆ ಹೊಡೆದೇ ಬಿಟ್ಟರು. ಇಷ್ಟಾರ ಮಾಡೋದ ಅಂತ ಕೇಳಿಬಿಟ್ಟು ಅಂದ್ರೆ ಭಕ್ತರು ಟೆಂಪರ್ ಕಳ್ಕೊಂಡ್ರು ಕಳ್ಕೋಬಹುದು, ಭಗವಂತ ಕಳ್ಕೊಳ್ಳೋದಿಲ್ಲ. ಅಪ್ಪಣ್ಣಲ್ಲಿ ಹೊರಟೋಗ್ಬಿಟ್ಟನು. ಆ ಕತೆ ಮುಯ್ಯಗೆ ಮುಯ್ಯ ತೀರಿತು. ಅಯ್ಯ ಜಗದಯ್ಯ ಭಂಡಾರಿ ರಾಯ ಅಂತ ಹೇಳ್ಬೇಕಾದ್ರೆ ದಾಸರಿಯ ಮಾತನ್ನು ಹೇಳುತ್ತಾರೆ. ಮುಂದಿನ ಕತೆ ನಮಗೆ ಗೊತ್ತು. ಮುಂದೆ ಹೋಗಿದ್ದು ವೇಷ್ಟಿಗೆ ಬಂಗಾರದ ಕಂಕಣ ಕೊಟ್ಟಿದ್ದು, ಆಗ ದಾಸನ್ನು ಹೊಡೆಸಿದ್ದು, ಆಗ ದಾಸರಿ ನೆನಪಾಯ್ತದೆ. ಅಪ್ಪಣ್ಣನ ಆಗ ನೋಡಿದ್ರೆ ಅಪ್ಪಣ್ಣ ಊರಲ್ಲೇ ಇರಲಿಲ್ಲ, ಬರಲೇ ಇಲ್ಲ ಅಂತ ಹೇಳಿಬಿಟ್ಟ. ಆಗ ಗೊತ್ತಾಯಿತು ಅಪ್ಪಣ್ಣ ಬಂದಿದ್ದಲ್ಲ, ಭಗವಂತನೇ ಆ ರೂಪದಲ್ಲಿ ಬಂದಿದ್ದ ಅಂತ. ಆಮೇಲೆ ಅವರು ಯಾವಾಗ ಹೊಡೆದೋ ಆವಾಗ ದಾಸರು ಅನ್ಕೊಂಡಿರ್ತೇ, ಏನು ತಪ್ಪಲ್ಲ, ನಿನ್ನ ಹೊಡೆದಿದ್ದೆ ತಿರುಗನ್ನು ಹೊಡೆದಿದ್ದೆ ಅಂತ. ಅದನ್ನು ಹೇಳಬೇಕಾದ್ರೆ ಇದು ಯಾತಕ್ಕೆ, ಅನುಗಣಂದದಲ್ಲಿ ಅವರ ವಶನಾಗುವ ಮಹಾಮಹಿಮ. ಅಣುಗನಂತೆ ಹಿಂದೆ ಬರ್ತಾನೆ ಅನ್ನೋ ಮಾತು ಎಷ್ಟು ಅರ್ಥವತ್ತಾದ ಮಾತು. ಭೃತ್ಯರಂತೆ ಭಗವಂತ ಸೇವೆ ಮಾಡ್ತಾನೆ. ಇದು ದಾಸ ದೊಡ್ಡ ಜಗ ಪುರಂದರದಾಸರು ಅಂತ ಮಹಾಮಹಾಜ್ಞಾನಿಗಳಿಗೆ ಹಾಗೆ ಮಾಡ್ತಾನೆ. ಆದರೆ ನಮಗೆ ಅದೆಲ್ಲ ಮಾಡೋದು ಬೇಡ. ತನ್ನ ವೃತ್ತಿ ಇರ್ತಾರೆ ಅಂತ ತಿಳ್ಕೊಬೋಣ, ವೃತ್ತರು ವಶದಲ್ಲಿದ್ದಾರೆ ಅಂತ ತಿಳ್ಕೊಬೋಣ. ಅದು ಅವರ ಶಕ್ತಿ ನಮ್ಮ ಶಕ್ತಿ ಅಲ್ಲ, ದೇವರ ಬುದ್ಧಿ ಕೊಟ್ಟಿದ್ದಾರೆ ಹಾಗಿದ್ದಾರೆ ಅಷ್ಟೇ. ದೇವರ ಬುದ್ಧಿ ಕೊಡದೆ ಹೋಗಿದ್ರೆ ಹೋಗಿ ನೀವ್ಯಾರು ಏನು ಮಾಡ್ತೀವಿ ನಾವು ಸಮಯದಲ್ಲಿ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೃತ್ತಿಯತ್ವದಲ್ಲಿ ಬಲವಾದ ಅಲ್ಲಿದ್ದು ಸೇವೆ ಮಾಡ್ತಾನೆ ಯಾರು, ಭಗವಂತನೇ. ಅವನಿಗೆ ಕೈಕಾಲು ಗಟ್ಟಿ ಇರೋದಾಗಲಿ, ಕೇವಲ ಮನಸ್ಸು ಬಂದಿದ್ದಾಗಲಿ, ಯಾರಿಂದ, ಭಗವಂತ ಕೊಟ್ಟರೆ ಉಂಟು ಇಲ್ಲದೆ ಹೋದ್ರಿಂದ. ಈ ದೃಷ್ಟಿಯಿಂದ ರಿಕ್ಷಾದಲ್ಲಿ ಹೋಗಬೇಕಾಗಿದೆ. ಕೆಲವು ಹೇಳ್ತಾ ಬರೋದಿಲ್ಲ ಅಂತ ಹೇಳ್ತಾರೆ, 100 ರೂಪಾಯಿ 1,000 ರೂಪಾಯಿ ಕೊಟ್ಟರು ಬರೋದಿಲ್ಲ, ಮನೆಗೆ ಹೋಗ್ತೀವಿ, ಏನು ಮಾಡ್ತೀರಿ ನೀವೀಗ, ದುಡ್ಡು ಕೆಲಸ ಮಾಡ್ತಾ ಇಲ್ಲ. ಈಗ ನಾನು ಬರೋದಿಲ್ಲ, ನಾನು ಹೊರಟಿದ್ದೇನೆ, ಮನೆಗೆ ಬರೋದಿಲ್ಲ, ಮುಗಿದೋಗಿ. ಇದನ್ನು ನಾವು ಕರೆದ ಬಂದ ಅಂದರೆ ದೇವ್ರ ಬುದ್ಧಿ ಕೊಟ್ಟ ಬಂದ ಅಂತ ಅಷ್ಟೇ ಅಂತ. ಇದನ್ನೆಲ್ಲ ನಾವು ಶಾಸ್ತ್ರವನ್ನು ಎಲ್ಲೋ ಯೋಚನೆ ಮಾಡಬಾರದು, ನಮ್ಮ ನಿತ್ಯ ಜೀವನದಲ್ಲಿ ಯೋಚನೆ ಮಾಡಬೇಕು. ನಿತ್ಯ ಜೀವನದಲ್ಲಿ ಯೋಚನೆ ಮಾಡಿದರೆ ಇವತ್ತು ನಮ್ಮ ಬದುಕಿನ ಪ್ರತಿ ಘಟ್ಟದಲ್ಲೂ ಕೂಡ ಭಗವಂತನ ಹಿರಿಮೆಯನ್ನು ಕಾಣ್ತೇವೆ ನಾವು. ಇವತ್ತು ನಾವು ಅನ್ನ ತಿನ್ನಕ್ಕೆ ಬರುತ್ತೆ, ಅನ್ನ ತಿನ್ನ ದೇವರು ದುಡ್ಡು ಕೊಟ್ಟಿದ್ದಾನೆ, ಅಡುಗೆ ಮಾಡಲಿಕ್ಕೆ ವ್ಯವಸ್ಥೆ ಇದೆ, ಬಳಸ್ಕೊಳ್ಳೋಕೆ ಕಲ್ಸ್ಕೊಳ್ಳೋಕೆ ಬರುತ್ತೆ, ಬಾಯಲ್ಲಿ ಇಟ್ಕೊಳ್ಳೋಕೆ ಬರುತ್ತೆ, ತಿನ್ನನ್ನ ರುಚಿಯಾಗುತ್ತೆ, ಜೀರ್ಣವಾಗುತ್ತೆ, ಇದು ಎಲ್ಲ ದೇವರ ದಯೆ. ಅದರಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆದರೂ ಕೂಡ ಸೆಟ್ರೇಟ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ, ಭಗವಂತನಿಗೆ ಮಾತ್ರ ಸಾಧ್ಯ ಇರೋದು. ಇದು ಯಾರ್ದೋ ಕಥೆಯಲ್ಲ, ಪ್ರತಿಯೊಬ್ಬರ ಕಥೆ. ಅದಕ್ಕೆ ಹೇಳು, ಅವರ ಅನುಭವದೊಡೆಗೆ ಏನೋ ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ. ದಾಸರು ಹೇಳ್ತಾರೆ, ಶಾಸ್ತ್ರ ಅರ್ಥ ಮಾಡಿಕೊಡ್ಬೇಕಾದ್ರೆ ನಿತ್ಯ ಜೀವನದ ಅನುಭವವನ್ನು ನೋಡಿ ಅಂತ ಹೇಳ್ತಾರೆ. ಏನು ವ್ರತವೇನು ಸಾಧನೆಗಳೇನೋ, ಸ್ವಾನುಭವದ ಹೀನ ಜ್ಞಾನ ಹೀನ ಮಾನವನೇ, ಅದು ವಾದಿರಾಜರ ಮಾತು. ಏನು ವ್ರತವೇನು ಸಾಧನೆಗಳೇನೋ, ಸ್ವಾನುಭವದ ಜ್ಞಾನ ಹೀನ ಮಾನವನೇ. ವ್ರತೋಪಾಸವನ್ನು ದಾಸರು ಬೈದಿಲ್ಲ, ಅವ್ರು ಹೇಳ್ತಾರೆ ಎಲ್ಲ ವ್ರತ ಉಪವಾಸ ಮಾಡಬೇಕಾದ್ರೆ ಅನುಭವಿಸಿ ನೋಡಿ ಅಂತ ಹೇಳ್ತಾರೆ. ಅನುಭವಿಸಬೇಕು. ನಾವು ಯಾರು ಹಸಿದವರಿಗೆ ಅನ್ನ ಹಾಕಿಬಿಡ್ತೇವೆ ಅಂತ ತಿಳ್ಕೊಬೋಣ, ಹಾಕಿ ಬಂದುಬಿಡ್ತೇವೆ ಬದಿಕೊಂಡು ಹೋಗ ಅಂತೇಳಿ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಹಸಿದಾಗ, ನಮಗೆ ಅನ್ನ ಹಾಕಿದಾಗ, ನಮಗೆ ಹಾಕಿದವ್ರ ಬಗ್ಗೆ ಎಷ್ಟು ಕೃತಜ್ಞತಾ ಮನೋಭಾವ ಬರುತ್ತೆ ಯೋಚನೆ ಮಾಡಿ. ತುಂಬ ಆಸೆ ಪಡ್ತಿದ್ದಾನೆ, ವ್ಯವಸ್ಥೆ ಇಲ್ಲ, ಮಡಿ ಅಡಿಗೆ ಬೇರೆ ಆಗಬೇಕು, ಪಾಪ ಯಾರೋ ಒಬ್ಬರು ಮಾಡಿಕೊಟ್ರು, ತಗೊಂಡ ಅವಳು ಪ್ರೀತಿಯಿಂದ ಬೇರೆ ಕೊಟ್ಟರು, ಎಷ್ಟು ಖುಷಿ ಆಯ್ತು ಅವನಿಗೀಗ. ನಾವೇನು ಮಾಡ್ತೇವೆ ಗೊತ್ತಾ, ನಮಗೆ ಖುಷಿ ಆಗೋದು ಬಂದ್ಬಿಡ್ತೇವೆ ಅಷ್ಟೇ. ಇನ್ನೊಂದು ಯೋಚನೆ ಮಾಡಿ, ನಮ್ಮಂತೆ ನೊಂದವರು ಇರ್ತಾರೆ, ಅವರಿಗೆ ಹಾಕಿದಾಗ ಎಷ್ಟು ಖುಷಿ ಆಗುತ್ತೆ ಅವರಿಗೆ ಅಂತ ಯೋಚನೆ ಮಾಡಿದರೆ ನಮ್ಮ ಜೀವನ ಚೇಂಜ್ ಆಗಿಬಿಡುತ್ತೆ. ಏಕಾಕಿ ಉಪವಾಸ ಮಾಡೋ ಉದ್ದೇಶ ಏನು ಅಂತ ಕೇಳಿದರೆ, ಅನೇಕ ಉದ್ದೇಶ ಉಂಟು, ಪರಮಾತ್ಮ ಪ್ರೀತನಾಗ್ತಾನೆ ಬಹಳ ಮುಖ್ಯ ಉದ್ದೇಶ. ಇನ್ನೊಂದು ಮುಖ್ಯ ಲೋಕದ ಉದ್ದೇಶಗಳು ಅಂದರೆ ಅನ್ನದ ಬೆಲೆ ಅವತ್ತು ನಮಗೆ ಗೊತ್ತಾಗೋದು, ಗುರು ದಿವಸ ಗೊತ್ತಾಗೋದಿಲ್ಲ, ಅನ್ನದ ಬೆಲೆ ಗೊತ್ತಾಗುತ್ತೆ ಸಂಜೆ ಹೊತ್ತಿಗೆ ನೆನಪಾಗುತ್ತಾಗಲೇ ಅವನಿಗೆ. ಬೈ ಎಲ್ಲ ಮದ್ದೆ ಮಾಡೋನಿಗಂತೂ ಜಗತ್ತೇ ಮುಂದೆ ನಿಂತಾಗುತ್ತೆ. ಎಲ್ಲೆಲ್ಲೋ ಹೋಗಿ ಜ್ಞಾಪಕ ಮಾಡ್ಕೊತಾನೆ, ಯಾರ್ದೋ ಮನೆಗೆ ಹೋಗಿರ್ತಾನೆ, ಏನೋ ಒಂದು ಸಾರು ಮನೆ ಹಾಕಿರ್ತಾರೆ, ಇವಾಗ ಎಷ್ಟು ರುಚಿಯಾಗಿತ್ತು ಅಂತ 20 ವರ್ಷದಿಂದ ಕತೆ ಮರ್ತೋಗಿರ್ತೀವಿ, ಇವತ್ತು ಜ್ಞಾಪಕ ಆಗುತ್ತೆ ಅವನಿಗೆ. ಮತ್ತೆ ಎಲ್ಲೋ ನೀರು ಕುಡಿದಿರ್ತಾನೆ, ಅಪ್ಪ ಎಷ್ಟು ಚೆನ್ನಾಗಿತ್ತು ನೀರು ಅಂತ ಯೋಚನೆ ಮಾಡ್ತಾನೆ. ಪ್ರತಿಯೊಂದು ಜ್ಞಾಪಕ ಬರಲು ಶುರುವಾಗುತ್ತೆ, ಮರೆತ ವಿಚಾರ ಎಲ್ಲ ಫೈಲ್ ಓಪನ್ ಆದಾಗುತ್ತೆ. ಆಮೇಲೆ ಅನ್ಕೋತಾನೆ, ಅಪ್ಪ ಅನ್ನ ಕಂಡೇ ನಮ್ಮ ಸ್ಥಿತಿ ಬರ್ತಾನೆ, ಹೊರದಿಸಿ ಬೆಳಿಗ್ಗೆ ನೋಡ್ತಾನೆ, ಅದು ಅನ್ನ ಸಾರು ಅಷ್ಟೇ ಅಮೃತ ಇದ್ದಾಗಿರುತ್ತೆ ಅದು. ಅಂತ ಪ್ರತಿ ದಿವಸ ತಿಂದು ಗೊತ್ತಾಗಿರೋದಿಲ್ಲ, ಅವತ್ತು ವ್ಯಾಲ್ಯೂ ಗೊತ್ತಾಗುತ್ತೆ, ಅಪ್ಪ ಅನ್ನಕ್ಕೆ ರುಚಿ ಇದೆ ಇವತ್ತಾರ ಗೊತ್ತಾಯ್ತು ನನಗೆ ಹೋಗೋದು. ಅದು ತಿಳ್ಕೊಂಡ್ಮೇಲೆ ಏನು ಮಾಡಬೇಕು, ಒಂದು ದಿವಸ ಅನ್ನ ಇಲ್ಲದೆ ಸ್ವದ್ದಾಡಿಬಿಟ್ಟಿದ್ದಾನಲ್ಲ, ಈಗ ಎಷ್ಟೋ ಜನ ಇವತ್ತು ಹೊಟ್ಟೆ ಹಿಟ್ಟಿದ್ದ ಬದುಕಿದ್ದಾರೆ ಅವ್ರ ಜೊತೆ ಏನು ಅಂತ ಯೋಚನೆ ಮಾಡಿದರೆ ಆಗ ಅನ್ನದಾನಕ್ಕೆ ಸಮನಾದ ದಾನ ಇಲ್ಲ ಅಂತ ಅವಾಗ ಅರ್ಥ. ಆ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ, ನಮ್ಮ ಕೆಲಸ ಆಯಿತು ಮುಗಿದೋಯ್ತು ಅಂತ ತಿಳ್ಕೊಂಡ್ರೆ ತಪ್ಪದು. ಜಗತ್ತಿನ ಅನ್ನಕ್ಕೆ ಇಷ್ಟು ಬೆಲೆ ಇರೋದ್ರಿಂದ ಎಲ್ಲ ದಾನ ಅನ್ನದಾನದ ಹಿಂದೆ ಅಂತ ಹೇಳಿಬಿಡಿದೆ. ಎಲ್ಲ ದಾನಗಳು ಕೂಡ ಅನ್ನದಾನಕ್ಕಿಂತ ಹಿಂದೆ, ಅದಕ್ಕಿಂತ ದೊಡ್ಡ ದಾನ ಅಂದರೆ ಜ್ಞಾನದಾನ ಒಂದೇ. ಎರಡು ದಾನಗಳಿಗೆ ಸಮನಾದ ಮತ್ತೊಂದು ದಾನ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದು ಬರತಕ್ಕಂಥ ಒಂದು ಅರ್ಹತೆ ಬರಲಿ ಅಂತಲೇ ಸಾಧನೆ ಮಾಡೋದು ಮನುಷ್ಯ. ಆ ಹಿನ್ನೆಲೆಯಲ್ಲಿ ಅನುಭವಕ್ಕೆ ತಂದುಕೊಂಡು ನಾವು ಅನುಭವ ತಂದ್ಕೊಳ್ಳೋದಿಷ್ಟೇ, ಯಾರು ಏಕಾಚಿ ಅದಕ್ಕೆ ಬರುತ್ತೋ ಏನೋ, ಬರೀ ಮಾಡೋ ಇರೋವರೆಗೂ ಸಾಯ್ಬೇಕು, ಮಾಡಿ ಇಟ್ಟು ಬೈಕೋತ ಬೈಕೋ ದಿನ ಕಾದುಬಿಡ್ತೇವೆ ಅಷ್ಟೇ. ನಮಗೆ ಎರಡು ಅನುಭವ ಬರೋದಷ್ಟೇ, ಇದು ಭಾರಿ ಕಷ್ಟ ಜಾಸ್ತಿ ಯಾವಾಗುತ್ತೆ ಅಷ್ಟೇ, ಇದು ಅನುಭವ ಅಲ್ಲ. ಅದು ನಾವು ಮಾಡ್ತಿದ್ದೇವೆ ಅಂದರೆ ಅದನ್ನು ವಿತ್ ಆಲ್ ಇಂಟ್ರೆಸ್ಟ್ ಮಾಡಬೇಕು, ಆಲ್ ಕಮಿಟ್ಮೆಂಟ್ ಮಾಡಬೇಕು. ಹಿಂದೆ ಹೇಳಿದ್ದಾರೆ, ನಲಿದರೆ ಒಲಿವೆ ನಿಮಗೆ ಎಂಬ ಏಕಾಶಿ ವ್ರತವನ್ನು ಎಂಜಾಯ್ ಮಾಡ್ಕೊಂಡು ಮಾಡಬೇಕು. 90 ಪಾಲು ಏಕಾಶಿ ಬಿಟ್ಟವು. ಅದರಲ್ಲಿ ಮಾಡೋ ಜನಗಳಲ್ಲಿ 9% ಜನ ಯಾಕಾರ ಬೋಯ್ತದ್ದು ಬೈಕೊಳ್ಳೋರು. ಕೆಲವರದ್ದು ಜಾಸ್ತಿ ಪಾಲನೆ ಮಾಡ್ತಿರಬೇಕಾದ್ರೆ ಮತ್ತೆ ಉಡಿತಲ್ಲಪ್ಪ 14 ದಿವಸ ಮತ್ತೆ ಬಂದ್ಬಿಡುತ್ತೆ ಅಂತ ಅಷ್ಟು ಭಯ ಅವರಿಗೆ. ಪಾಲನೆ ಮಾಡೋದಕ್ಕಿಂತ ಮತ್ತೆ ಏಕಾಶಿ ಬರುತ್ತೆ ಭಯನೇ ಕಾಣ್ತಿರುತ್ತೆ. ಅಮ್ಮ ಕೋಟ್ ಮಾಡ್ತಾನೆ ಇರ್ತಾರೆ, ಡಲ್ ಆಗಿರ್ತಾರೆ, ಮತ್ತೆ ಬಂದ್ಬಿಡುತ್ತಲ್ಲ ಅಂತೆ. ವ್ರತ ಮಾಡೋ ವ್ಯವಸ್ಥೆ ಅಂತಲೂ ಗೋವಿಂದ ಯಾಕೆ ಬರುತ್ತೋ ಅವರು ಅದೇ ಬೈ ಶಾಪ ಹಾಕ್ತಿರ್ತಾರೆ. ಇನ್ನು ಬಂತು ಒಂದು ಎರಡು ಎಣಿಸ್ತಾ ಇರ್ತಾರೆ ಆಗಲೇನು. ದಶಮಿ ರಾತ್ರಿ ಆಷಾಢ ಶುಕ್ಲ ದಶಮಿ ರಾತ್ರಿ ಅಂತಲೂ ಸುಸ್ತೊಡೆದು ಬಿಡ್ತಾರೆ. ಆ ಸಾರಿನ ಬಿಡಕ್ಕಾಗಲಿಲ್ಲ, ನಾ ಇನ್ನು ಒಂದು ತಿಂಗಳು ನೋಡಾಗಿಲ್ವಲ್ಲ ನಿನ್ನ ಅಂತ ಅವ್ರಿಗೆ ಗಾಬರಿ ಆಗಿದೆ. ತಿಂಗಳು ನೋಡಾಗಿಲ್ಲ, ಮಕ್ಕಳ ಗುರಿ ಕಳಿಸ್ದಾಗ ಸಂಕಟ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಸಂಕಟ ಆಗುತ್ತೆ. ಇನ್ನು ತಿಂಗಳು ನೋಡಾಗಿಲ್ವಲ್ಲ ಹಣೆ ಬರ ಅದಲ್ಲ ಗ್ಯಾರಂಟಿ ಯಾವಾಗ ಅನ್ಕೋಬೇಕು. ನಾ ಬಿಟ್ಟು ತೋರಿಸ್ತೇನೆ, ಯಾಕೆ ದೇವರು ಹೇಳಿದ್ದಾನೆ ಬಹಳ ಮುಖ್ಯ. ಆಫೀಸ್ಗೆ ಯಾವಾಗ ಹೋಗ್ತಾರೆ ಅಡ್ಡ ಊಟ ಮಾಡಿ ಹೋಗಿರ್ತಾರೆ, ಬೇಗ ಹೋಗ್ಬೇಕು ಇವತ್ತಿನ ದಿವಸ. ಅಲ್ಲಿ ಊಟಕ್ಕಿಂತ ಆಫೀಸ್ ಕೆಲಸ ದೊಡ್ಡದಾಗುತ್ತೆ. ಆಫೀಸರ್ ಹೇಳಿದ್ದಾನೆ ಎಂಬ ಜ್ಞಾನ ದೊಡ್ಡದಾಗುತ್ತೆ. ಭಗವಂತ ಹೇಳಿದ್ದಾನೆ ಏಕಾಚಿ ವ್ರತ ಮಾಡಿ ಅಂತ. ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೇ ಹರಿವಾಸರೆ. ಎಂಥ ಪ್ರಸಂಗ ಬರಲಿ ಅನ್ನ ತಿನ್ನಬೇಡಿ, ಏನನ್ನೂ ಕುಡಿಬೇಡಿ, ಏನನ್ನೂ ತಿನ್ನಬೇಡಿ. ಅದರಿಂದ ಆಗೋದೇನೋ ವಿಣಯಾಮೋ ವಾಸುದೈವಂ, ಭಗವಂತ ಪ್ರೀತನಾಗ್ತಾನೆ. ಆ ಭಾವನೆ ಬಂದರೆ ದುಃಖಪಟ್ಟು ಮಾಡೋದಿಲ್ಲ, ಖುಷಿಯಿಂದ ಮಾಡ್ತೇವೆ. ಎಷ್ಟು ಖುಷಿ ಇರಬೇಕು ಅಂದರೆ ಕಣ್ಣನ್ನು ಮುದುಕರಾಗಿರ್ತಾರೆ, ಇನ್ನೇನೋ ಕ್ಷಣ ಎಣಿಸ್ತಾ ಇರ್ತಾನೆ. ದೇವರು ಕೇಳ್ಕೊತಾನಂತವ್ರು, ದೇವರು ಇನ್ನೊಂದು ಏಕಾಶಿ ಬದುಕಿಬಿಡು, ಅದನ್ನು ಮಾಡಿಯ ಸಾಯ್ತೇನೆ ಅಂತ ಸಾಯೋದಾದರೆ. ಯಾಕೆ ದೇವರು ಅದಷ್ಟು ಪ್ರೀತಿ ಯಾವುದೇ ಮೇಲೂ ತೋರಿಸೋದಿಲ್ಲ. ಹರಿಗೆ ಅತ್ಯಂತ ಪ್ರಿಯವಾದ ದಿನವಾದ್ದರಿಂದ ಹರಿದಿನ ಅಂತ ಅದಕ್ಕೆ ಹೇಳಿದರು. ಹರಿಗೆ ಅತ್ಯಂತ ಪ್ರಿಯವಾದ ದಿನ, ಎಲ್ಲ ಸಕಲ ವ್ರತಗಳೆಲ್ಲವೂ ಏಕಾದಶಿ ವ್ರತದ ಹಿಂದೆ. ಯಾವ ವ್ರತವನ್ನು ಮಾಡಿದರೂ ಕೂಡ ಅಷ್ಟು ಪುಣ್ಯ ಕೊಡತಕ್ಕಂಥ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದೊಂದೇ ವ್ರತವಾದ್ದರಿಂದ ದೇವರೇ ಇನ್ನೊಂದು ಕೃಷ್ಣಾಷ್ಟಮಿಯನ್ನು ಬದುಕಿರು, ಇನ್ನೊಂದು ಏಕಾದಶಿ ಬದುಕಿರು, ಅದನ್ನು ಮಾಡಿ ನಾವು ದೇಹ ಬಿಡಾಗಿ ಮಾಡು. ಉಳಿದೆಲ್ಲ ಇದ್ದೇ ಇರುತ್ತೆ, ದೊಡ್ಡದಲ್ಲ. ನಮ್ಮ ಹಿಂದೆ ಬರೋದು ಅದೊಂದೇ. ನಾವು ಯಮದೂತರು ಬಂದ ಕಾಲಕ್ಕೆ ಯಾವ ಆಫೀಸರು ಕೇಳೋದಿಲ್ಲ, ಯಾವ ಊರಲ್ಲಿ ವಾಸ ಮಾಡ್ತಾನೆ ಕೇಳೋದಿಲ್ಲ, ಎಷ್ಟು ಮಕ್ಕಳು ಕೇಳೋದಿಲ್ಲ, ಎಷ್ಟು ಯಾವ ತಂದೆ ತಾಯಿ ಕೇಳೋದಿಲ್ಲ, ಯಾವುದೇ ಕೇಳೋದಿಲ್ಲ. ಅವ್ರು ಎಷ್ಟು ಏಕಾಶಿ ಮಾಡಿದ್ದಾರೆ ಕೃಷ್ಣಾಷ್ಟಮಿ ಮಾಡಿ ಅಷ್ಟೇ, ಇಲ್ಲೆಲ್ಲ ಜೀರೋ, ಏನು ಉಳಿಯೋದಿಲ್ಲ. ಅದರಿಂದ ಯಾರು ಕೇಳ್ತಾರೆ ಅದು ಹೇಗಾಗುತ್ತೆ ಅಂತ ಕೇಳಿದರೆ, ಬಸ್ ಹತ್ತಿ ಗೊತ್ತಾಗುತ್ತೆ. ಸಿಟಿ ಬಸ್ ಹತ್ತಿ ರೈಟ್, ಕಂಡಕ್ಟರ್ ಬರ್ತಾನೆ, ಟಿಕೆಟ್ ತೊಗೊಳ್ಳಿ ಅಂತಾನೆ. ನನಗೆ ಎಷ್ಟು ಮಕ್ಕಳು ಗೊತ್ತಾಗ್ತಾರೆ, ಸ್ವಾಮಿ ಟಿಕೆಟ್ ತೊಗೊಳ್ಳಿ ಅಂತಾನು. ನಾನು ಎಷ್ಟು ಆಫೀಸರ್ ಗೊತ್ತಾ ಅಂತ ಕೇಳ್ತಾರೆ, ಬೇಗ ಟಿಕೆಟ್ ತೊಗೊತೀರಿ ಹಿಡಿತಾರೆ ಅಂತ ಹೇಳ್ತಾರೆ. ನೋಡಯ್ಯ ನಾನು ಎಷ್ಟು ಆಸ್ತಿ ಇದೆ ಗೊತ್ತಾರೆ ಅಂತ ಕೇಳ್ತಾರೆ, ಸ್ವಾಮಿ ಹಿಡಿದು ನಾನೇ ಹಿಡಿಸ್ತೇನೆ ಹಿಡಿದೆ ಹೋದ್ರೆ ಅಂತ ಹೇಳ್ತಾರೆ. ಅದು ಯಾವುದು ಕೌಂಟ್ ಆಗೋದಿಲ್ಲ, ಟಿಕೆಟ್ ತೊಗೊಂಡು ಬೋದೋಯ್ತಂತೆ. ನನ್ನ ಎಷ್ಟು ನಾನು ನೋಡಿದ್ರೆ ಎಷ್ಟು ಅಲಂಕಾರ ಮಾಡ್ಕೊಂಡಿದ್ದೇನೆ ಅಂತ ಕೇಳ್ತಾರೆ. ಅದಕ್ಕೇನು ಬೆಲೆ ಇಲ್ಲ, ಅವ್ನಿಗೆ ಬೇಕಾದ ಟಿಕೆಟ್ ಅಷ್ಟೇ. ಆ ಟಿಕೆಟ್ ಒಂದು ಇಲ್ಲದ ಹೋದರೆ ಅವ್ನಿಗೆ ಕೆಳಗಿಳಿಸಿ ಇಳಿಸ್ತಾನೆ ಬಿಡೋದಿ. ಇವತ್ತು ನಮ್ಮ ಅಸ್ತಿ ಅಂತಸ್ತು ಕಾರು ಸ್ಕೂಟರು ಯಾವುದು ಸಿಟಿ ಬಸ್ ಹತ್ತಿದ್ರೆ ಬರೋದಿಲ್ಲ, ಇನ್ನು ಯಮಲೋಕಕ್ಕೆ ಯಾವ ಬರ್ತಾವೆ ಅವೆಲ್ಲ ಕೂಡ. ಮಂಚ ಬಾರದು ಮಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆಚ್ಚಿದ ಗೋವಿಂದ ನಮ ರಕ್ಷಿಸೋ. ಆ ಭಾವನೆ ಬರುತ್ತೆ. ರಾಯ ರಾಘವೇಂದ್ರ ಸ್ವಾಮಿಗಳು ಅಷ್ಟು ಎತ್ತರದಲ್ಲಿದ್ದವು, ಎಷ್ಟು 23-24 ವರ್ಷ ಅವರಿಗಷ್ಟೇ, ಹೆಂಡತಿಗೆ 16-17 ವರ್ಷ, ಚಿಕ್ಕ ಕೂಸು. ಅಂತ ಹೊತ್ತಿನಲ್ಲಿ ವಾರಕ್ಕೆ 60 ಊಟ ಮಾಡ್ಕೊಂಡಿದ್ದರಲ್ಲ, ಒಂದು ದಿವಸ ಕೊರಗಿದ್ರು ಅವರು, ಒಂದು ದಿವಸನೂ ಕೊರಗಲಿಲ್ಲ. ಏನಿದೆ ಹಣೆಬಾರ? ನಾನು ಈ ರೀತಿ ದೊಡ್ಡ ವಿದ್ವಾಂಸರು ಮತ್ತೆ ಸಾಮಾನ್ಯ ಅಲ್ಲ. ಅವರು ವಿದ್ವತ್ ಕೇಳಿದ್ರೆ ಗಾಬರಿ ಆಗಿಬಿಡುತ್ತೆ ನನಗೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ. ಅಷ್ಟರಲ್ಲೆಲ್ಲ ಮಾಸ್ಟ್ರಿ ಅವರು. ಅವರು ಸಂಗೀತ ಕಚೇರಿ ಮಾಡಿದರೆ ದಿವ್ಯ ದಿವ್ಯ ಸಂಗೀತ. ಹಣಕಾಸು ಸುರಿಮಣೆ ಆಗ್ತಿತ್ತು, ಬೇಕಾದ್ರೆ ಉಪಯೋಗಿಸಲಿಲ್ಲ. ಅವರು ಎಲ್ಲ ರಿಸರ್ವ್ ಮಾಡ್ಕೊಂಡ್ಬಿಟ್ರೆ ಹಾಗೆ ನೋಡಿದರೆ ಅಷ್ಟು ಮನೆಯಲ್ಲಿ ಬೆಳ್ಸೋಳಕ್ಕೆ ತಟ್ಟೆ ಇಲ್ಲ, ಎಲೆ ಇಲ್ಲ. ಅಕಸ್ಮಾತ್ ಏನಾದರೂ ಸಿಕ್ಕರೆ ನೆಲದಲ್ಲಿ ಊಟ ಮಾಡ್ತಿದ್ರಂತೆ. ಯೋಚನೆ ಮಾಡಿ ನೋಡಿ, ಇಂಥ ದಾರಿದ್ರೆ ನಮಗೆ ಯಾರಿಗೂ ಜನ್ಮದಲ್ಲಿ ಬಂದಿಲ್ಲ. ಅಂಥವ್ರು ಬಂದರೆ ಬದುಕೋದಿಲ್ಲ, ಇಲ್ಲ ದೊಡ್ಡ ಗರೌಡಿಕರಾಗಿಬಿಡ್ತಾರಷ್ಟೇ. ರಾಘವೇಂದ್ರ ಸ್ವಾಮಿಗಳು ಪೂಜ್ಯಾಯ ರಾಘವೇಂದ್ರಾಯ ಅನ್ನೋ ಉನ್ನತ ಮಟ್ಟ ಖ್ಯಾತಿ ಕೇಳಿದ್ರಂತೆ. ಅನ್ನು ಎಂಜಾಯ್ ಮಾಡಿದರು. ಏನು ಮಾಡ್ತಿದ್ರಂತೆ ಅವರು ಅಡಿಯಂದರು ಬರೀತಾರೆ, ನಾರಾಯಣ ಆಚಾರ್ಯರು ಅವ್ರು ಅಡಿಯಂದರು, ಸೋದರ ಅಡಿಯಂದರು. ಅವರು ಬರೀತಾರೆ ಶಾಸ್ತ್ರ ಮುಖ್ಯಾದ ಜಸ್ತು. ಅಂತ ಹೊತ್ತಿನಡೆಗೆ ಎದ್ರೆ ಕೂತ್ರೆ ಆಚಾರ್ಯ ಶಾಸ್ತ್ರ. ಅಭ್ರಮಂ ಭಂಜರಹಿತಂ ಅಜರಂ ವಿಮಲಂ ಸದಾ ಆನಂದ ತೀರ್ಥ ಮತುಲಂ ಭಜೇ ತಾಪತ್ರ ಯಾಪ. ಎಂಥ ದೊಡ್ಡ ವೈಭವ ಅವರು. ಹೋಗಲಿಪ್ಪ ಎಲ್ಲೋ ಇಲ್ಲ, ಮಠದಲ್ಲಿದೆ ಸುರೇಂದ್ರ ಸ್ವಾಮಿಗಳ ಮಠ ಅದು. ಅಲ್ಲಿ ನಿತ್ಯ ಪಾಠ, ಬೆಳಗ್ಗಿಂದ ರಾತ್ರಿವರೆಗೂ ಪಾಠ ಕೇಳ್ಕೊಂಡಿರ್ತಿದ್ರು. ಮಧ್ಯಾಹ್ನ ತೀರ್ಥ ಕೊಡ್ತಕ್ಷಣ ಮನೆಗೆ ಹೋಗಿಬಿಡ್ತೀವಿ, ಅರಿತಿರಲಿಲ್ಲ. ತೀರ್ಥಕ್ಕಿರ್ತಿದ್ರು, ಊಟಕ್ಕಿರ್ತಿರಲಿಲ್ಲ. ಇದು ರಾಘವೇಂದ್ರ ಸ್ವಾಮಿಗಳು ಸೀದಾ ಮನೆಗೆ ಹೋಗ್ತಿದ್ರು. ಯಾತಕ್ಕೆ? ಹೆಂಡತಿ ಮಗು ಉಪವಾಸ ಕೂತಿದ್ದಾರೆ, ಅವ್ರನ್ನ ಬಿಟ್ಟು ಊಟ ಮಾಡೋದು ಹೇಗೆ? ಎಷ್ಟು ಕಳಕಳಿಯವರಿಗೆ, ನೀವು ನಾಳೆ ಬಾರ ಇವತ್ತು ಊಟ ಮಾಡ್ಬಿಟ್ರೆ ಮುದೋಗ್ತಿತ್ತು, ಸೀದಾ ಮನೆಗೆ ಹೋಗ್ತಿತ್ತು. ಅಂದರೆ ರಾಘವೇಂದ್ರ ಸ್ವಾಮಿಗಳ ಜೀವನ ಹೇಗಿತ್ತು ಪೂರ್ವಾಶ್ರಮದಲ್ಲಿ ಅಂದರೆ, ಪಾಠದ ಕಾಲಕ್ಕೆ ಮಠ, ಊಟದ ಕಾಲಕ್ಕೆ ಮನೆ. ನಮ್ಮದು ಊಟ ಬಟ್ಟ, ಊಟದ ಕಾಲಕ್ಕೆ ಮಠ. ಆದ್ದರಿಂದ ಮನೆಯ ಮಠದೂಟ ಮಾಡ್ಕೊಂಡು ಕಾಲ ಕಳೆಯುತ್ತೆ ಹೊರತು ನಮಗೆ ಪಾಠ ಬರೋದೇ ಇಲ್ಲ. ಮನೆ ಎಂಥ ಕರುಣೆಯವರು. ಮಠಕ್ಕೆ ಹೋಗಿ ಸೀದಾ ಮನೆಗೆ ಹೋಗಿಬಿಡ್ತಿದ್ರು. ಮನೆಗೆ ಹೋಗಲಿ ಏನು ಬೇರೆ ಇರ್ತಿರಲಿಲ್ಲ, ಹೆಂಡತಿ ಹೋಗಿದ್ರೆ ಒಟ್ಟಿಗೆ ಉಪವಾಸ ಮಾಡೋದಷ್ಟೇ, ಏನೇನು ಇಲ್ಲವೇ ಇಲ್ಲ. ಹೋಗಲಿ, ಯಾಕೆ ಹೆಂಡತಿ ಮಕ್ಕಳು ಮಠಕ್ಕೆ ಕರ್ಕೊಂಬರೋದಾಗಿದ್ರೆ ಯೋಚನೆ ಮಾಡ್ತಾರೆ. ನಾನು ವಿದ್ಯಾರ್ಥಿ, ಪಾಠ ಓದ್ತೇನೆ, ಊಟ ಮಾಡೋ ಹಕ್ಕು ನನಗಿದೆ, ಅವ್ರು ಊಟ ಮಾಡೋ ಹಕ್ಕು ಅವರಿಗಿಲ್ಲ, ಅದನ್ನೆಲ್ಲ ಊಟಕ್ಕೆ ಬರಬಾರ್ದು, ನಾನು ಊಟ ಮಾಡಬಾರ್ದು. ಅಯ್ಯ ಸಿಂಪಲ್ ರಾಜೇಂದ್ರ ಶ್ರಾವಣ ಅವರು ಕೇಳಿದ್ರೆ ಹೇಳ್ತಿದ್ವಿ, ಊಟ ಮಾಡಿ ಕ್ಯಾರಿಯರ್ ಹೋದ್ರೆ ಓದೋಗ್ತಿತ್ತು, ಭಾಳ ಸರಳ, ನಮಗೇನು ಯೋಚನೆಯೇ ಇಲ್ಲ. ಅದು ಯಾರು ಯೋಚನೆ ಮಾಡಿ ಮೋಸ ಇದು, ಅದನ್ನು ಮಾಡಲಿಕ್ಕೆ ತಯಾರಿಲ್ಲ ರಾಘವೇಂದ್ರ ಸ್ವಾಮಿಗಳು. ನನಗಿರೋ ನನಗೆ ಅರ್ಹತೆ ಇದೆ, ಊಟ ಮಾಡಬೇಕು. ಹೆಂಡತಿ ಮಗಳು ಊಟ ಮಾಡಾಗಿಲ್ಲ, ಮೊದಲು ಊಟ ಮಾಡ್ತಿದ್ರು ಮಡಿದಾಗಿಂದ ಮುಂಚಿತವಾಗಿ, ಈ ಮಾಡಾಗಿಲ್ಲ. ಈ ರೀತಿ ಮಾಡಿದ್ದಕ್ಕೆ ಮಠಾಧೀಶರಾದರು ಯೋಚನೆ ಮಾಡಿ. ಅಷ್ಟೇ ಅಲ್ಲ, ಅವರು ಎಲ್ಲಿ ಹೋದರೂ ಮಠದಲ್ಲಿ ಊಟ ಗ್ಯಾರಂಟಿ ಅಂತ ವ್ಯವಸ್ಥೆ ಮಾಡಿದ್ರು ಅವರ ಜೀವನದಲ್ಲಿ. ಮಾಡಿದ್ರು ಏಕದಂ ಓವರ್ ನೈಟ್ ರಾಘವೇಂದ್ರ ಸ್ವಾಮಿಗಳು ಬರಲಿಲ್ಲ. ಎಷ್ಟು ದೊಡ್ಡ ಸಾಧನೆ ಇದೆ ಅವರ ಸಾಧನೆ. ಬಹುನಾಮ್ ಜನ್ಮನಾಮಂತೆ ನಾರವಾನ್ ಮಾಂ ಪ್ರಪಂಚತೆ. ರಾಯರು ಏನು ಕೊಡ್ತಾರೆ ಅಂತ ಕೇಳಿ ಅಭ್ಯಾಸ ಆಗಿದೆ ನಮಗೆ, ಅದು ಹೇಗೆ ಬದುಕಿದ್ರು ಅಂತ ಕೇಳಿ ಅಭ್ಯಾಸ ಆಗಿಲ್ಲ. ಅವರ ಜೀವನ ಕೇಳಿದವರಿಗೆ ನಮ್ಮ ಜೀವನ ಕಷ್ಟ ಅಂತ ಅನಿಸೋದೇ ಇಲ್ಲ. ಹಬ್ಬ ಅವ್ರು ನೆನೆಸ್ಕೊಂಡು ಬಿಟ್ಟರೆ ಸಾಕು, ಎಂಥ ಏಕಾಶಿಯೂ ಕಷ್ಟ ಅನಿಸೋದಿಲ್ಲ ನಮಗೆ. ಎಲ್ಲರಿಗೂ ನಮಗೆ ತಿಂಗಳಿಗೆ ಒಂದು ಎರಡು ಏಕಾಶಿ ಬಂದರೆ ಅವರಿಗೆ 15 ದಿವಸಕ್ಕೆ 7-8 ಏಕಾಶಿ ಬರ್ತಿದ್ರು ಅಂತ. ಅದೆಲ್ಲ ಮಾಡಿದ್ದರ ಫಲ ಇವತ್ತು ಲೋಕಮಾನ್ಯರಾಗಿದ್ದಾರೆ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶ. ಇವತ್ತು ಜಾತಕ್ಕೆ ಇವತ್ತು ಪಾಠ ಪ್ರವಚನ ಹೆಚ್ಚು ನಡೆಯೋ ಜಾಗ ಯಾವುದು? ರಾಘವೇಂದ್ರ ಮಠಗಳೇನೆ ಮತ್ತೆ. ಅದು ಜೀವನದಲ್ಲಿ ಏನು ನಡೆಸಿದ್ರಲ್ಲ, ಆ್ಯಕ್ಚುಲಿ ಇವತ್ತಿಗೂ ನಡೆಸ್ತಾರೆ, ವೃಂದಾವನದಲ್ಲಿ ಕುತ್ಕೊಂಡು ನಡೆಸ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ಅಂಥವ್ರಿಗೆ ಇವತ್ತು ಅಷ್ಟು ವೈಭವ ಇದೆ ಅಂದರೆ ದೇವರು ಎಷ್ಟು ಅವರನ್ನು ಅನುಗ್ರಹಿಸಿದ್ದಾರೆ ಎಂಬುದು ಸಾಕ್ಷಿ ಅಷ್ಟೇ. ಅವರೇ ಹೇಳ್ತಾರೆ, ಸಾಕ್ಷಿ ಹಯಾಶ್ಯೋ ಅತ್ರ ಹಿ ಹೈಗ್ರೀವದೇ, ಸಾಕ್ಷಿಯನ್ನು ಮಾತನಾಡುತ್ತಾರೆ. ಇದೆಲ್ಲ ತಿಳಿದವರಿಗೆ ಪರಮಾತ್ಮನ ಕರುಣೆಯ ಮುಖ ತಿಳಿ. ಜನಪ ಮೆಚ್ಚಿದರೀವ ತನ ವಾಹನ ವಿಭೂಷಣ ವಸನ ಭೂಮಿಯ ತನು ಮನೆಗಳಿ ತಾದರಿ ಪರುಂತೇನೋ ಲೋಕದೋಳು. ರಾಯರಿಗೆ ಸಣ್ಣ ಪುಟ್ಟ ಪ್ರಸಾದ ಕೊಡಲಿಲ್ಲ, ಬಟ್ ನೀವೇ ನಾಳೆಯಿಂದ ಪೂಜೆ ಮಾಡಬೇಕು, ರಾಮದೇವರ ಪೂಜೆ ಎಂದು ಎಷ್ಟು ಆಶ್ಚರ್ಯವಾಯಿತು, ಎಷ್ಟು ವೈಭವ ಬಂತದರೆ. ಅನವರತ ನೆರೆವರನು ಅನಂತಾಸನ ಮೊದಲಾದ ಆಲಯದೊಳಗೆ ಇರಿಸಿ ಅನುಗನಂದದಲ್ಲಿ ಅವರ ವಚನಾಗುವ ಮಹಾಮಹಿಮಾ. ಮುಂದೆ ಹೇಳ್ತಾರೆ, ಇಂಥ ದೇವರನ್ನು ಎಷ್ಟು ಕೊಂಡಾಡಿದರೂ ಸಾಲದು, ಪರಮಾತ್ಮನ ಹಿರಿಮೆಗೆ ಇತಿಮಿತಿಗಳೇ ಇಲ್ಲ ಅಂತ ಹೇಳ್ತಾ, ದೇವರು ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈಪಯೋಜ ಭವಾಂಡದೊಳಗೆ ಆವಲ್ಲಿನಾ ಕಾಣೆ. ಗೋಪ ಗುರುವಿನ ಮಡದಿ ಭೃಗು ನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಣಿಸಿದರೆ ಕರುಣಾ ಸಮುದ್ರ ಹರಿ. ಎಷ್ಟು ಒಳ್ಳೆಯ ಪದ್ಯ. ಇಷ್ಟೆಲ್ಲ ಯೋಚನೆ ಮಾಡಿದ ನಮಗೆ ಸ್ವಲ್ಪ ದುಃಖ ಆಗುತ್ತೆ. ಇಂತಹ ದೇವರ ಹತ್ರ ಹೋಗಬೇಕು ನಾವು, ಆದರೆ ಎಷ್ಟು ಪಾಪ ಮಾಡಿಬಿಟ್ಟಿದ್ದೇವೆ. ಈಗ 70 ವರ್ಷ 80 ವರ್ಷ ಅಂತ ತಿಳ್ಕೊಬೋಣ. ಈಗ ದೇವ್ರ ಬಗ್ಗೆ ಗೊತ್ತಾಯಿತು, ಹಿಂದಿನ ಜೀವನ ನೆನೆಸ್ಕೊತಾನೆ, ಎಷ್ಟು ತಪ್ಪು ಮಾಡಿದ್ದೇ ನಾವೀಗ. ಭಿನ್ನ ಹೆಜ್ಜೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನ ಹೆಜ್ಜೆ ಬಾಯಿಲ್ಲವಯ್ಯ ಅನ್ನೋ ವ್ಯಥೆ ಆಗುತ್ತೆ ನಮ್ಗೆ. ಅವಾಗ ಏನು ಮಾಡಬೇಕು ದೇವ್ರು ಹೇಳಬೇಕು ಹೇಳ್ತಾ. ಯೋಚನೆ ಮಾಡಬೇಡಿ, ನಮ್ಮ ದೇವರು ತುಂಬ ಕರುಣಾಳು, ಪಾಪಕರ್ಮಗಳನ್ನು ಸಹಿಸ್ತಾನೆ. ಅದು ದೊಡ್ಡ ವಿಚಾರ. ಅಜಾಮಿಡದ ಕಥೆ ಲೋಕಕ್ಕೆ ಗೊತ್ತಿರೋ ಕಥೆ. ಅಂತ್ಯಕಾಲದವರು ಎಷ್ಟು ಪಾಪ ಮಾಡಿದ್ದ, ಅಗಮ್ಯ ಆಗಮನ ಅಭಕ್ಷ ಭಕ್ಷಣ ಎಷ್ಟು ಪಾಪ ಮಾಡಿದ್ದ, ನಾರಾಯಣ ಅಂತೆಲ್ಲಕ್ಕೆ ಕ್ಷಮಿಸಿದ್ರೆ ಇಲ್ವೋ. ಪಾಪಕರ್ಮ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈಪಯೋಜ ಭವಂಡದೊಳಗೆ ಆವಲ್ಲಿ ನಾಕಾಣೆ. ಲಕ್ಷ್ಮೀಪತಿಗೆ ಸಮನಾದ ದಿವಿಜರು ಅಂದರೆ ದೇವತೆಗಳು ಅಂತ. ದಿವಿಜ ದಿವಿ ಅಂದರೆ ಸ್ವರ್ಗಲೋಕದಲ್ಲಿ ಜ ಇರತಕ್ಕಂಥವರು ದೇವತೆಗಳು. ಪಾಪಕರ್ಮವನ್ನು ಸಹಿಸುವ ವಿಚಾರದೊಳಗೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡ, ಪಯೋಜ ಭವ ಅಂದರೆ ಬ್ರಹ್ಮದೇವರು, ಪಯೋಜ ಭವಾಂಡ ಅಂದರೆ ಬ್ರಹ್ಮಾಂಡ, ಈ ಬ್ರಹ್ಮಾಂಡದೊಳಗೆ ಆವಲ್ಲಿ ನಾಕಾಣೆ. ಎಲ್ಲೂ ಅಂತ ಕರುಣಾಳು ಜಗತ್ತಿನಲ್ಲಿ ಇಲ್ಲ. ಎದ್ದೋ ಹಂತದಲ್ಲಿ ಸರಿ ತಂದೆ ತಾಯಿಗಳೇ ಬೇಸರ ಪಡ್ಕೊಂಡ್ಬಿಡ್ತಾರೆ, ಇಷ್ಟು ಅವಮಾನ ಮಾಡಿದ್ದಾನೆ ಮಗ, ಇನ್ನು ಜೊತೆಗೆ ಇರಬಾರ್ದು. ಅವ್ರು ಕೆಟ್ಟದಾಗಲೇ ದಿಶ ಕೊಡೋದಿಲ್ಲ, ಜೊತೆಗಿರಲಿಕ್ಕಾಗೋದಿಲ್ಲ, ಹೊರಟು ಬಿಡ್ತೇವೆ ಅಂತ ಹೊರಟು ಬಿಡ್ತಾರೆ ಎಷ್ಟೋ ಜನಗಳು. ಆದರೆ ದೇವರು ಮಾತ್ರ ಎಂಥ ಪರಮಪಾಪಿಗಳನ್ನು ಕೂಡ ಕ್ಷಮಿಸೇ ಕ್ಷಮಿಸ್ತಾನೆ. ಆದರೆ ನಮ್ಮನ್ನು ಕ್ಷಮಿಸ್ತಾನೆ ಅಂತ ಅನ್ಕೋಬಾರ್ದು, ಭಕ್ತರಾದರೆ ಕ್ಷಮಿಸ್ತಾನಂತೆ. ಹಾಗೆ ಕಟ್ಟಿದಾದರೆ ಕ್ಷಮಿಸೋ ಪ್ರಸಂಗ ಇಲ್ಲ, ಮಾತ್ರ ಕ್ಷಮಿಸೇ ಕ್ಷಮಿಸ್ತಾನೆ. ಅದು ಹೇಗೆ ಹೇಳ್ತೀರಿ ನೀವೀಗ? ಏನೋ ಸಣ್ಣ ಪುಟ್ಟ ಕೇಸ್ ನೋಡಿದ್ದೀರಿ ಅಂತ ಕಾಣುತ್ತೆ, ನಮ್ಮ ಕೇಸ್ ಭಾರಿ ದೊಡ್ಡ ಕೇಸ್ ಅಂದರೆ ಎಷ್ಟು ದೊಡ್ಡ ಕೇಸ್ ಇವೆ ನೋಡಿ ಅಂತ ಹೇಳ್ತಾರೆ. ಗೋಪ ಗುರುವಿನ ಮಡದಿ ಭೃಗು ನಗ ಜಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಣಿಸಿದರೆ ಕರುಣಾ ಸಮುದ್ರ ಹರಿ. ದೃಷ್ಟಾಂತ ಕೊಡ್ತಾರೆ. ಗೋಪ ಗುರುವಿನ ಮಡದಿ, ಗೋಪ ನಂದಗೋಪ, ಇನ್ನೊಂದು ಅರ್ಥದಲ್ಲಿ ಗೋ ಅಂದರೆ ಸ್ವರ್ಗ, ಗೋಪ ಅಂದರೆ ಇಂದ್ರದೇವರು ಅಂತ. ಇಂದ್ರದೇವರು ಎಷ್ಟು ತಪ್ಪಾಡಿದ್ದಾರೆ, 7 ದಿವಸ ಮಳೆ ತುರಿಸ್ತಾರೆ ಕೃಷ್ಣದೇವೇ, ಇಡೀ ಗೋಕುಲ ಹಾಳಾಗಿ ಹೋಗಿಬಿಡಿದ್ರು. ಕೃಷ್ಣ ಸರೆಂಡರ್ ಆಗಬೇಕು ಅಂತ ಟ್ರೈ ಮಾಡ್ತಾರೆ ಇಂದ್ರದೇವರು, ಕೃಷ್ಣ ಸರೆಂಡರ್ ಆಗಬೇಕು ನನಗೆ, ನೋಡೇ ಬಿಡ್ತೇನೆ ಅಂತ ಎತ್ತ ಕೃಷ್ಣ ಏನು ಮಾಡ್ತಾನೆ, ಗೋವರ್ಧನಗಿರಿಯನ್ನೇ ತಿಂದ್ಕೊಂಡ್ಬಿಡ್ತಾನೆ. ಒಬ್ಬರಿಗೊಂದು ಚೂರು ದುಃಖ ಬರ್ತಾನೆ, ಅದಕ್ಕೆ ಭಗವಂತ ಕಾಪಾಡ್ತಾ ಏ ಇಂದ್ರದೇವರಿಗೆ ಅರ್ಥ ಆಯಿತು, ಓಹ್ ತಪ್ಪು ಮಾಡಿದೆ ಅಂತ ಹೇಳಿ ಬಂದು ಗೋವಿಂದ 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 ಅಂತ ಹೇಳಿ ಕೃಷ್ಣ ನಮಸ್ಕಾರ ಮಾಡಿ ನಮ್ಮನ್ನು ಕ್ಷಮಿಸುವಂತೆ ಕೇಳಿ ಹೋಗ್ತಾರೆ. 7 ದಿವಸಗಳ ಕಾಲ ಮಳೆ ಸುರಿಸ್ತಾರೆ, ಒಂದು ನೀರು ಸಿಟ್ಟುಬಿಟ್ಟು ಸಿಟ್ಟು ಬರುತ್ತೆ, ಮಡಿಯಲ್ಲಿ ಕೂತವ್ರಿಗೆ ಸಿಟ್ಟುಬಿಟ್ರೆ ದೇವ್ರ ಪೂಜೆ ಎಲ್ಲ ಬಾಯಿ ಚಾಪ ಎಲ್ಲ ಹಾಕಿಬಿಡ್ತಾವೆ, ಒಂದ್ಸರ್ತಿಗೆ ಎಲ್ಲ ಮನೆ ಹಾಳಾಗೋಗ್ಬಿಡ್ತದೆ. 7 ದಿವಸಗಳ ಕಾಲ ಅಂತಿಂತ ಮಳೆ ಎಲ್ಲ, ಅದು ಪಳೆಯ ಕಾಲದ ಮೇಘಗಳು, ಪುಷ್ಕರ ಸಂವರ್ತಕ ಆವರ್ತಕ ಅಂತ ಪಳೆಯ ಕಾಲದ ಮೇಘಗಳಿಂದ ಆನೆಯ ಸೊಂಡಿನ ಗಾತ್ರದ ಮಳೆ ಸುರಿಸಿದ್ರಂತೆ ಇಂದ್ರದೇವ ನಾನ್ ಸ್ಟಾಪ್ ಆಗಿ. ಪರಮಾತ್ಮ ಏನ್ ಮಾಡ್ತಾರೆ, ಒಂದು ನಮಸ್ಕಾರ ಮಾತಾಡ್ತಾರೆ, ಕ್ಷಮಿಸ್ಬಿಡ್ತಾರೆ. ಈ ರೀತಿ ಯಾರು ಕ್ಷಮಿಸ್ತಾರೆ? ಗೋಪ, ನಂದ ಗೋಪ ಏನ್ ಮಾಡಿದ್ದ? ತನ್ನ ಮಗ ಕೃಷ್ಣ, ಯಾರಾದ್ರೂ ಹೇಳ್ಕೊಳ್ಳೋ ಸಾಧ್ಯ, ದೇವರು ನಮ್ಮ ಮಗ ಅಂತ ತಿಳ್ಕೊಂಡ್ರೆ ಎಷ್ಟು ಅನ್ಯಾಯ ಆಗುತ್ತೆ? ಅದಕ್ಕಿಂತ ಪಾಪ ಮಾಡೋಕ್ಕೆ ಸಾಧ್ಯ ಉಂಟಾ? ಪರಮಾತ್ಮ ಎಷ್ಟು ಕ್ಷಮಿಸಿದ್ದ? ಗುರುವಿನ ಮಡದಿ, ಗುರುವಿನ ಮಡದಿ ಅಂತ ಹೇಳಿದ್ರೆ ತಾರೆ, ಇನ್ನೊಂದ್ರೆ ಗುರುವಿನ ಮಡದಿ, ಗುರು ಅಂದ್ರೆ ತಂದೆಗೂ ಗುರು ಅಂತ ಕರೀತಾನೆ. ಮಡದಿ ಅಂದ್ರೆ ಕೈಕೇಯಿ ದೇವಿ, ಎಷ್ಟು ತಪ್ಪು ಮಾಡಿದ್ದಾಳೆ, ನೀನು ವನವಾಸಕ್ಕೆ ಹೋಗ್ಬೇಕು, ಈ ತಪ್ಪನ್ನು ಯಾರಾದ್ರೂ ಕ್ಷಮಿಸೋಕ್ಕೆ ಸಾಧ್ಯ ಉಂಟಾ? ವನವಾಸಕ್ಕೆ ಹೋಗ್ಬೇಕು ಅಷ್ಟೇ ಅಲ್ಲ, ನಾರ್ಬಟ್ಟೆ ಉಟ್ಕೊಂಡು ಹೋಗ್ಬೇಕು. ರಾಮ ವನವಾಸಕ್ಕೆ ಹೀಗೆ ಹೋಗೋದ? ತಗೋ ನಾರ್ಬಟ್ಟೆ ಅಂತ ಕೊಟ್ಟರೆ ರಾಮದೇವ್ ಇಸ್ಕೊಂಡಿರುತ್ತೆ, ನಾರ್ಬಟ್ಟೆ ಇಸ್ಕೊಂಡಿರುತ್ತೆ. ಅದೇನು ದೊಡ್ಡ ಕತೆ, ನಾವು ಕೊಡೋ ಬಟ್ಟೆ ಪರಮಾತ್ಮ ಇಸ್ಕೊಳ್ತಾ ಇದ್ರೆ ನಾರ್ಬಟ್ಟೆಗಿಂತ ಹೋಪ್ಲೆಸ್. ಅವು ದೇವರಿಗೆ ಕೊಡೋ ತುಪ್ಪ ಹೇಗಿರುತ್ತೆ ಅಂದರೆ ನಾವು ದೇವರಾಣಿ ತಿನ್ನಕ್ಕೆ ಬರಬಾರ್ದು, ಆಗ ದೇವ್ರ ಪೂಜೆ ರೆಡಿ. ಬೆಂಡೆಕಾಯಿ ತುಪ್ಪ ತಮಗೆ ವಾಸಿ ಬಂದರೆ ದೇವ್ರ ದೀಪಕ್ಕೆ ಬರಬೇಕು ಅಂತ. ಅಧಿಕ ಮಾಸ ಯಾವ ಮಾಸವಾದರೂ ಕೂಡ ದೇವರಿಗೆ ವಾಸಿ ತುಪ್ಪನೇ ಹೋಗ್ಬೇಕು. ದೇವ್ರ ಬಟ್ಟೆ ಅಂತ ಹೇಳಿದ್ರೆ ಉಪಯೋಗಕ್ಕೆ ಇನ್ನೊಬ್ಬರಿಗೆ ಬರಬಾರ್ದು, ಅದಕ್ಕೆ ದೇವ್ರ ಬಟ್ಟೆ ಅಂತ ಹೇಳಿದ್ರೆ ಅಷ್ಟೇ. ದೇವ್ರ ಬಟ್ಟೆ ಅಂತ ಹೇಳಿದ್ರೆ ರೀತಿಯಲ್ಲಿ ಅಂಗಡಿಯವರಿಗೂ ಗೊತ್ತು, ದೇವ್ರ ಹತ್ರ ಕೊಡು ಅಂತ ಕೇಳಿದ್ರೆ ಅವನು ಆರ್ಡಿನರಿ, ಮೋಸ್ಟ್ ಆರ್ಡಿನರಿ ಇರ್ತಾರೆ. ಮಗಳು ಬದಿಯ ಕೊಡೋದ್ರೆ ಪೀತಾಂಬರಣೆ ಆಗಬೇಕು. ಅಲ್ಲಿ ಎಷ್ಟು ವ್ಯತ್ಯಾಸ ಇದೆ ದೇವ್ರು ನೋಡೋದ್ರೊಳಗೆ. ಕೈ ಕೈ ಬಲಕಾಲ ಕೊಟ್ಟಿದ್ದು ಭಕ್ತರು ಭಗವಂತನ ಆರಾಧನೆಯನ್ನ ಎಷ್ಟು ಮಾಡದೇ ಇಲ್ಲ, ಎಷ್ಟು ಕೀಳು ದರ್ಜೆಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಭಗವಂತ ಮತ್ತೆ ಹೇಳುದು, ರಾಮ ಹೋಗ್ಬೇಕು, ಸೀತೆ ನೀನು ಹೋಗ್ಬೇಕು, ನೀನು ಅವರ ಬಟ್ಟೆ ಉಟ್ಕೋಬೇಕು, ಲಕ್ಷ್ಮಣ ಅವರ ಬಟ್ಟೆ ಉಟ್ಕೋಬೇಕು. ರಾಮದೇವರು ಒಂದು ಚೂರು ಕೆಟ್ಟ ಮಾತಾಡ್ತಾರೆ. ಮುಂದೆ ಹೋದಾಗ ಭರತ್ ಸುಮಂತ್ರ ಬಂದಿರ್ತಾನೆ, ರಾಮದೇವರು ವಾಪಸ್ ಹೋಗು ಸುಮಂತ್ರ ಅಂತ ಹೇಳ್ತಾರೆ, ಹೊರಡ್ತಾನೆ. ಆಗ ರಾಮದೇವರು ಸುಮಂತ್ರನ ಕರೀತಾರೆ, ಸುಮಂತ್ರ ಎಲ್ಲರಿಗೂ ಕೈಕೇಯಿ ಮೇಲೆ ತುಂಬ ಸಿಟ್ಟಿರುತ್ತೆ, ನಾನು ಹೀಗೆ ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ಅದಕ್ಕೆ ಎಲ್ರಿಗೂ ಹೇಳಬೇಕು, ಕೈಕೇಯಿ ಯಾರು ಬೈಬಾರದು ಅಂತ ಹೇಳ್ತಾರೆ. ರಾಮದೇವರು ಹುಡುದಾರಾಗಿದ್ರೆ ಮೊದಲು ಆಕೆ ಕೈ ನೋಡ್ಕೊಬಿಡಿ ಅಂತ ಹೇಳ್ತೀವಿ, ನನಗೆ ಅನ್ಯಾಯ ಮಾಡಿದ್ದಾಳೆ ಕೈಕೇಯಿ, ಅವ್ರು ವಿಚಾರಿಸಿ ಅಂತ ಹೇಳ್ತಾರೆ. ರಾಮದೇವರು ಅವ್ರು ಏನು ಮಾಡಬಾರ್ದು ಯಾರು ಕೂಡ. ಏನು ಕರುಣಾ ನಿಧಿ ಹರಿ ಮತ್ತೇನು ಭಕ್ತ ಅಧೀನನ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಗುರುವಿನ ಮಡದಿ ಭೃಗು ಭೃಗುಮುನಿಗಳ ಕತೆ ಅಂತ ವೆಂಕಟೇಶ್ಕರ ಟ್ಯೂಷನ್ ವರ್ಷಕ್ಕೆ 2 ವರ್ಷಕ್ಕೆ ಖಂಡಿತ ಕೇಳ್ತಾರೆ. ಅದರಲ್ಲಿ ಕಾಲಿಲ್ಲಿ ಒದ್ದವರು, ಮತ್ತೆ ಕಾಲಿಲ್ಲಿ ಒಂದು ಕಾಲಿಲ್ಲಿ ಸುಮ್ಮನೆ ಕಾಲು ಕೊಡೋದಿಲ್ಲ, ಸಿಟಿ ಬಸ್ನಲ್ಲಿ ಕಾಲಿಗೆ ಸಾಲ ಸಾಕಿದ್ರೆ ಹೊಡೆದಾಕ್ಬಿಡ್ತಾರೆ. ಅಂಥದ್ದು ಕಾಲಿಂದ ಎದೆ ಹೊಡೆದಿದ್ದಾರೆ, ಮತ್ತೆ ಕಾಲಿಂದ ಎದೆಗೆ ಇಮ್ಯಾಜಿನ್ ಮಾಡಿ ನೋಡೋಣ. ಅದು ತನ್ನ ಮನೆ ತಾನಿದ್ರೆ, ಮತ್ತೆ ಅವ್ರ ಮನೆಗೆ ಹೋಗಿಲ್ಲ, ತನ್ನ ಮನೆ ತಾನು ಆರಾಮ ಮಲ್ಕೊಂಡಿದ್ರೆ ತನ್ನ ಹೆಂಡತಿ ತನ್ನ ಪಾದ ಓದ್ತಾ ಇದ್ರೆ ಇವ್ರು ಬಂದು ಕಾಲಿ ಇರೋದು ಎಷ್ಟು ಇಟ್ಟು ಬರ್ಬೋದು ಲೆಕ್ಕ ಹಾಕಿ. ಏನಾಯ್ತು ಬ್ರಾಹ್ಮಣ ಬುದ್ಧಿಗೆ ಅಂತ ಕೇಳಬೇಕೋ ಬೇಡವೋ? ಪ್ರಭಾತ ಕೂಡಿಸಿ ಪಾದ ತೊಡೆದು ಒಂದು ಕಣ್ಣು ಒತ್ತಿ, ಪಾಪ ನಿಮ್ಮ ಕಾವಿ ಏನಾಯ್ತೋ ಏನೋ ಅನೇವಾರ ಅಂತ ಹೇಳಿಬಿಟ್ಟು ಉಪಚಾರ ಮಾಡಿದ್ರೆ ಭೃಗುಮುನಿ ಶಾಕ್ ಆಗೋಗಿ ಹರಿಹಿ ಸರ್ವೋತ್ತಮ ಸ್ವಯಂ ಅಂತ ಡಂಗುರ ಹೊಡಿಸಿಬಿಡ್ತಾರೆ. ಇದು ಭೃಗುಮುನಿಗಳ ಕಲಿತ ಪಾಠ. ಭೃಗು ನಗಚಾಪ, ನಗಚಾಪ ಅಂದ್ರೆ ರುದ್ರದೇವರು ಬೆಟ್ಟವನ್ನೇ ಇದು ಮಾಡಿಕೊಂಡು ಧನುಷ್ ಮಾಡ್ಕೊಂಡವರು ಅವರಿಗೆ ಹೆಸರು ನಗಚಾಪ. ರುದ್ರದೇವರು ಎಷ್ಟು ತಪ್ಪು ಮಾಡಿದ್ದಾರೆ, ಸಾಮಾನ್ಯ ತಪ್ಪುಗಳಲ್ಲ, ಅಂತ ತಪ್ಪನ್ನು ಭಗವಂತ ಹೇಗೆ ಕ್ಷಮಿಸಿದ್ದಾನೆ ಅಂತ ಕೇಳಿದರೆ ಆಶ್ಚರ್ಯವೇ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇಂಥ ಪಾಪಕರ್ಮವ ಸಹಿಸುವರೇ ಲಕ್ಷ್ಮೀಪತಿಗೆ ಸಮರಾದ ದಿವಿಜನನು ಈ ಪಯೋಜ ಭವಾಂಡದೊಳಗೆ ಆವಲ್ಲಿ ನಾ ಕಾಣೆ ಅಂದ್ರೆ ಇನ್ನೊಬ್ರು ಎಲ್ಲರೂ ಇದ್ದಾರೆ, ಈ ಊರಲ್ಲಿ ಇರಲಿಕ್ಕಿಲ್ಲ, ಬೇರೆ ಊರಲ್ಲಿ ಇರ್ಬೋದಲ್ಲ, ಪಕ್ಕದ ರೋಡಲ್ಲಿ ಇರ್ಬೋದಲ್ಲ ಅಂತ ಕೇಳಿದ್ರೆ ಬ್ರಹ್ಮಾಂಡದೊಳಗೆ ಯಾರೂ ಇಲ್ಲ, ಬ್ರಹ್ಮದೇವರು ಸಹಿತ ಯಾರೂ ಸಹ ಇಷ್ಟು ಕರುಣಾಳುಗಳಲ್ಲ. ಪಾಪಕರ್ಮವ ಸಹಿಸುವರೇ ಅಂತ ಹೇಳ್ತಾ ಗೋಪ, ಗುರುವಿನ ಮಡದಿ, ಭೃಗು, ನಗ, ಚಾಪ ಮೊದಲಾದವರು ಅಂತ ಹೇಳೋ ಗುಂಪಿನೊಳಗೆ ಎಷ್ಟೋ ಜನ ಬಂದು ಹೋಗ್ಬಿಡ್ತಾರೆ. ಮೊದಲಾದವರು ಮಾಡಿದ ಮಹಾಪರಾಧ ಗಣಿಸಿದನೆ ಕರುಣಾ ಸಮುದ್ರ ಹರಿ. ಧರ್ಮರಾಜ ಎಷ್ಟು ತಪ್ಪು ಮಾಡ್ತಾನೆ, ಕೃಷ್ಣ ಎಷ್ಟು ಸರಳ ಅಂತ ಕೇಳಿದರೆ ರಾಜಸೂಯಾಗದೊಳಗೆ ಎಲ್ಲರಿಗೂ ಧರ್ಮರಾಜ ಬರ್ತಾನೆ. ಕೃಷ್ಣ ಎಷ್ಟೆಷ್ಟು ದೊಡ್ಡವರು ಬಂದಿದ್ದಾರೆ, ಎಲ್ಲರಿಗೂ ಕೆಲಸ ಹೇಳುವ ಶಕ್ತಿ ನನಗಿಲ್ಲ, ಯಾವ್ಯಾವ ಕೆಲಸ ಯಾರು ಮಾಡಬೇಕು ಅಂತ ನೀನೇ ಹೇಳು ಅಂತ ಹೇಳಿದ ಕೃಷ್ಣ. ಒಬ್ಬೊಬ್ರಿಗೊಂದು ಕೆಲಸ ಬಂದ ಕೃಷ್ಣ ಹಂಚಿಬಿಡ್ತಾನೆ, ಎಲ್ಲರಿಗೂ ಕೆಲಸವನ್ನು ಹಚ್ಚಿದರೆ ಅದೆಲ್ಲ ಬೇಡ. ಈಗ ಕೊನೆಗೆ ಧರ್ಮರಾಜನ ಹೇಳ್ತಾನೆ ಕೃಷ್ಣ, ಧರ್ಮರಾಜ ಎಲ್ಲರಿಗೂ ಕೆಲಸ ಕೊಟ್ಟಾಗಿದೆ, ನನಗೊಂದು ಕೆಲಸ ನೀನು ಕೊಡು ಅಂತ ಕೇಳಿದ್ರು, ನನಗ್ಯಾರ ಒಂದು ಕೆಲಸ ಕೊಡು. ಕೃಷ್ಣ ನಿನ್ನ ಕೆಲಸ ಕೊಡೋದ ಅಂತ ಕೇಳಿ, ನಿನ್ನ ಕೆಲಸ ಕೊಡೋದ, ನೀನು ಸರ್ವಸ್ವಾಮಿ ಅಂದ್ರೆ ಅದೆಲ್ಲ ಲೆಕ್ಕ ಇಲ್ಲ, ನಾನು ಯಜ್ಞಕ್ಕೆ ಬಂದಿದ್ದೆ, ನಾನು ಕೆಲಸ ಮಾಡೋ ಸುಮ್ಮನೆ ಕೊಡೋದಿಲ್ಲ, ನಾನು ನನಗೆ ಕೆಲಸ ಕೊಡೋದ್ರೆ ಧರ್ಮರಾಜ ಕೊಡೋಕ್ಕಾಗೋದಿಲ್ಲ, ಕೆಲಸ ಸಾಧ್ಯ ಅಂತ. ಕೃಷ್ಣ ಏನು ಮಾಡ್ತಾನೆ ಗೊತ್ತಾ, ನಾನೇ ಆರಿಸ್ಕೊಂಡ್ಬಿಡ್ತೇನೆ, ನಾನೇ ಆರಿಸ್ಕೋತೇನೆ ಕೆಲಸ, ನಾನು ಏನು ಆರಿಸ್ಕೊಂಡೋ ಗೊತ್ತಾ, ವಿಪ್ರಾಣಾಂ ಬ್ರಾಹ್ಮಣಾನಾಂ ಚರಣಚ್ಛಾಲನೆ ಕೃಷ್ಣ ಸ್ವಯಂತವು. ಅಲ್ಲಿ ಬಂದದ್ದ ಬ್ರಾಹ್ಮಣರ ಪಾದ ತೊಳೆಯ ಕೆಲಸ ಕೃಷ್ಣ ತಾನಿಟ್ಕೊಂಡ, ಬ್ರಾಹ್ಮಣರ ಕಾದ ಪಾದ ತೊಳೆಯ ಕೆಲಸ ಅದು ಹೋಪ್ಲೆಸ್ ಕೆಲಸ ಇದೆ ನನ್ನ ದೃಷ್ಟಿಯಲ್ಲಿ. ಕೃಷ್ಣ ತಾನು ಎಲ್ಲರನ್ನೂ ಕೂಡ ಹಾಗೆ ಮಾಡ್ತಾ ಕೃಷ್ಣ ಪಾದಾವನಿಯೋಜನೆ ಅಂತ ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ. ಕೃಷ್ಣ ಆ ಕೆಲಸವನ್ನು ಮಾಡಿ, ನಾನು ಸುಮ್ಮನೆ ಬಂದಿಲ್ಲ, ನಾನು ಕೆಲಸ ಮಾಡಬೇಕು. ಯದ್ಯದಾಚರತೆ ಶ್ರೇಷ್ಠ ಸತ್ತದೇವೇಶ್ವರೋ ಜನಃ. ಮತ್ತು ಕೆಲಸ ಹೇಳಿದ್ರೆ ಅವಮಾನ ಜನ ತಿಳ್ಕೊಂಡ್ಬಿಡ್ತಾರೆ. ಭಗವಂತ ಹೇಳಿದ ಕೆಲಸ ಮಾಡದೆ ಉಣ್ಣ ಹಕ್ಕು ಯಾರಿಗೂ ಇಲ್ಲ. ಕುರುಹುಂಸಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತಿಯ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತ್ರ ಗತಿ. ಭಗವಂತನ ವೈಭವವಾದ್ದರಿಂದ ದೇವರು ನಮ್ಮ ತಪ್ಪನ್ನು ಕ್ಷಮಿಸೇ ಕ್ಷಮಿಸ್ತಾನೆ. ಆದರೆ ಹುಷಾರಾಗಿರಬೇಕು, ಸುಮ್ಮನೆ ಕ್ಷಮಿಸ್ತಾನೆ ಅಂತ ತಿಳ್ಕೊಳ್ಬಾರ್ದು. ಅನವರತ ನೆನೆವರ ಆತನ ಭಕ್ತರಾದಾಗ ನಮ್ಮನ್ನು ಕ್ಷಮಿಸ್ತಾರೆ. ನಾವು ಭಕ್ತರಾಗೋ ಸಿದ್ಧತೆ ಅದಕ್ಕೋಸ್ಕರ ಮಾಡಬೇಕು. ಅಲ್ಲ ಸ್ವಾಮಿ, ಭಕ್ತರಾಗಲಿಕ್ಕೆ ಅಂತ ಹೋಗ್ತೇವೆ, ನಮ್ಮ ಪಾಪ ಯಾವಾಗ ಕ್ಷಮಿಸ್ತಾನೆ ಅಂತ ಕೇಳಿದರೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಬರೀತಾರೆ, ಯತಥೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶುರಯಂ ವ್ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಷ್ಯತಿ ತತ್ತಿಮ ಪಾಕ್ರಿಯತೆ. ದೇವರ ಸ್ಮರಣೆಯನ್ನು ಮಾಡಿದ ಮೇಲೆ ಪಾಪ ಹೋಗುತ್ತೆ ಅಂತ ತಿಳ್ಕೊಂಡ್ಬಿಡಬೇಡಿ. ದೇವರ ಸ್ಮರಣೆ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡಲಿಕ್ಕೆ ಹೊರಟಾಗಲೇ ಪಾಪ ಹೋಗಿಬಿಡುತ್ತೆ. ದೇವರ ಸ್ಮರಣೆ ಮಾಡಲಿಕ್ಕೆ ಯತಥೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹಿ ಅಹಂ ಆಶುಲಯಂ ವ್ರಜತಿ. ನಾವು ಮಾಡಿದ ಎಲ್ಲ ಪಾಪಗಳು ಕೂಡ ದೇವರ ಸ್ಮರಣೆ ಮಾಡಿದ ಮೇಲಲ್ಲ, ಮಾಡಲಿಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಾಗಲೇ ಹೋಗಿಬಿಡುತ್ತೆ. ಅದು ಹೇಗೆ ನಮಗೆ ಅದೆಲ್ಲ ತುಂಬ ಎಕ್ಸಾಗ್ರೇಷನ್ ಮಾಡುತ್ತೆ ಅನಿಸುತ್ತೆ. ಫ್ಯಾಕ್ಟ್ ಅದು, ಕಳ್ಳ ಅಡ್ಕೊಂಡು ಬರ್ತಾ ಇರ್ತಾನೆ ನಮ್ಮನ್ನು, ಕಳ್ಳರು ಗುಂಪೆ ಬರ್ತಾ ಇರ್ತಾರೆ, ಅಡ್ಕೊಂಡು ಬರ್ತಾ ಇರ್ತಾನೆ, ಓಡ್ತಾ ಇರ್ತೇವೆ ನಾವು. ನಾವು ಓಡ್ತಾ ಓಡ್ತಾ ಅನ್ನೋ ಇಂಗ್ಲಿ ಯಾವ ಕಡೆ ತಿರುತ್ತೇವೆ ಗೊತ್ತಾ, ಪೊಲೀಸ್ ಸ್ಟೇಷನ್ ಕಡೆ ಓಡ್ತಾ ಇರ್ತೇವೆ. ಕಳ್ಳರು ತಕ್ಷಣ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ, ಇನ್ನೂ ಓಡಿದರೆ ಡೇಂಜರ್, ಪೊಲೀಸ್ ಸಿಕ್ಕಾಕೊಂಡ್ಬಿಡ್ತೇವೆ ಅಂತ ಹೇಳ್ಬಿಟ್ಟು ಬೇರೆ ಡೈರೆಕ್ಷನ್ ಚೇಂಜ್ ಮಾಡಿಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಇವನು, ಪೊಲೀಸ್ ಇದೇ ಥರ ಗೊತ್ತಿಲ್ಲ ಹೊಟ್ಟ ಅವನಿಗೆ, ದಾರಿ ಬೈ ಚಾನ್ಸ್ ಅದಾಗಿದೆ. ತಕ್ಷಣ ಕಳ್ಳರು ಏನು ಮಾಡ್ತಾರೆ, ಎಲ್ಲ ಕಳ್ಳರು ಓಡೋಗ್ಬಿಡ್ತಾರೆ. ಯಾತಕ್ಕೆ ಇವನು ಪೊಲೀಸ್ ಸ್ಟೇಷನ್ಗಳು ಹೋಗ್ತಾ ಇದ್ದೆ, ನಮ್ಮ ಪೊಲೀಸರು ಇದ್ರು ಅಷ್ಟೇ ಬಿಟ್ಟರು ಅಷ್ಟೇ ಇರ್ತಾರೋ ಎಲ್ಲ ಗೊತ್ತಿಲ್ಲ. ಅವರು ರಜಾಕ್ ಹೋಗಿದ್ರು ಹೋಯಿತು ಅಥವಾ ಅವರೇ ಹೊಡೆದ್ರು ಹೊಡೆದ್ರೆ ಅಂಥ ಕಾಲ ಇರುವ. ಆದರೆ ಒಂದು ನಂಬಿಕೆ ನಮಗಿದೆ, ಪೊಲೀಸ್ ಸ್ಟೇಷನ್ಗಳು ಕಳ್ಳರು ಏನೂ ಮಾಡೋದಿಲ್ಲ. ಇಷ್ಟು ನಂಬಿಕೆ ಇದೆಯಲ್ಲ, ಭಗವಂತ ನಾಮಸ್ಮರಣೆ ಮಾಡಿದರೆ ಯಾವ ಪಾಪಗಳು ನಮ್ಮಿಂದ ಬರೋ ಸಾಧ್ಯತೆಯೇ ಇಲ್ಲ. ಅದನ್ನು ಹೇಳೋದಕ್ಕೆ ಪಾಪಕರ್ಮವ ಸಹಿಸುವರೆ ಎನ್ನ ಮಾತಿಗೆ ಯತಥೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹಿ ಯಹ. ಒಂದೆರಡು ಪಾಪ ಹೋಗೋದಿಲ್ಲ, ಮತ್ತೆ ಎಲ್ಲ ಪಾಪಗಳು ಕೂಡ ಆಶುಲಯಂ ವ್ರಜತಿ, ಕೂಡಲೇ ನಾಶ ಹೊಂದಿಬಿಡುತ್ತೆ. ಇದು ದೇವರ ಹಿರಿಮೆಯಾದ್ದರಿಂದ ನಾವು ಯಾವುದೇ ಕಾಲಕ್ಕೂ ಸಂಕೋಚ ಪಡದೇನೆ ದೇವರ ಭಕ್ತರಾಗಬೇಕು ಅನ್ನೋದಕ್ಕೆ ಪಾಪಿಗಳಾದವರಿಗೂ ಕೂಡ ಅವಕಾಶವಿದೆ ಅಂತ ಹೇಳ್ತಾರೆ. ಆದರೆ ಎಚ್ಚರ ಇರಬೇಕು, ಇನ್ನು ಮುಂದೆ ಪಾಪ ಮಾಡಿದರೆ ಪ್ರಯೋಜನ ಇಲ್ಲ, ಇನ್ಮೇಲೆ ಎಲ್ಲ ಪಾಪಗಳಿಂದ ನಿವೃತ್ತನಾಗ್ತೇನೆ ಅಂತ. ಇಷ್ಟು ದಿವಸ ಏಕಾಶಿ ಮಾಡಿಲ್ಲ, ಜನ್ಮದ 80ನೇ ವರ್ಷ, ಇನ್ಮೇಲೆ ಏನು ಮಾಡಲಿ ಅಂತ ಕೇಳಿದರೆ ಇನ್ಮೇಲೆ ಶುರು ಮಾಡು ಫಸ್ಟ್, ಹಿಂದಿನ ಪಾಪ ಆಮೇಲೆ ಯೋಚನೆ ಮಾಡೋಣ, ಹಿಂದೆ ಪಾಪ ಮಾಡಿದ್ದೇನೆ ಅಂತ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಹೋಗಬಾರದಂತೆ. ಇದು ನಮ್ಮ ದೇವರದ ವ್ರತ. ಬಹುಶಃ ಇಂಥ ಅವಕಾಶ ಯಾರೂ ಕೊಡೋದಿಲ್ಲ. 90ನೇ ವರ್ಷ ಏಕಾಶಿವಾಸ ಮಾಡ್ತೀಯ ಅಂದರೆ ಕಷ್ಟ ಮಾಡುವಂಥ ಭಗವಂತ ಹೇಳುತ್ತೆ. 90ನೇ ವರ್ಷ ಮೆಡಿಕಲ್ಗೆ ಅಪ್ಲೈ ಮಾಡ್ತೀನಿ ಅಂತ ಕೇಳಿದರೆ ಈ ಪೇಷಂಟ್ ದೇನಿಗೆ ಅಪ್ಲೈ ಮಾಡಬೇಡ, ಪೇಷಂಟ್ ಆಗು ಅಂತ ಹೇಳ್ತಾರೆ. ಆಸ್ಪತ್ರೆ ಸೇರು, ಮೆಡಿಕಲ್ ಕಾಲೇಜ್ ಸೇರಿ, ಯಾರೂ ಕೊಡೋದಿಲ್ಲ. ಏಜ್ ಬಾರ್, ಸ್ಟೂಡೆಂಟ್ ಆಗಲಿಕ್ಕೆ ಒಂದು ಏಜ್ ಇದೆ, ಅದ್ರ ಮೇಲೆ ಮಾಡೋಕ್ಕೆ ಬರೋದಿಲ್ಲ. ಭಗವಂತನ ಕಾನೂನಿನಲ್ಲಿ ಏಜ್ ಇಲ್ಲೇ ಇಲ್ಲ. ಯಾವ ಕ್ಷಣಕ್ಕೆ ಬೇಕಾದರೂ ಭಗವದ್ ಭಕ್ತನಾಗು. ರಾಜಾಮೇಳ ಯಾವಾಗಾದ? ಲಾಸ್ಟ್ ಮೊಮೆಂಟ್ ಆಫ್ ಹಿಸ್ ಲೈಫ್, ಅದು ಲಾಸ್ಟ್ ಏಜ್, ಲಾಸ್ಟ್ ಮೊಮೆಂಟ್. ಇನ್ನೊಂದು ಕ್ಷಣ ತಡ ಯಮದೂತರು ಎಳ್ಕೊಂಡು ಹೋಗಿಬಿಡ್ತಾರೆ. ಆ ಕ್ಷಣದಲ್ಲಿ ನಾರಾಯಣ ಅಂತ ಕರೆದಿದ್ದಕ್ಕೆ ಭಗವಂತ ಕಾಪಾಡ್ತಾರೆ. ನಾವು ಅಲ್ಲಿವರಿಗೆ ಪೋಸ್ಟ್ಪೋನ್ ಮಾಡಬಾರ್ದಷ್ಟೆ ಈ ಮತ್ತೆ ನಾವು ಲಾಸ್ಟ್ ಮೊಮೆಂಟ್ ಆಫ್ ಅವರ್ ಲೈಫ್ ಹೇಳ್ತೇವೆ ಅಂತ ಕೇಳಿದರೆ ಲಾಸ್ಟ್ ಮೊಮೆಂಟ್ ಎಲ್ಲೋ ಎಷ್ಟೇ ಮೊಮೆಂಟ್ ಆಗುತ್ತೆ, ಎಲ್ಲೋ ಎಷ್ಟೇ ಆಗೋದಿಲ್ಲ, ಎಲ್ಲೋ ಎಷ್ಟೇ ಆಗುತ್ತೆ, ಅದು ಉಪಯೋಗ ಇಲ್ಲ. ಲಾಸ್ಟ್ ಮೊಮೆಂಟ್ ನಮಗೆ ಎಂದು ಗೊತ್ತಿದೆ ಈ ಮಧ್ಯೆ, ಎಲ್ಲರೂ ತುಂಬ ಜನ ಬುದ್ಧಿವಂತರಿರ್ತಾರೆ. ಲಾಸ್ಟ್ ಮೊಮೆಂಟ್ನಲ್ಲಿ ದೇವರ ಸ್ಮರಣೆ ಮಾಡಿದ ಸದ್ಗತಿ ಆಗೋದಾದರೆ ನಮ್ಮ ಜೀವನದ ಕೊನೆಯ 7 ದಿವಸ ಭಾಗವತ ಸಪ್ತಾಹ ಕೇಳಿ ಹೋಗಿಬಿಟ್ರೆ ಹೇಗಿರುತ್ತೆ? ಲಾಸ್ಟ್ 7 ಡೇಸ್ ಭಾಗವತ ಕೇಳಿ ಹೋಗ್ಬಿಡೋದು ಒಳ್ಳೆ ಐಡಿಯಾ, ಅದೇನು ತಪ್ಪಲ್ಲ. ಲಾಸ್ಟ್ 7 ಡೇಸ್ ಭಾಗವತ ಕೇಳಿದ್ರೆ ಗ್ಯಾರಂಟಿ ಒಳ್ಳೇದಾಗುತ್ತೆ, ಯೋಚನೆ ಇಲ್ಲ. ಅದು ಪ್ರಾಬ್ಲಮ್ ಇರೋದು ಏನು ಗೊತ್ತಾ, ಲಾಸ್ಟ್ 7 ಡೇಸ್ ಅಂತ ನಮ್ಗೆ ಯಾರು ಹೇಳಿದ್ದಾರೆ? ಮತ್ತೆ ನಿಮಗೆ ಲಾಸ್ಟ್ ನಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿರೋ ಹಾಗೆ, ಡೇಟ್ ಆಫ್ ಡೆತ್ ಗೊತ್ತಿದ್ರೆ ಲಾಸ್ಟ್ 7 ಡೇಸ್ ಭಾಗವತ ಅದು ಪ್ರಿಂಟ್ ಮಾಡಿ ಜನರಿಗೆ ಹಂಚಿಬಿಡುವುದಾಗಿ. ನೋಬಡಿ ನೋಸ್ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂತ ಕಾಲದಲ್ಲಿ ನಾವಿದ್ದೆ, ಎಷ್ಟೋ ಜನ ಹೇಳಿ ಕೇಳಿರ್ತೀರಿ. ಒಬ್ಬ ಹೆಂಗಸು ಹೇಳ್ತಿದ್ರು, ಪಾಪ ನಮ್ಮ ಯಜಮಾನರು ದೋಸೆ ತಿಂತಿದ್ರು, ಒಂದು ದೋಸೆ ತಿಂದಿದ್ರು, ಇನ್ನೊಂದು ದೋಸೆ ತೊಗೊಂಡು ಬಾ ಅಂದರು, ಕರೋದೊಳಗೆ ಹೋಗಿಬಿಟ್ಟಿದ್ರು ಹಾರ್ಟ್ ಅಟ್ಯಾಕ್. ಇನ್ನೂ ಕೆಲವರು ಲೈಟ್ ಕೆಂಪು ಸಿಗ್ನಲ್ ಬಂದಿದೆ, ಲೈಟ್ ಸಿಗ್ನಲ್ ಬಂದಿದೆ ನಿಲ್ಲಿಸಿದ್ದಾರೆ, ಗ್ರೀನ್ ಸಿಗ್ನಲ್ ಬಂದಿದೆ, ಅಷ್ಟೊತ್ತಿಗೆ ಯಾವಾಗ ಸಿಗ್ನಲ್ ಬಂದಾಗಿದೆ ಅವನಿಗೆ ಆಗಲೇ, ಅಷ್ಟೊತ್ತಿಗೆ ಹೋಗೇ ಬಿಟ್ಟಿದ್ದಾರೆ ಹಾಸ್ಪಿಟಲ್ ಆಗಿಬಿಟ್ಟು. ಎಂಥ ಆಶ್ಚರ್ಯ, ಎಷ್ಟೊತ್ತು ಬೇಕಾದಕ್ಕೆ? ಒಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಸಾಯ್ಲಿಕ್ಕೆ. ನಮಗೆ ಲಾಸ್ಟ್ ಡೇಟ್ ಗೊತ್ತಿಲ್ಲ, ಆದ್ದರಿಂದ ನಾವು ಇವತ್ತೇ ಲಾಸ್ಟ್ 7 ಡೇಸ್ ಭಾಗವತ ಕೇಳಿ ಶುರು ಮಾಡಿಬಿಡ್ಬೇಕು. ನಮ್ಮ ಜೀವನದ ಕೊನೆಯ 7 ದಿವಸ ಅಂತ ಹೇಳ್ಕೊಂಡು ಭಾಗವತ ಕೇಳಬೇಕೆ ಹೊರತು ಲಾಸ್ಟ್ 7 ಡೇಸಿಗೆ ಕಾಯ್ಬಾರ್ದು. ಆ ಬುದ್ಧಿವಂತರು ಅಕ್ಷ ಸಾಯ್ದಿದ್ರೆ ಕೇಳಿದ್ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹಂಚ ನಾನು. ಇವತ್ತು ಭಾಗವತ 7 ದಿವಸ ಕೇಳಿಬಿಟ್ಟು ಅಕ್ಷ ಸಾಯ್ದೆ ಹೋದ್ರೆ ಕೇಳಿದ್ ವೇಸ್ಟ್ ಆಗೋದಿಲ್ವಾ? ವೇಸ್ಟ್ ಅಲ್ಲ, ಮತ್ತೆ 7 ಡೇಸ್ ಕೇಳು. ಅಲ್ಲಿಗೂ ಸಾಯ್ದಿದ್ರೆ ಮತ್ತೆ 7 ಡೇಸ್ ಕೇಳು. 2000 ಬೋರ್ ಹೊಡೆಯೋದಿಲ್ಲ ಅಂತ ಕೇಳಿದ್ದೆ. ಅದೇ ಕಾಫಿ ಕುಡಿತೀರಿ, ಬೋರ್ ಹೊಡೆದಿದೆಯಾ ನಿಮಗೆ? ಅದೇ ಸಾರು ಬೋರ್ ಹೊಡೆದಿದೆಯಾ? ಅದೇ ಟೀ ಬೋರ್ ಹೊಡೆದಿದ್ಯಾ, ಭಾಗವತ ಅಮೃತ ಅದೇ ಬೋರ್ ಹೊಡೀತಿ ಅಂತ ಕೇಳ್ತಾರೆ. ಭಾಗವತ ಕಾಫಿ ಟೀ ಅಲ್ಲ, ಶ್ರೀಪತ ಭಾಗವತಂ ರಸ ಮಾಲಯ. ಒಂದ್ಸರ್ತಿ ಭಾಗವತ ಕೇಳಿದ ಅಂದರೆ ಅದು ಬಿಡಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅದು ಅತ್ಯದ್ಭುತವಾದ ಕೃತಿಯದು. ಆದರೆ ಸಾರಾಂಶವೇ ಹರಿಕಥಾಮೃತ ಸಾರಾದಿ ಗ್ರಂಥಗಳಾದ್ದರಿಂದ ಪಾಪ ಕಳ್ಕೊಳ್ಳಬೇಕು ಅಂತಿದ್ರೆ ಕಳ್ಕೊಳ್ಳೋ ಸಾಧನೆಗಳನ್ನು ಮಾಡಿದರೆ ಭಗವಂತ ರಕ್ಷಣೆ ಮಾಡ್ತಾನೆ. ಭುವನ ಪಾವನ ಚರಿತ, ಪುಣ್ಯ ಶ್ರವಣ ಕೀರ್ತನ, ಪಾಪನಾಶನ ಕವಿ ಭೀರೀತ, ಕೈರವದಳ ಶ್ಯಾವಣಿ ಸೀಮ, ಯುವತಿ ವೇಷದಿ ಹಿಂದೆ ಗೌರಿ ಧವನ ಮೋಹಿಸಿ ಕಿಡಿಸಿ ಉಳಿಸಿದರು ಇವನ ಮಾಯವ ಗೆಲುವನಾವನು ಈ ಜಗತ್ತ್ರಯದಿ. ಭುವನ ಪಾವನ ಚರಿತ, ಪುಣ್ಯ ಶ್ರವಣ ಕೀರ್ತನ, ಪಾಪನಾಶನ ಕವಿಭಿರೀಡಿತ, ಕೈರವದಳ ಶ್ಯಾಮ ನಿಶ್ಚೀಮ ದೇವರ ಸ್ತೋತ್ರ. ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದನು ಇವನ ಮಾಯವ ಗೆಲುವನಾವನು ಈ ಜಗತ್ತ್ರಯದಿ. ಮುಂದಿನ ಪದ್ಯ ದೇವರ ದೃಷ್ಟಿ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ದೇವರು ಇಷ್ಟು ದೊಡ್ಡವನಾಗಿದ್ದಾನೆ, ಜೋಕವನ ಬಣ್ಣ ಮಳೆ ಕೊತ್ತಿಲ್ಲ, ಆದರೆ ದೇವರು ಎಷ್ಟು ಕರುಣಾಳು ಅನ್ನೋದಕ್ಕೆ ಯುವತಿ ವೇಷದಿ ಮೋಹಿನಿ ರೂಪದಿಂದ ರುದ್ರದೇವರು ಏನು ಮಾಡಿದ ಭಗವಂತ ಅಮೃತ ಮಥನದ ಕಾಲಕ್ಕೆ ಮೋಹಿನಿ ರೂಪದಿಂದ ಭಗವಂತ ಅಮೃತ ಹಂಚಿದ ಕಥೆ ನಮಗೆ ಗೊತ್ತು. ರುದ್ರದೇವರು ಆಗ ಅದನ್ನು ನೋಡ್ಲಿಕ್ಕಾಗಲಿಲ್ವಂತ, ಆ ವಿಷ ಕುಡಿದಿದ್ರಲ್ಲ, ಕಾಲ ಕೂಟ ಕುಡಿದಿದ್ರಲ್ಲ, ಆ ಇದರಿಂದ ಅವರಿಗೆ ಸ್ವಲ್ಪ ನೋಡ್ಲಿಕ್ಕಾಗಲಿಲ್ಲ. ಅದು ಆಮೇಲೆ ಎಲ್ಲರ ಬಾಯಲ್ಲಿ ಕೇಳಿದರು ಮೋಹಿನಿ ರೂಪ ಅಂದರೆ ಭಾರಿ ಅದ್ಭುತ, ಭಾರಿ ಅದ್ಭುತ ಅಂತ ಕೇಳಿದಾಗ ಅವ್ರಿಗೆ ಅನಿಸ್ತೈತೆ ನಾನು ನೋಡಿಬಿಡಬೇಕು ಅನಿಸ್ತೈತೆ. ದೇವರು ತೀರ ದೇವರ ಹೋಗಿಬಿಡ್ತಾರೆ, ದೇವರ ತಾತ ಅವರಿಗೆ, ತಾತ ಭಾರಿ ಸರಿಗೆ ಮೊಮ್ಮಕ್ಕಳಿಗೆ ತೀರ ಹೋಗ್ತಾರೆ. ನಾನು ನಿಮ್ಮ ಮೋಹಿನಿ ರೂಪ ನೋಡಬೇಕು ಅಂತ ಕೇಳಿದರು. ಆಗ ಮಾತಾಡ್ತಾರೆ, ನೋಡ್ಲಿಕ್ಕೆ ಹೋಗಬೇಡಿ, ಭಾರಿ ಅಪಾಯ ಆದವದ್ದು, ನೀವೇ ಮೊಹ ಕೊಂಡ್ಬಿಡ್ತೀರಿ, ಬೇಡ ಅಂತ ಹೇಳಿದರು. ಇಲ್ಲ ಇಲ್ಲ ಪರವಾಗಿಲ್ಲ, ನೋಡೇ ನೋಡಬೇಕು ಅಂತ ಹೇಳಿದ್ದೆ. ಬೇಡ ಅಂತ ಹೇಳಿದ್ರೆ ಕೆಳ ಹಠ ಹಿಡಿತಾರೆ, ಆಯಿತು ಅಂತ ಹೇಳಿ ತೋರಿಸ್ತೇನೆ ಅಂತ ಹೇಳಿದ್ರಂತೆ ಪರಮಾತ್ಮ. ಮಾಯ ಆಗಿಬಿಡ್ತಾರೆ, ಇದು ನೋಡ್ತಾ ಕೊಡ್ತಾರೆ, ನೋಡ್ತಾ ಕೊಂಡು ಭಗವಂತ ಮುನಿಗೆ ದೂರದಲ್ಲಿ ಕಾಣಿಸ್ತಾರೆ. ತಾವು ದೇವರನ್ನು ಕೇಳಿದ್ದು ಎಲ್ಲ ಮರೆತು ಬಿಡ್ತಾರೆ ರುದ್ರದೇವರು. ಯಾರೋ ಸ್ತ್ರೀ ಅಂತ ಒಳ್ಳೆ ಶುರು ಮಾಡ್ತಾರೆ ಹಿಂದೆ, ಮುಂದೆ ಮುಂದೆ ಮೋಹಿನಿ ರೂಪದ ಭಗವಂತ, ಹಿಂದೆ ಹಿಂದೆ ರುದ್ರದೇವರು. ಅವರಿಗೆ ಅರ್ಥನೇ ಆಗಲಿಲ್ಲ, ತಾವು ಏನು ಮಾಡ್ತೇನೆ ಯೋಚನೆ ಮಾಡಲಿಲ್ಲ. ಆಮೇಲೆ ಏನಾಯಿತು ಅವ್ರಿಗೆ ಅರ್ಥ ಆಯಿತು, ಈ ಮೋಹಿನಿ ಯಾರೋ ಅಲ್ಲ, ಸಾಕ್ಷಾತ್ ಸಾಕ್ಷಾತ್ ನಾರಾಯಣ. ಆಗ ನಾಚಿಕೆ ಆಗೋಯ್ತಂತೆ. ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ, ಮೋಹಿಸಿ ಬಿಟ್ಟು ಕೆಡಿಸಿ ಉಳಿಸಿದನು, ಕೆಡಿಸಿ ಉಳಿಸಿದನು. ಆದರೆ ಅವನು ಹಾಳು ಮಾಡಲಿಲ್ಲ, ಅವನು ರಕ್ಷಣೆ ಮಾಡ್ತಾನೆ ಭಗವಂತ. ಇವನ ಮಾಯವ ಗೆಲುವನಾವನು ಈ ಜಗತ್ತ್ರಯದಿ. ರುದ್ರದೇವರಿಗೆ ಭಗವಂತನ ಮಾಯ ಗೆಲ್ಲಕ್ಕಾಗಲಿಲ್ಲ. ರುದ್ರದೇವರು ಯಾರು ಗೊತ್ತೇನು, ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯಾನರ ವಿಲೋಚನ ಕಾಮಿತಪ್ರದ ಕರುಣಿಸಿದ ನಮಗೆ ಸದಾ ಸುಮಂಗಳವ ಅಂತ ರುದ್ರದೇವರಿಗೆ ಕಾಮ ಗೆಲ್ಲಕ್ಕಾಗಲಿಲ್ಲ. ಆ ಸಮಯದೊಳಗೆ ಸ್ವತಃ ಗೋಹಿನಿ ರೂಪದ ಭಗವಂತನಿಂದ ಓಡಿ ಕೊನೆಗೆ ಭಗವಂತ ಹೀಗಾದ ಈ ಕಥೆ ಜನ ಹಿಂದೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಆಗ ಹುಟ್ಟಿದವರೇ ಅಯ್ಯಪ್ಪ ಆಶೀರ್ವಾದ ಕೊಡ್ತಾರೆ. ಜನ ಮಹಾ ಮೂರ್ಖ ಶಿಖಾಮಣಿಗಳು ಏನಾದರೂ ಮಾಡಿ ಗಂಟೆ ಹಾಕಿಬಿಡ್ತಾರೆ. ಆಗ ಶಿವನ ಶಿವ ಮತ್ತು ಕೃಷ್ಣನ ಮೋಹಿನಿ ರೂಪದಿಂದ ಹುಟ್ಟಿದವರೇ ಅಯ್ಯಪ್ಪ. ನಮ್ಮ ಜನಗಳಿಗೆ ಅಯ್ಯೋಪ್ಪ ಅನ್ಬೇಕು ಅಂತೀವಿ. ಜನಗಳನ್ನು ನೋಡಿ ಇನ್ನೇನು ಸಾಧ್ಯ ಇಲ್ಲ. ಇವತ್ತು ಶುದ್ಧ ಮಾರ್ಗವನ್ನು ಬಿಟ್ಟರೆ ಮನುಷ್ಯ ಆಗೋದು ಹಾಗೆ. ನಮ್ಮ ಜನಗಳಿಗೆ ಹರಿಕಥಾಮೃತಾರ ಹೇಳದೆ ಹೋದರೆ, ಭಾಗವತ ಹೇಳದೆ ಹೋದರೆ ತಮಾಷೆ ಎಲ್ಲ. ನಾಳೆ ಅಯ್ಯಪ್ಪನ ಭಕ್ತರೇ ಆಗ್ತಾರೆ ಬಿಡೋದಿಲ್ಲ. ಈಗ ಒಳ್ಳೆ ದಾರಿ ತಪ್ಪಿದ ಮೇಲೆ ಕೆಟ್ಟ ದಾರಿ ಹೋಗಲೇಬೇಕಲ್ಲ, ಬೆಳಕು ಹೋದ್ಮೇಲೆ ಕತ್ತಲೆ ಬರಲೇಬೇಕಲ್ಲ, ಅಲ್ಲಿ ವೇಕೆಂಟ್ ಜಾಗ ಉಳಿಯೋದಿಲ್ಲ. ಆದ್ದರಿಂದ ಎಂದೂ ಕೂಡ ನಾವು ಬಹಳ ಎಚ್ಚರದಿಂದ ಅವರ ದೇಹ ಪೋಷಣೆ ಮಾಡಿದರೆ ಸಾಲದು, ಅವರ ಮನಸ್ಸಿಗೆ ಒಳ್ಳೆ ಆಹಾರ ಕೊಡಬೇಕು, ಅವ್ರು ಒಳ್ಳೆಯ ದಾರಿಯಲ್ಲಿ ಸಾಗಾಗ ಮಾಡಬೇಕು. ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ಇಡೀ ವಂಶವನ್ನೇ ಹಾಳು ಮಾಡಿದ ಮಹಾಪಾಪ ಗುರಿಯಾಗ್ತೇನೋ ಅವರೊಬ್ಬ ಎಚ್ಚರ ಇರಬೇಕು. ಭಗವಂತ ರಕ್ಷಣೆ ಮಾಡಿದ, ತುಂಬ ನಾಚಿಕೆ ಆಯಿತು ರುದ್ರದೇವರಿಗೆ. ಆ ಮಗುಗೆ ಅವರು ಹುಟ್ಟಲಿಲ್ಲ, ಆಗ ಸುಳ್ಳೆ ಅವ್ರ ಏತಸ್ಕರಣವಾಯಿತು ಹೊರತು ಏನೂ ಆಗಲಿಲ್ಲ. ಸೀದ ಅವರು ಏನು ಮಾಡ್ತಾರೆ, ಈ ಕಥೆಯನ್ನು ಯಾರ ಮುಂದೆನೇ ಹೇಳೋದಿಲ್ಲ, ಅವರು ಭಾಗವತ ನೋಡಬೇಕು. ನೀವು ಮನೆಗೆ ಹೋಗ್ತಾರೆ, ಪಾರ್ವತಿ ಮುಂದೆ ಕೂಡ್ತಾರೆ, ತಮ್ಮ ಕತೆ ತಾವೇ ಹೇಳ್ಕೊತಾರೆ. ಪಾರ್ವತಿ ಇವತ್ತು ಏನಾಗ್ಬಿಟ್ಟು ಗೊತ್ತಾ ಅಂತ ಹೇಳ್ತಾರೆ ತಮಾಷೆ ಅಂತ ಕೇಳಿದರೆ ಇದು ಬಹಳ ಆಶ್ಚರ್ಯ. ಸ್ವತಃ ಭಗವಂತನ ಮಹಿಮೆಯನ್ನು ತಮ್ಮ ಸೂರ್ಯನ ಕಥೆಯನ್ನು ತಮ್ಮ ಹೆಂಡತಿ ಮುಂದೆ ತಾವೇ ಹೇಳ್ಕೊಂಡು ಬಿಟ್ಟು ದೇವರು ಭಾರಿ ದೊಡ್ಡವನ್ನು ಅನೌನ್ಸ್ ಮಾಡ್ತಾರೆ. ಅದಕ್ಕೇನೆ ಕೆಡಿಸಿ ಉಳಿಸಿದನು ಇವನ ಮಾಯವ ಗೆಲುವನಾವನು ಈ ಜಗತ್ತ್ರಯದಿ. ಹೀಗೆ ದಾಸರು ಅನೇಕ ರೀತಿಯಲ್ಲಿ ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ವರೇಂದ್ರ ಲೋಕದಿ ಕಾಮಿತಾರ್ಥಗಳೀವುವಲ್ಲದೆ ಸೇವೆ ಮಾಡುವರಿಗೆ ಶ್ರೀಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸರಿಯಿತು ಪಾಪರರ ಪಂಡಿತ ನೆನೆಸಿ ಪುರುಷಾರ್ಥ ಕೊಡುತ್ತಿರುವುದು. ಮುಂದಿನ ಪದ್ಯ ಈ ರೀತಿ ಹೋದ್ರೆ ಇನ್ನು ತುಂಬ ಪದ್ಯಗಳು ಉಂಟು. ನಮಗೆ ದಿವಸ ಪದ್ಯಗಳು ತುಂಬ ಇದೆ, ದಿವಸ ಒಂದೇ ಇದೆ. ಆದ್ದರಿಂದ ನಾಳೆ ಒಂದು ದಿವಸದಲ್ಲಿ ಮುಂದಿನ ಎಲ್ಲ ಪದ್ಯಗಳನ್ನು ಕೂಡ ಅತ್ಯಂತ ಸಂಗ್ರಹವಾಗಿ ನೋಡ್ತಾ ಹರಿಕಥಾಮೃತ ಸಾರದ ನಾಳೆ ಈ ಕರುಣಾ ಸಂಧಿಯ ಮಂಗಳ ಸರಿಯಾಗಿ 7 ಗಂಟೆಗೆ ಎಂದಿನಂತೆ ಪ್ರಾರಂಭವಾಗಿ 8:30 ಉಳಿದ ಒಂದು ಸುಮಾರು 11 ಪದ್ಯ ಇವೆ ಎಂದು ಕೂಡ ಅಷ್ಟು ಪದ್ಯಗಳನ್ನು ಅತ್ಯಂತ ವೇಗವಾಗಿ ಮುಖ್ಯವಾಗಿ ದಾಸರು ಎಷ್ಟು ಒಳ್ಳೊಳ್ಳೆ ದೃಷ್ಟಾಂತಗಳನ್ನು ಕೊಡ್ತಾರೆ. ದೇವ್ರ ಬಗ್ಗೆ ಭಕ್ತಿ ಹುಟ್ಟಿಸೋದಕ್ಕೆ ಏನೇ ಬೇಕು, ಎಷ್ಟು ಕಳಕಳಿ ಅವರಿಗೆ. ಸ್ವತಃ ಮಕ್ಕಳಿಗೆ ಅಷ್ಟು ಉದ್ದೇಶ ತಪ್ಪ ಅಮ್ಮ ಮಾಡೋದಿಲ್ಲ, ಅದು ಕರುಣೆಯಿಂದ ದಾಸರು ಹೇಳ್ತಾರೆ. ಸರ್ ದಾಸ ದಾಸ ಹೇಳ್ತಾರೆ, ದಾಸ ಜಗನ್ನಾಥ ದಾಸರು ಮಾಡಿದ ಕೆಲಸವನ್ನು ವರ್ಣನೆ ಮಾಡ್ತಾ ಫಲಶ್ರುತಿ ಸಂಧಿಯಲ್ಲಿ ಹೇಳ್ತಾರೆ, ಮಾಡಿದ ಮರೆಯದ ಉಪಕಾರ ಅಂತೇಳಿ. ಅದೆಂದೂ ಬರೀಲಿಕ್ಕೆ ಅಸಾಧ್ಯವಾದಂಥ ಉಪಕಾರವನ್ನು ಜಗನ್ನಾಥ ದಾಸರು ಮಾಡಿದ್ದಾರೆ. ನಾಳೆ ದಿವಸ ಭಾಗವನ್ನೆಲ್ಲ ನೋಡ್ತಾ ಈ ಕರುಣಾ ಸಂಧಿಯ ಮಂಗಳ ಕಾರ್ಯಕ್ರಮ ಅಂತ ಹೇಳ್ತಾ, ಅನೇಕರಿಗೆ ಮಳೆ ಇತ್ಯಾದಿ ಕಾರಣದಿಂದ ಪುಸ್ತಕ ಸಿಡಿ ಸರಿಯಾಗಿ ಸಿಗಲಿಲ್ಲ ಅಂತ ಹೇಳಿದರು, ಇವತ್ತು ಬಂದಿದೆ ಕೆಲವು ಬೇಕಾದವರು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಪ್ರಿಯತಾಂ ಕಮಲ. ನಾಳೆ ದಿವಸ ಇಲ್ಲಿ ಬರ್ತಕ್ಕ ಅದಕ್ಕೆ ಕೂಡ ಜಗನ್ನಾಥದಾಸರು ಒಂದು ಚಿತ್ರಾನ್ನ ಎಲ್ಲರಿಗೂ ಒಂದು ಕಾಪಿ ಕೊಡ್ತೇನೆ, ಹಾಗೆ ಕೊಡ್ತೇನೆ.